ஆமா வாசம் புஷ்பாம் சஞ்சீவ தஷில சக்தி தரஸ்வதாம்னா அன்யாம்ஸ்ய ஹஸ்த சரண ஸ்ரவணத்வாதீம் பிராணாம் நமோ பகவதே புருஷாய துக்ஷம் தஸ்மா பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபுர்தி சதா தஸ்மை ஹரயே குரவே நம வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம வசது ஸ்ரீமதானந்த தீர்த்தேந்துர்னோ ஹிருதம்பரே யத்வசந்திரிகா ஸ்வாந்த சந்தாபம் வினிகிருந்தது வாணிகே கரவாண்யம்ப சரணௌ ஹிருதி சர்வதா மத்வாக்ய சரணிர் பூயாத் ஸ்ரீமதாச்சாரிய பாவகா சர்வோத்தமோ விஷ்ணு ரசோ ரமா ச பிரம்மா ச வாயுஷ்ச ததீய பத்யம் அன்யே ச தேவாஹ சததம் பிரசன்னா ஹரௌ சுபக்திம் மயி சந்தேஷந்து ஸ்ரீ குருப்யோ நம ஹரி. நாராயணாய பரிபூர்ண குணார்ணவாய விஷ்கோதய ஸ்திதிலயோன்னயதி பிரதாய ஞானப்பிரதாய விபுதாசுர சௌக்கிய சத்காரணாய விததாய நமோ நமஸ்கார. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச வைகுண்யவர்ஜிதமஜம் விபுமாத்யமீஷம் வந்தே பவக்னமராசுர சித்தபிரம்மம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரம். பரமபவித்ரவாதம் ஸ்ரீமத் மகாபாரதத்திலே யாவ ரீதியாகி ಪಾಂಡವರು ರಾಜಸೂಯಾಗವನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಮಾಡಿದ್ದಾರೆ. ಸಮಸ್ತ ಜಗತ್ತೇ ಅಲ್ಲಿ ಸೇರಿತ್ತು, ದೇವದೈತ್ಯರೆಲ್ಲ ಸೇರಿದ್ರು. ಅಂಥ ಒಂದು ವಿಶಿಷ್ಟ ಸಮಾರಂಭದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡುತ್ತಾ ತ್ಯಾಗದ ಮುಖ್ಯ ಅರ್ಥವನ್ನೇ ತಿಳಿಸಿದರು. ಎಲ್ಲಿ ಭಗವಂತನ ಪೂಜೆ ಆಗುತ್ತೋ ಅದೇ ಯಜ್ಞ. ಇವತ್ತು ದೊಡ್ಡ ಸಮಾರಂಭ ಮಾಡಿರ್ತಾರೆ, ದೇವರ ಹೆಸರೇ ಇಲ್ಲ, ಅದು ಯಜ್ಞವೇ ಅಲ್ಲ. ಸಾಮಾನ್ಯ ಕೆಲಸ ದೇವರಿಗೆ ಅರ್ಪಣೆ ಮಾಡಿದರೆ ಯಜ್ಞವಾಗುತ್ತೆ ಅಂತ ಭಗವದ್ಗೀತೆಯ ಮಾತು. ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಯಾರೋ ಬಾಯಾರಿರ್ತಾನೆ, ನೀರು ಕೊಡ್ತಾರೆ, ಇಷ್ಟ ಭಕ್ತಿಯಿಂದ ದೇವರು ಪ್ರೀತನಾಗಲಿ ಅಂತ ಕೊಡ್ತಾನೆ. ದೊಡ್ಡ ಯಜ್ಞ ಅದು, ಒಂದು ಇನ್ನು ಸಾವಿರ ಜನ ಕುಟುಕ್ ಹಾಕ್ತಾನೆ, ಯಾಕಂದ್ರೆ ಏನು ತಿಳ್ಕೊಂಡು ಹೋಗಲಿ ಅಂತ ಹಾಕಿಸ್ತಾರೆ. ಅದರಿಂದ ಯಜ್ಞ ಆಗೋದಿಲ್ಲ ಅದು. ಆದರೆ ಅದನ್ನೇ ಅನುಬಂಧಾನ ಮಾಡಿದರೆ ಅದಾಗಿ ಅರ್ಥ ಮಾಡಿಕೊಂಡು ಸಾಮಾನ್ಯವಾದ ಕೆಲಸನೇ. ನಾವು ಭಕ್ತಿಯಿಂದ ಮಾಡೋದು ಬೇರೆ, ಕರ್ತವ್ಯ ದೃಷ್ಟಿಯಿಂದ ಮಾಡೋದು ಬೇರೆ, ಮತ್ತು ವಿಶೇಷವಾದಂತಹ ಲೋಕ ಕಲ್ಯಾಣಕ್ಕೋಸ್ಕರ ಮಾಡೋದು ಬೇರೆ, ಅದು ಕೇವಲ ಸ್ವಾರ್ಥಕ್ಕೋಸ್ಕರ ಮಾಡೋದು ಬೇರೆ. ಇವತ್ತು ಪಾಂಡವರು ಮಾಡಿದ ರಾಜಸೂಯಾಗ ಶ್ರೀಹರಿಗೆ ಅತ್ಯಂತ ಪ್ರಿಯಕರ ಕಾರ್ಯವಾಗಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು, ಅದನ್ನೇ ಸಾಧಿಸಿದ್ರು. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹುವಿರೇ ಪ್ರಾಸ್ತಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಹುವ. ಆ ಯಜ್ಞದ ಅತ್ಯಂತ ಮುಖ್ಯವಾದ ಕಾರ್ಯ ಜ್ಞಾನ ಕಾರ್ಯ, ಅದರಿಂದ ಭಗವಂತನ ಆರಾಧನೆ. ಸಾ ಎಷ್ಟೇ ದ್ರವ್ಯಗಳನ್ನು ಉಪಯೋಗಿಸಿ, ಮೊದಲನೇದ ಅಂಶ ದೇವರಿಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡಬೇಕು. ಏನೇ ಕೆಲಸ ಮಾಡಿದ್ರೆ ಕೃಷ್ಣಾರ್ಪಣ ಅಂತ ಮಾಡಬೇಕು ಮೊದಲನೇ ಅಂಶ. ಎರಡನೇ ಹಂತ ಏನು ಅಂತ ಕೇಳಿದರೆ, ಅಂಥ ಕಾರ್ಯದಲ್ಲಿ ಅತಿ ದೊಡ್ಡ ಕಾರ್ಯ ಯಾವುದು ಅಂದ್ರೆ ಮುಂದಿನ ಹಂತ. ಭಗವತ್ ಪ್ರೀತಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯಗಳಲ್ಲೂ ಕೂಡ ಯಾವುದು ಅತ್ಯಂತ ಪ್ರಿಯಕರವಾದ ಕಾರ್ಯ ಅದೆಲ್ಲ ಪರಮಾತ್ಮ ನಮಗೆ ಹಾಗೆ ವೇಗ ಆಗಿಬಿಟ್ಟಿಲ್ಲ, ಖಚಿತವಾಗಿ ಹೇಳಿಬಿಟ್ಟಿದ್ದಾನೆ. ಭಗವದ್ಗೀತೆಯಲ್ಲಿ ಬರುತ್ತೆ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಯಾವುದೇ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಯಜ್ಞ ತುಂಬ ಶ್ರೇಷ್ಠವಾದದ್ದು. ಆ ಜ್ಞಾನಯಜ್ಞವು ಎರಡು ಭಾಗ, ಲೌಕಿಕ ಜ್ಞಾನ, ವೈದಿಕ ಜ್ಞಾನ, ಲೋಕದ ಜ್ಞಾನ, ಅಧ್ಯಾತ್ಮ ಜ್ಞಾನ, ಎರಡೂ ಶ್ರೇಷ್ಠ. ಅಧ್ಯಾತ್ಮ ಜ್ಞಾನ ಭಾರಿ ಶ್ರೇಷ್ಠ, ಯಾಕೆಂದರೆ ಎಲ್ಲ ಜ್ಞಾನಗಳು ಕೂಡ ಅದು ವೃಕ್ಷದ ರೆಂಬೆಗಳಿದ್ದಂತೆ, ಆದರೆ ಇದು ಅದರ ರೂಟ್ ಇದ್ದಂಗೆ. ಅಧ್ಯಾತ್ಮ ವಿದ್ಯಾ ವಿಜ್ಞಾನ, ಆದ್ದರಿಂದ ಅಧ್ಯಾತ್ಮ ಜ್ಞಾನದೊಂದಿಗೆ ಯಾವ ಕೆಲಸ ನಡೆಯುತ್ತೋ ಭಗವಂತನಿಗೆ ಅದು ಅತ್ಯಂತ ಪ್ರಿಯಕರವಾದ ಕೆಲಸ. ಅದನ್ನು ಪಾಂಡವರು ಮಾಡಿದ್ದಾರೆ. ಯಾವುದೇ ಸಮಯ ಸಭಾ ಒಂದು ಸಮಾರಂಭ ಯಾವುದೇ ನಡೆದರೂ ಕೂಡ ಪಾಂಡವರ ಯಾಗದ ಆದರ್ಶ ನಮ್ಮ ಮುಂದೆ ಇದ್ದರೆ ಅತಿ ಶ್ರೇಷ್ಠವಾದ ಫಲವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಅವರು ಸಾಮಾನ್ಯ ಕೆಲಸ ಕೃಷ್ಣಾರ್ಪಣ ಅಂದರೆ ಅಷ್ಟು ದೊಡ್ಡದಾಗೋದಾದರೆ, ರಾಜಸೂಯಾಗಕ್ಕಿಂತ ದೊಡ್ಡ ಕೆಲಸ ಕ್ಷತ್ರಿಯರ ಪಾಲಿಗೆ ಮತ್ತೊಂದು ಇಲ್ಲವೇ ಇಲ್ಲ. ಅದನ್ನು ಮಾಡಿದ್ದು ಪಾಂಡವರ ಭಾರಿ ವಿಶೇಷ. ಕೃಷ್ಣನಿಗೆ ನೇರವಾಗಿ ಕೃಷ್ಣಾರ್ಪಣ ಅಂದರೆ ಸಾಕು, ಪುಣ್ಯ ಬರುತ್ತೆ. ಕೃಷ್ಣನೇ ಇದ್ದಾನೆ, ಅದು ವಿಶೇಷ. ಡೈರೆಕ್ಟ್ ಕೃಷ್ಣ ಇದ್ದಾಗ ಎಷ್ಟೋ ಪುಣ್ಯ ಬಂದಿರಬಹುದು. ಕೃಷ್ಣ ಒಂದು ರೂಪದಲ್ಲಿಲ್ಲ, ಮತ್ತೆ ಮೂರು ರೂಪದಿಂದ ಇದ್ದಾನೆ. ವೇದವ್ಯಾಸರಾಗಿದ್ದಾನೆ, ಪರಶುರಾಮ ರೂಪದಿಂದ ಇದ್ದಾನೆ, ಸ್ವತಃ ಕೃಷ್ಣನಾಗಿ ಇದ್ದಾನೆ. ಮೂರು ರೂಪದ ಭಗವಂತ ಅಲ್ಲಿ ನೆಲೆಸಿದ್ದು, ಆ ಯಾಗವನ್ನ ನಡೆಸಿದ್ದು ತಾನೆ. ವೇದವ್ಯಾಸರು ಹೇಳಿದ್ರು, ಕೃಷ್ಣನಿಗೆ ಪೂಜೆ ಮಾಡಿ, ಹೇಳಿದ್ದು ಭಗವಂತ, ಮಾಡಿಸ್ಕೊಂಡಿದ್ದು ಭಗವಂತ. ಅದಕ್ಕೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಕರೆದು, ಇವತ್ತು ಶಾಸ್ತ್ರೋಕ್ತವಾದ ವಿಧಿಯನ್ನ ಅನುಸರಣೆ ಮಾಡಿದರೆ ದೇವರು ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಪಾಂಡವರು ಅಷ್ಟೆಲ್ಲವನ್ನು ಮಾಡಿದರು, ಎಲ್ಲ ಇಡೀ ಜಗತ್ತೇ ಸಂಭ್ರಮ ಪಡಿ, ಎಲ್ಲ ಜನರಿಗೂ ಕೂಡ ಅನ್ನದಿಂದ ಹಿಡಿದು ಜ್ಞಾನದವರಿಗೆ ಎಲ್ಲವನ್ನೂ ಕೊಟ್ಟಿದ್ದು ಪಾಂಡವರ ಯಾಗದ ವೈಶಿಷ್ಟ್ಯ. ಅಲ್ಲಿ ಹೋದ್ರೆ ಅದಿಲ್ಲ ಇದಿಲ್ಲ ಎಂಬ ಕೊರತೆನೇ ಇಲ್ಲ. ಜೊತೆಗೆ ಎದ್ದೆದಿಷ್ಟತಮ, ಏನವರಿಗೆ ಬೇಕಿತ್ತಲ್ಲ ಅದೆಲ್ಲ ಸಿಗತಕ್ಕಂಥ ವ್ಯವಸ್ಥೆಯನ್ನು ಪಾಂಡವರು ಮಾಡಿದ್ರು. ಅದು ಸಿಕ್ತಿತ್ತು, ತಕ್ಷಣ ಸಿಕ್ತಿತ್ತು, ಅನಾಯಾಸವಾಗಿ ಸಿಕ್ತಿತ್ತು. ರಾಜಸೂಯ ಯಾಗದ ಹಿರಿಮೆ ಈಗ ಬಹುಮುಖವಾದ ಹಿರಿಮೆ. ಅಂತಹ ಯಾಗ ಮುಕ್ತಾಯವಾದ ಮೇಲೆ ಅಲ್ಲಿಂದ ಬಂದವರೆಲ್ಲ ಹೊರಟರು. ಇನ್ನು ಕೃಷ್ಣ ಪರಮಾತ್ಮ ಪಾಂಡವ ಜೊತೆಗೆ ಇನ್ನೂ ಇದ್ದಾನೆ, ವಿಶೇಷ ಪ್ರೀತಿಯನ್ನು ತೋರಿಸಲಿಕ್ಕೆ ಅಲ್ಲಿದ್ದ ಕಾಲಕ್ಕೇನೆ ನಿನ್ನೆ ನೋಡಿದ್ದೇವೆ. ದುರ್ಯೋಧನ ಆ ಸಭೆಯನ್ನು ಪ್ರವೇಶ ಮಾಡಲಿಕ್ಕೆ ಅಂತ ಬಂದ. ಎಲ್ಲರೂ ಹೋದ್ರೆ ಅವನು ಹೋಗಬಾರದೆ, ಹೋಗಲಿಲ್ಲ, ಸ್ವಲ್ಪ ಕುತೂಹಲ ಉಳ್ಕೊಂಡು ಮೇಲೆ ಎಲ್ಲರಂತೆ ಇರಬಾರದೆ, ಇರಲಿಲ್ಲ, ಸ್ಪೆಷಲ್ ಡಿಕ್ಲೇಮ್ ಮಾಡ್ಲಿಕ್ಕೆ ಹೋದ. ಇಲ್ಲ ಹೋಗಿದ್ರೂ ಆಗ್ತಿತ್ತು, ಎಲ್ಲರ ಜೊತೆ ಕೂತಿದ್ರೂ ಆಗ್ತಿತ್ತು. ಏನೋ ತಾನು ಭಾರಿ ವೈಶಿಷ್ಟ್ಯ ತೋರಿಸಕ್ಕೆ ಅಂತ ಹೊರಟ. ಎಲ್ಲರೂ ಬಂದ ಮೇಲೆ ತಾನು ಬಂದ ಗೋಡೆಗೆ, ಅದನ್ನು ಗೋಡೆನ ಬಾಗಿಲನ್ನು ತಿಳ್ಕೊಂಡು ತಲೆ ಹೊಡಿಸಿಕೊಂಡು, ಅವನ ತಮ್ಮಂದರೂ ಹೊಡಿಸಿಕೊಂಡು, ಆಮೇಲೆ ಧರ್ಮರಾಜ ಒಳಗೆ ಬಂದು ಒಳಗೆ ಕರೆದು ಕೂಡಿಸಿದೆ. ಪಾಪ ಅನಂತರ ಏನಾಯಿತು, ಅಲ್ಲಿ ಕೂತಿರಬಾರದೆ ಮಧ್ಯೆ ಎದ್ದು ಹೊರಟು ಹೋಗಿಬಿಟ್ಟ. ಅದೊಂದು ಆಭಾಸ ಮಾಡಿಕೊಂಡು ಕೂತಾಗ ಅದಕ್ಕೆ ಹೇಳ್ತಾರೆ, ತುಂಬ ಜನದ ಮಧ್ಯೆ ಆದರೆ ಅನುಕೂಲ ಏನು ಗೊತ್ತೇನು, ಮಹಾಜನವು ಏನ ಗತಸ್ಸ ಪಂಥಾಹ, ತುಂಬ ಜನ ನಡೆದರೆ ಸರಿಯಾದ ದಾರಿ ಅಂತಾನೆ ಅರ್ಥ. ತುಂಬ ಜನ ನಡೀಬೇಕು ಒಂದರ್ಥ, ದೊಡ್ಡವರು ನಡೀಬೇಕು ಇನ್ನೊಂದರ್ಥ. ದೊಡ್ಡವರು ನಡೆದರೆ ದೊಡ್ಡವರ ನಡೆದ ದಾರಿ, ಹೆಚ್ಚಿನ ನಡೆದ ದಾರಿ, ಹೆಚ್ಚಿನ ದೊಡ್ಡವರು ನಡೆದ ದಾರಿ ಅಂದಮೇಲೆ ಸಮಸ್ಯೆನೇ ಇಲ್ಲ. ಇದು ವಿಶಿಷ್ಟವಾದ ಸಿದ್ಧಿ. ಪಾಂಡವರು ಆ ರೀತಿ ಬದುಕಿದವು. ದುರ್ಯೋಧನ ಏನು ಮಾಡಿದ, ತಾನೇ ಸ್ಪೆಷಲ್ ಅಂತ ಕ್ಲೇಮ್ ಮಾಡ್ಲಿಕ್ಕೆ ಹೋಗಿಬಿಟ್ಟು ಮತ್ತೆ ಪೆಟ್ಟಿಂತ ಎದ್ದು ಹೋಗಬೇಕಾದ್ರೂ ಕೂಡ ಹೋದ. ಆಗಲೂ ಧರ್ಮರಾಜ ಬಿಡಲಿಲ್ಲ, ನೋಡು ಮಯ ಸಭೆ ಇದು, ತುಂಬ ಅಪಾಯಕರವಾದದ್ದು, ಎಲ್ಲ ಸಭೆ ಇದ್ದಂತೆ ಅಲ್ಲ, ನಾನು ಸಹದೇವನ್ನು ಕಳಿಸ್ಕೊಡ್ತೇನೆ, ಯಾವುದು ಸೈಕಲ್ ಹತ್ತಿರ ಕಾರ್ ಬಿಟ್ಟರೆ ಏನಾಗುತ್ತೆ, ಸೈಕಲ್ ಸ್ಟಾಪ್ ಅಲ್ಲಿ ಬಿದ್ದಾರು ಬಿಡ್ಬೋದು, ಕೊನೆ ಪಕ್ಷ ಕಾರಲ್ಲಿ ಕೂತವನು ಸ್ಟಾಪ್ ಮಾಡಕ್ಕೆ ಬರೋದವ್ರ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಏನೋ ಕಾರ್ ನಿಂತಿತ್ತು ಕೂತ್ಕೊಂಡ, ಕ್ಲಚ್ ಒತ್ತಿದ ಹೋಗೇ ಬಿಡುತ್ತೆ ಆ ಕಡೆ, ಎಲ್ಲಿಗೆ ಹೋಗುತ್ತೆ ಯೋಚನೆ ಮಾಡಬೇಕಲ್ಲ. ದುರ್ಯೋಧನನಿಗೆ ವಿವೇಕನೇ ಇಲ್ಲ. ಅದರ ಫಲ, ನೀರಿಲ್ಲದ ಜಾಗದಲ್ಲಿ ನೀರಿದೆ ಅಂತ ತಿಳ್ಕೊಂಡ. ವಸ್ತ್ರಾಣಿ ನೀರ ಮನಸ ಜಗ್ರಹೇ ಸ್ವವಸ್ತ್ರಂ, ನೀರ ಮನಸ ಜಗ್ರಹೇ ಸ್ವವಸ್ತ್ರಂ, ಆ ನೀರಿದೆ ಅಂತ ತಿಳ್ಕೊಂಡು ವಸ್ತ್ರವನ್ನು ಮೇಲೆತ್ಕೊಂಡ, ನೀರಿಲ್ಲೇ ಇಲ್ಲ. ಆಮೇಲೆ ನೋಡುತ್ತಾನೆ, ನಿಜವಾಗಲೂ ನೀರಿತ್ತು, ಆದರೆ ನೀರಿಲ್ಲ ಅಂತ ತಿಳ್ಕೊಂಡ. ಅಷ್ಟ ಜೋರಾಗಿ ಹೋದ, ಅದಪ್ಪಂತ ಬಿದ್ದೇ ಬಿಟ್ಟ. ದೊಡ್ಡ ತಪ್ಪನ್ನು ಮಾಡಿದ ದುರ್ಯೋಧನ. ಧರ್ಮರಾಜ ನೋಡಿದವ್ರಿಗೆ ಅನಿಸುತ್ತೆ, ಏನೋ ಧರ್ಮರಾಜ ಪ್ಲಾನ್ ಮಾಡಿದ್ದ ಬಿಡಿಸಿಬಿಟ್ಟ ಅಂತ ಏನೂ ಇಲ್ಲ, ಸ್ಪಷ್ಟವಾಗಿ ಆತ ಎಚ್ಚರಿಕೆ ಕೊಟ್ಟಿದ್ದಾನೆ. ಇವತ್ತು ಶಾಸ್ತ್ರ ನಮಗೆ ತಾನು ಹೇಳಿ ಮಾಡಿ ಅಂತ ಹೇಳುತ್ತೆ ಹೊರತು, ಪರೀಕ್ಷೆ ಅನೌನ್ಸ್ ಮಾಡಿ ಪರೀಕ್ಷೆ ಮಾಡ್ತಾರೆ, ಇದಕ್ಕಿಂತ ಪರೀಕ್ಷೆ ಮಾಡೋದಿಲ್ಲ. ಮತ್ತೆ ಅಲ್ಲಿ ಪಾಠ ಮಾಡಿ ಪರೀಕ್ಷೆ ಅನೌನ್ಸ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಹೋದ್ರೆ ಫೇಲ್ ಆಗೋದಾದ್ರೆ ಇನ್ನೇನು ಪಾಸ್ ಆಗ್ತಾನೆ. ಈ ಮಧ್ಯೆ ಇವನು ಗುಟ್ಟು ಗುಟ್ಟ ಪರೀಕ್ಷೆಯನ್ನು ಮಾಡೋದಿಲ್ಲ, ಡಿಕ್ಲೇರ್ ಓಪನ್ ಆಗಿ ಅನೌನ್ಸ್ ಮಾಡೇ ಮಾಡ್ತಾರೆ. ಧರ್ಮಶಾಸ್ತ್ರ ಹಾಗೇನೆ, ಹೀಗೆ ಮಾಡಿ ಹೀಗೆ ಮಾಡಿ ಅಂತೇಳೇ ಹೇಳುತ್ತೆ. ನಾವು ಕೇಳೋದಿಲ್ಲ ಒಂದು ತಪ್ಪು, ಕೇಳಿದ್ರೆ ನಡೆಯೋದಿಲ್ಲ ಇನ್ನೊಂದು ತಪ್ಪು. ದುರ್ಯೋಧನ ಆ ರೀತಿಯ ಧರ್ಮಶಾಸ್ತ್ರ ಹೇಳಿದ್ರೆ ಕೇಳಬೇಕು, ಅದು ಧರ್ಮರಾಜನೇ ಹೇಳ್ತಾನೆ, ಆದರೂ ಕೇಳಲಿಲ್ಲ. ಅದರ ಫಲಿತಾಂಶ ಬಿದ್ದೇ ಬಿಟ್ಟ ಅಂತ ಅದಕ್ಕೆ ಹೇಳ್ತಾರೆ. ಬೀಳೋದು ಅಂದರೆ ಹಾಳಾಗೋದು, ಅವೋ ಬಿದ್ದೋಗ್ಬಿಟ್ಟ ಅಂತ ಹೇಳ್ತಾರೆ. ಬಿದ್ದ ಅಂದರೆ ಸೋತ, ಸೋತ ತನ್ನ ಕಾರ್ಯದಲ್ಲಿ ವಿಫಲವಾದ ಅಂತ. ದುರ್ಯೋಧನ ನೀರಿನಲ್ಲಿ ಬಿದ್ದ. ಯಾವ ಸರಿಯಾದ ರೀತಿಯಲ್ಲಿ ಬದುಕಿದ್ರೆ ಅವನ ಜೀವನ ಸರಿಯಾಗಿರ್ತಿತ್ತು, ನೀರಲ್ಲಿ ಬಿದ್ದದ್ದು ಅವನ ಪತನಕ್ಕೆ ಹಾದಿಯಾಯಿತು. ಇಲ್ಲಿ ಬೀಳ್ತಾನೆ, ಮುಂದೆ ಯುದ್ಧದಲ್ಲೂ ಬೀಳ್ತಾನೆ, ನರಕದಲ್ಲೂ ಬೀಳ್ತಾನೆ, ಸರ್ವನಾಶಕ್ಕೆ ನಾಂದಿಯನ್ನು ಹಾಡ್ಕೊಳ್ಳುತ್ತೆ. ಕೃಷ್ಣ ಭೀಮಾದಿಗಳು ಕೂತ ಸಭೆಯಿಂದ ಆ ರೀತಿ ಎದ್ದು ಬಂದಿದ್ದರ ಫಲ ಅನುಭವಿಸ್ತಾ ಇದ್ದ. ಇದು ನಿಜವಾದ ಅರ್ಥದಲ್ಲಿ ಡಿಸಿಪ್ಲಿನ್. ದುರ್ಯೋಧನ ಡಿಸಿಪ್ಲಿನೇ ಇಲ್ಲ, ಅದು ಒಂದು. ಅದರ ಫಲವನ್ನು ಅವನು ಕಾಣಲೇಬೇಕಾಯಿತು. ಆ ಬಿದ್ದ ಮೇಲೆ ಸಹಜವಾಗಿ ಭೀಮಸೇನ ನಕ್ಕಿತ್ತು, ದ್ರೌಪದಿ ನಕ್ಕಿತ್ತು, ರುಕ್ಮಿಣಿ ಮೊದಲಾದ ಕೃಷ್ಣ ಮಹಿಷಿ ಎಲ್ಲರೂ ನಕ್ಕರು. ಕೃಷ್ಣ ಸೂಚನೆ ತಗೊಂಡೇ ನಕ್ಕರು, ಅದು ಕೂಡ ಭಾರಿ ವಿಶೇಷ. ಕೃಷ್ಣ ಹೇಳಿದನಂತೆ, ಭೀಮಸೇನ ನಕ್ಕು ಬಿಡು ನೀನು ಅಂತ ಹೇಳಿಬಿಟ್ಟು ಸೂಚನೆ ಮಾಡಿದನು. ಕಷ್ಟ ಭೀಮಸೇನ ನಕ್ಕನಂತೆ. ಯಾತಕ್ಕೆ ಹೀಗೆ ಮಾಡಬೇಕಾಗಿತ್ತು ಕೃಷ್ಣ ಅಂದರೆ, ಕ್ಷಿತಿಭಾರ ನಾಶ ಹೇತೋ, ಭೂಭಾರವನ್ನು ನಾಶ ಮಾಡಬೇಕು, ಅದಕ್ಕೊಂದು ನಾಂದಿ ಆಗಬೇಕು ಅಂತ ಕೃಷ್ಣ ಹೇಳಿದರು. ಕೃಷ್ಣ ಏನು ಮಾಡಿದರೂ ಕೂಡ ಅದಕ್ಕೊಂದು ಅರ್ಥ ಇರಲೇಬೇಕು. ನಾವು ದೊಡ್ಡವರು ಮಾಡಿದರೆ ಅರ್ಥ ಇರಬೇಕಾದ್ರೆ, ಸ್ವತಃ ಭಗವಂತ ಮಾಡಿದ ಮೇಲೆ ಎಷ್ಟು ಅರ್ಥ ಇರಬೇಕು. ಇಡೀ ಭೂಭಾರ ಹರಣಕ್ಕೆ ನಾಂದಿ ಹಾಡಬೇಕಿಲ್ಲಿ ಅಂತ ಹಾಗೆ ಮಾಡಿದ್ದೀನಿ. ದುರ್ಯೋಧನನ ಮಾನಭಂಗ ನಗೆ ತರಿಸಿದಂತೆದ್ದೇ ಆಗಿ. ಇಲ್ಲೂ ಕೂಡ ಅಷ್ಟು ನಗಬಾರದಕ್ಕೆ ನಗಲಕ್ಕೆ ಹೇಳಲಿಲ್ಲ, ನಗಬಾರದಕ್ಕೆ ನಗಬಾರದ ನಕರ ತಪ್ಪೆ, ನಗಬೇಕಾದಕ್ಕೆ ನಗುತ್ತಾ ಇದ್ದ. ಅಲ್ಲ ಬಿದ್ದಿದ್ದಾನೆ ಅವನ ಬಗ್ಗೆ ನಗಬೇಕಾ ಅಂತ ಕೇಳಿದ್ರೆ, ನಿನ್ನೆ ತುಂಬಾ ಜನ ಮಾತಾಡೋದು ಹೀಗೇನು, ದುರ್ಯೋಧನ ಕಡೆ ಮಾತಾಡೋರಲ್ಲಿ ಏನ್ ಮಾಡಿಬಿಡ್ತಾರೆ, ದುರ್ಯೋಧನ ಬಿದ್ದಾಗ ನಕ್ಕು ಬಿಟ್ಟು ಅವನು ಸಿಟ್ಟು ಬಂತು, ಅದಕ್ಕೆ ಏನೇನೋ ಮಾಡಿಬಿಟ್ಟ, ಇವ್ರದೇ ತಪ್ಪು ನಕ್ಕವ್ರದೇ ತಪ್ಪು ಅಂತ ಮಾಡಿದ್ರು. ಆದ್ರೆ ನೋಡಬೇಕು, ಮೊದಲು ಮೂಗು ತಲೆ ಹೊಡಿಸಿಕೊಂಡ ನಕ್ಕಿಲ್ಲ, ಮೊದಲೇ ಆಮೇಲೆ ವಸ್ತ್ರ ಮೇಲೆ ಎತ್ಕೊಂಡು ಹೋದ್ರ ನಕ್ಕಲಿಲ್ಲ, ಆಮೇಲೆ ಮೂರೇ ಸತ್ಯ ಮಾಡ್ದ ನಗುತ್ತ, ಎರಡು ಸತ್ಯನ ಅರ್ಥ ಮಾಡ್ಕೊಳ್ಳಿಲ್ಲ, ಮೂರೇ ತಪ್ಪು ಮಾಡ್ದ ನಗುತ್ತ. ಅಂದ್ಮೇಲೆ ನಗತಕ್ಕಂತ ಕೆಲಸ ಮಾಡಿದ ಮೇಲೆ ನಕ್ರೆ ನಕ್ರು ಅಂದ್ರೆ ಏನ್ ಮಾಡ್ಬೇಕು ಇದಕ್ಕೆ, ಇದು ಯಾರ ತಪ್ಪು ಯೋಚನೆ ಮಾಡುದು, ದುರ್ಯೋಧನದೇ ತಪ್ಪೇ ಹೊರತು ಪಾಂಡವರ ತಪ್ಪು ಅಲ್ವೇ ಅಲ್ಲ. ದುರ್ಯೋಧನ ದೊಡ್ಡ ತಪ್ಪನ್ನು ಮಾಡುತ್ತೆ. ಇಲ್ಲೂ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಸಾಮಾನ್ಯವಾಗಿ ಯಾರೋ ಹೋಗ್ತಾರೆ ಬಿದ್ದು ಬಿಡ್ತಾರೆ, ಬಿದ್ದ ತಕ್ಷಣ ಮನುಷ್ಯ ನೋಡೋದಿಲ್ಲ, ನಗದಿಲ್ಲ, ಯಾರು ಬಿದ್ದರು ನೋಡುತ್ತಾರೆ, ಒಬ್ಬ ಮುದುಕ ಬಿಡ್ತಾನೆ ಅವನು ನಗದಿಲ್ಲ ಅಲ್ಲ, ಬೇರೆಯವ್ರ ನಕ್ರೆ ಬೈತಾರ ಅವನನ್ನು, ಪಾಪ ಎತ್ತೋದ್ ಬಿಟ್ಟು ನಗತಿಯಲ್ಲ ಅವನನ್ನ, ಅವನು ಮುದುಕ ಪಾಪ, ಅವನು ಬಿದ್ದರೆ ನಗತಿಯಲ್ಲ ಅಂತ ಹೇಳಿಬಿಟ್ಟು ನಕ್ಕವನ್ನು ಬೈದು ತಾವ ಮೇಲಕ್ಕೆ. ಅಥವಾ ಒಬ್ಬ ಕುರುಡ ಬೀಳ್ತಾನೆ, ಅವನು ಮುದುಕನಲ್ಲ ಹುಡುಗನೇ ಕುರುಡ, ಮತ್ತೆ ನಗದಕ್ಕೆ ಹೋಗ್ತಾರೆ ಕುರುಡ ಅಂತ ಗೊತ್ತಾದ ತಕ್ಷಣ ಅವು ಪಾಪ ಅಂತೇಳಿ, ಕಣ್ಣು ಕಾಣಲಿಲ್ಲ ಬಿದ್ದ, ಏನು ಯೋಚನೆ ಇದೆ, ಅವನ ಬಗ್ಗೆನೂ ನಗೋದಿಲ್ಲ. ಆದರೆ 20-30 ವರ್ಷ ಹುಡುಗ, ಕಣ್ಣು ಬೆಳಿ ಬಟ್ಟ ಕಣ್ಣಿದ್ದಾಗಿವೆ, ಹೋಗ್ತಾನೆ ದಪ್ಪ ಅಂತ ಸಿನಿಮಾ ಹೇಳ್ಕೊತ ಬಿದ್ದು ಬಿಡ್ತಾನೆ. ಅವ ನಗದೆ ಏನ್ ಮಾಡ್ತಾರಾಗ, ಎತ್ತೋದಿಲ್ಲ, ಬೀಳ್ಬೇಕು ಅವನು, ಹಾಗೆ ಬೀಳ್ಬೇಕು ಅಂತೇಳಿ, ಸುದ್ದಿ ಬರಲಿ ಅವನು ಇನ್ನಾದ್ರೂ ಕೂಡ ಕಣ್ಣು ಕೊಟ್ಟಿದ್ರೆ ನೋಡ್ಕೊಂಡು ಹೋಗಬಾರ್ದ, ಈ ರೀತಿ ಮಾಡ್ತಾರ ಅಂತ. ಅದು ಈ ನಮಗೆ ಗೊತ್ತಾಗುತ್ತೆ, ನಗೋ ಜಾಗನೂ ಉಂಟು, ನಗದೇ ಇರೋ ಜಾಗನೂ ಉಂಟು. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರದಲ್ಲಿ ತಪ್ಪು ಮಾಡಿದಾಗ ಯಾವ ರೀತಿ ಬಂತು, ಆಕಸ್ಮಿಕ ತಪ್ಪುಗಳು ಬೇರೆ, ಉದ್ದೇಶಿತ ತಪ್ಪುಗಳು ಬೇರೆ. ಇದೆಲ್ಲ ಯೋಚನೆ ಮಾಡಿದರೆ ದುರ್ಯೋಧನಾದಿಗಳು ಮಾಡಿದ ತಪ್ಪು ಅಕ್ಷಮ್ಯ ಅಪರಾಧ ಅದು, ಅದಕ್ಕೆ ಅವ್ರ ನಕ್ಕಿದ್ರಲ್ಲಿ ಏನೂ ತಪ್ಪಿಲ್ಲ. ಅದಕ್ಕೆ ಕೃಷ್ಣ ಹೇಳಿ ನಗ ಭೀಮಸೇನ ನಗು ನೀನೀಗ ಅಂತ ಹೇಳಿದ್ದು ಅತ್ಯಂತ ಶಾಸ್ತ್ರೀಯವಾದಂಥ ವಿಚಾರ. ಅದೇ ಕೃಷ್ಣ ಮುಂದೆ ಭಗವದ್ಗೀತೆಯಲ್ಲಿ ಅರ್ಜುನ ಅತ್ತಾಗ ಅಳಬಾರದು ಅರ್ಜುನ ಅಂತ ಹೇಳಿದ್ರು. ಅಶೋಚ್ಯಾದ ಅನ್ವಶೋಚಸ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಸ್ತ್ಯ ನಾನು ಶೋಚಂತಿ ಪಂಡಿತಾ. ಹಾಗೆಲ್ಲ ಅಳಬಾರದು, ಬರೀ ಅಳಬಾರದು ಅಂತ ಹೇಳೋದಿಲ್ಲ ಕೃಷ್ಣ, ಅಳಬಾರದವ್ರ ಬಗ್ಗೆ ಅಳುತ್ತೆ ಅಲ್ಲ ತಪ್ಪು, ಅಳಬೇಡ ಅಂತ ಹೇಳಿ. ಆ ಮಾತಿಗೆ ಎಲ್ಲ ಅರ್ಥ ಬಂದೋಯ್ತಾನೆ, ಅಳಬಾರದವ್ರ ಬಗ್ಗೆ ಅತ್ರೆ ತಪ್ಪು, ನಗಬಾರದವ್ರ ಬಗ್ಗೆ ನಕ್ರೆ ತಪ್ಪು, ದುರ್ಯೋಧನ ನಗಬೇಕಾಗಿದ್ದು ಅದಕ್ಕೆ ನಕ್ಕಿದ್ದು ಸರಿ ಹೋಯ್ತು ಅಂತ. ಇದು ಮಾತು ಹೇಗೆ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಗುವಿಗೂ ಒಂದು ಅರ್ಥ ಇರಬೇಕು, ಅಳೋದಕ್ಕೂ ಒಂದು ಅರ್ಥ ಇರಬೇಕು. ಇವತ್ತು ಯಾರೋ ಸೋತರು ಅಂತ ಹತ್ರ ಉಪಯೋಗ ಇಲ್ಲ, ತಾನು ಫೇಲ್ ಆಗಿದ್ದಾನೆ ಅದಕ್ಕೆ ಹತ್ರ ಹೌದಾ ಪಾಪ ಅಂತ. ಯಾರೋ ಏನಾದ್ರೆ ದುಃಖ ಪಡೋಕ್ಕ ವೀರಪ್ಪನ ಸಿಕ್ಬಿಟ್ಟಲ್ಲ ಅಂತ ಹತ್ರ ಏನು ಅರ್ಥ ಅದಕ್ಕೀಗ ಸಿಕ್ಕಿಲ್ಲ, ಅಕಸ್ಮಾತ್ ಸಿಕ್ಕ ಅಂತ ಅರ್ಥ ಹತ್ತು ಬಿಟ್ರೆ ಅವನ ಕಡೆ ಏನಂತ ಆಗ್ತದೆ, ಅವನ ಕಡೆ ಏನಂತ ಗ್ಯಾರಂಟಿ ಪ್ರೂವ್ ಮಾಡಬೇಕಾಗ್ತದೆ. ಆದರೆ ಒಳ್ಳೆಯವನು ನಿರಪರಾಧಿ ಸಿಕ್ಕಿಬಿಟ್ಟಾಗ ಛೇ ಪಾಪ ತಪ್ಪೇ ಮಾಡಿಲ್ಲ, ಯಾರೋ ತಪ್ಪು ಹಾಕಿಬಿಟ್ಟಿದ್ದಾರೆ, ಅವನ ಬಗ್ಗೆ ಪಶ್ಚಾತ್ತಾಪ ಪಟ್ಟರೆ ಅನುಕಂಪ ತೋರಿಸಿದ್ರೆ ಒಳ್ಳೆಯದದು ಒಂದು. ಇದಕ್ಕೆ ವಿವೇಚನೆ ಅಂತ ಕರೀತಾರೆ. ಸಾಮಾನ್ಯ ಕಾರ್ಯಗಳನ್ನೇ ಅರ್ಥ ಮಾಡ್ಕೊಂಡು ಮಾಡೋದೇ ಬೇರೆ, ಅರ್ಥ ಮಾಡ್ಕೊಳ್ಳದೆ ಮಾಡೋದೇ ಬೇರೆ. ಮತ್ತು ಮನುಷ್ಯ 100-90 ಕೆಲಸಗಳನ್ನ ಯಾಕೆ ಟೆನ್ಷನ್ ಮಾಡ್ಕೋತೇವೆ ಗೊತ್ತಾ, ಕೆಲಸಕ್ಕೆ ಬಾರದೇ ಟೆನ್ಷನ್ ಮಾಡ್ಕೋತೇವೆ. ಯಾರೋ ಆಡ್ತಿರ್ತಾರೆ ಇವನಿಗೆ ಟೆನ್ಷನ್ ನೋಡೋನಿಗೆ, ಅವರಿಗೆ ಇವನಿಗೆ ಯಾಕೆ ಟೆನ್ಷನ್ ಬೇಕು, ಈ ಮಧ್ಯೆ ಆಡೋರವನು ಇವ್ ಮಾಡೋದವನು ಸೋಲೋದವರು ಗೆಲ್ಲೋದವರು ಏನು ಯೋಚನೆ ಇಲ್ಲ. ಅದಕ್ಕೆ ಯಾಕೆ ಇವತ್ತು ನಾವು ಆಧುನಿಕ ಲೈಫ್ ಹೇಗಿದೆ ಅಂತ ಕೇಳಿದ್ರೆ ವಿನಾಕಾರಣ ಟೆನ್ಷನ್ ಮಾಡ್ಕೋತಾನೆ ಮನುಷ್ಯ. ಮೊದಲೇ ಅಲ್ಪಾಯುಷ್ಯ ಇನ್ನೂ ಅಲ್ಪಾಯುಷ್ಯ ಮಾಡ್ಕೊಂಡ್ಬಿಡ್ತಾನಂತೆ, ಮೊದಲೇ ಆರೋಗ್ಯ ಸರಿ ಇರೋದ್ರಿಂದ ಆರೋಗ್ಯ ಕೆಡಿಸಿಕೊಂಡು ಬಿಡ್ತಾನೆ. ಆದರೆ ಒಳ್ಳೆ ಕೆಲಸಕ್ಕೆ ಮಾಡಿದರೆ ಮಾತ್ರ ಅದತ್ಯಂತ ಆರೋಗ್ಯಕರ, ಅವನಿಗೂ ಆರೋಗ್ಯಕರ, ಸಮಾಜಕ್ಕೂ ಹಿತಕರ. ಅದನ್ನು ಭಗವಂತ ತೋರಿಸ್ತಾನೆ. ಕೆಟ್ಟವರು ತಪ್ಪು ಮಾಡಿದಾಗ ನಗದೇ ಇರಬೇಡಿ, ಅವಶ್ಯ ನಗಬೇಕು. ಭೀಮಸೇನ ನಕ್ಕಿದ್ದಾಯ್ತು, ಇದೊಂದು ಇನ್ನೊಂದು ವಿಶೇಷ. ಉಳಿದವರಿಗೆ ಹೇಳಬಾರದೆ ಮಾತನ್ನು ಭೀಮಸೇನೆಗೆ ಹೇಳಬೇಕಾ, ಬೇಕು ಅರ್ಜುನಾದಿಗಳಿದ್ದಾರೆ ಹೇಳಬಾರದೆ ಅಂತ ಕೇಳಿದ್ರೆ, ಅವರ್ಯಾರು ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ ದುರ್ಗೋದರ, ಕೃಷ್ಣನ ಮಾತನ್ನ ಅರ್ಥ ಮಾಡ್ಕೊಂಡು ನಡೆಸ್ತಕ್ಕಂತ ಪೂರ್ಣ ಚೈತನ್ಯದ ಭೀಮಸೇನೆಗೆ ಒಂದೇನು. ಆದ್ರಿಂದ ಅವ್ರು ಹೇಳ್ತಾರೆ, ಯಾವ್ದು ಬಾಯಿ ಬಿಟ್ಟು ಹೇಳಿದ್ರು ಗೊತ್ತಾಗೋದಿಲ್ಲ, 20 ಸರ್ತಿ ಹೇಳಿದ್ರು ತಪ್ಪಾಡ್ಕೊಂಡ್ಬಂದಿರ್ತಾರೆ ಅವ್ರಿಗೆ 20 ಈಗ ಅವನಿಗೆ ಗೊತ್ತಾಗಲಿಲ್ಲ, ಅವ್ರಿಗೆ ಏನು ಉಪಯೋಗ ಇಲ್ಲ. ಅದ್ರ ಭೀಮಸೇನೆ ಅಂತವ್ನು ಗೊತ್ತ, ಆಚಾರ್ಯ ಬರೀತಾರೆ ಸುಸೂಚಿತ, ಬಾಯಿ ಬಿಟ್ಟು ಹೇಳಲಿಲ್ಲ ಕೃಷ್ಣ ನೋಡಿ ಸುಮ್ಮನೆ ಕಣ್ಸನ್ನೇ ಅಷ್ಟೇ, ಅದು ಇಂಗಿತಜ್ಞತ ಅಂತ ಕರೀತಾರೆ. ಮನಸ್ಸಲ್ಲಿ ಏನಿದೆ ಅಂತೇಳಿ ಮುಖ ನೋಡದೆ ತಿಳ್ಕೋಬೇಕು, ಅದಕ್ಕೆ ಇಂಗಿತಜ್ಞತ ಅಂತ. ತುಂಬಾ ಕೆಲಸ ಚೆನ್ನಾಗಿ ಕೆಲಸ ಮಾಡೋರು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಬಾಯಿ ಬಿಟ್ಟು ಹೇಳಿದ್ರೆ ಅಲ್ಲ, ಬರೆಸಿದ್ರೆ ಅಲ್ಲ, ರಿಪೀಟ್ ಮಾಡಿದ್ರೆ ಅಲ್ಲ, ಸುಮ್ಮನೆ ನೋಡಿದ್ರೆ ಸಾಕು, ತಕ್ಷಣ ಮಾಡಿರಬೇಕು. ಇದು ಹೈಯೆಸ್ಟ್ ಆರ್ಡರ್. ಇದು ಭೀಮಸೇನ ವಾಯುದೇವರು ಎಷ್ಟು ದೊಡ್ಡವರು ಅಂತ ಕೇಳಿದರೆ, ದೇವರ ಪಣೆಯನ್ನ ಸರ್ವದಾ ನಡೆಸ್ತಾರೆ. ಅರ್ಥ ಮಾಡ್ತಾರೆ, ಅರ್ಥ ಮಾಡ್ಕೊಂಡು ನಡೆಸೋದು ಬೇರೆ, ಅರ್ಥವಾದ್ಮೇಲೆ ನಡೆಸೋದು ಬೇರೆ. ಇವರಿಗೆ ಅರ್ಥ ಆಗೇ ಆಗತ್ತೆ, ನಡೆಸೇ ನಡೆಸ್ತಾರೆ ಎರಡೆರಡು ಮತ್ತೆ. ಅರ್ಜುನ ಹೇಳ್ತಾನೆ ಕೃಷ್ಣ ನನಗೆ ಅರ್ಥ ಆಗ್ತಾ ಇಲ್ಲ, ನೀನು ಹೇಳು ಆಮೇಲೆ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಒಂದ್ಸರಿ ಹೇಳಿದ ಭಗವದ್ಗೀತೆಯಲ್ಲಿ. ಅರ್ಜುನ ತಪ್ಪು ಮಾಡ್ತಾ ಇದ್ದೆ ನೀನೀಗ, ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ, ಇಂಥ ತಪ್ಪು ಮಾಡಬೇಡ ಅಂತ ಹೇಳಿದ್ರೆ ಕೃಷ್ಣ ನನಗೆ ಅರ್ಥ ಆಗೋದಿಲ್ಲ, ಬಿಡಿಸಿ ಹೇಳು ಅಂತ ಮತ್ತೆ ಕೇಳಿದ. ಶಿಷ್ಯ ಸ್ನೇಹಂ ಸಾಧಿಮಾಂ ತ್ವಾಂ ಪ್ರಪನ್ನ ಅಂತ ಬೇಡಿದಾಗ ಕೃಷ್ಣ ದೊಡ್ಡ ಭಗವದ್ಗೀತೆನೇ ಹೇಳಬೇಕಾಯ್ತು. ಅರ್ಜುನಿಗೆ ಆಗ ಅರ್ಥವಾಗಿ ಕೊನೆಗೆ ಹೇಳುತ್ತಾನೆ, ಕರಿಷ್ಯೇ ವಚನಂ ತವ, ನಿನ್ ಮಾತು ಕೇಳ್ತೇನೆ ಕೃಷ್ಣ, ನನ್ನ ಸಂಶಯ ಹೋಯಿತು ಅಂತ ಹೇಳಿದ. ಆದರೆ ಭೀಮಸೇನ ಹಾಗಲ್ಲ, ನೋಡಿದ್ರೆ ಸಾಕು ಅರ್ಥ ಆಗುತ್ತೆ ನಮ್ಗೆ, ಈಗ ಅರ್ಥ ಆಗುತ್ತೆ. ವಾಯುದೇವರು ಯಾತಕ್ಕೆ ಕಳಿಸಿಕೊಡ್ತಾರೆ ಪ್ರತಿಯೊಂದು, ಹನುಮಂತ ನೀನು ಹೋಗಿ ಬಾ, ಸೀತಾನ್ವೇಷಣ ನೀನು ಹೋಗಿ ಬಾ ಅಂತ ಹನುಮಂತನ ಕಳಿಸಿ ದೇವರು ಮತ್ತೊಬ್ಬರನ್ನಲ್ಲ. ಅಷ್ಟು ಜನ ಹೊರಟ್ರೆ ಉಂಗುರ ಕೊಟ್ಟಿದ್ದು ಯಾರ ಕೈಲೇ? ಹನುಮಂತನ ಕೈ. ಇಬ್ಬರದವ್ರು ಮಾಡೋದಿಲ್ಲ, ಹನುಮಂತ ಮಾಡ್ತಾನೆ ಅಂತ ಗೊತ್ತು. ಅದೇ ರೀತಿ ಭೀಮಸೇನಿಗೆ ಭೀಮಸೇನ ನೀನು ಮಾಡಬೇಕು. ಅದೇ ರೀತಿ ಆಚಾರ್ಯರಿಗೆ ನೀವು ಭಾಷ್ಯ ಬರೀಬೇಕು. ಈ ಮೂರು ಪ್ರಸಂಗ ನೋಡಿಬಿಟ್ರೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಹೇಳೋದ್ರಲ್ಲಿರೋ ಜಾಣತನ ಬೇರೆಯವರಿಲ್ಲ. ಕೆಲಸ ಮಾಡೋನಿಗೆ ಹೇಳಬೇಕು ಅನ್ನೋದು ಎಷ್ಟು ಮುಖ್ಯನೋ, ಹೇಳೋನು ಅಷ್ಟೇನೆ. ಯಾರು ಹೇಳಬೇಕು ಅವ್ರಿಗೆ ಹೇಳಬೇಕು. ಕೆಲವರಿರ್ತಾರೆ ಏನೋ ಬಂದಿಲ್ಲ ಏನೋ ತಂದಿಲ್ಲ ಅಂತ ಹೇಳ್ತಾರೆ, ಒಬ್ಬನ ಕಳಿಸಿದ್ದೇನೆ ಅಂತ ಹೇಳ್ತಾರೆ. ಯಾರನ್ನ? ಅವನ್ ಮದ್ದೆ ಹಿಡ್ತಿದ್ದೆ, ಅವನು ಕಳಿಸೋಕ್ಕಿಂತ ಬಿಡೋದು ಆಸೆ ಅಂತ. ಇವನು ಬಯಸ್ಕೊತಾನೆ ಕಳಿಸಿ, ಇವನು ಕಳಿಸ್ಬಿಟ್ಟಿಯ ನೀನೀಗ, ಮದ್ದೆ ದಡ್ಡ ಕೆಳಿಸ್ಕೊಂಡ್ ಬಂದಿರ್ತಾರೆ ಅಷ್ಟೇ ಕೆಲಸ. ಅವನ್ ಯಾಕೆ ಕಳಿಸ್ತಿ ಅಂತ ಹೇಳ್ತಾರೆ. ಯಾರು ತಪ್ಪು ಕಳಿಸ್ತೇವಂದೇ ತಪ್ಪ. ಇವತ್ತು ವಾಯುದೇವರೆಲ್ಲ ಹಿರಿಮೆ ಇದೆ, ಅದನ್ನು ಗುರುತಿಸಿ ಪ್ರತಿಶತ ಹೇಳ್ತಿದ್ದು ಸಾಕ್ಷಾತ್ ಭಗವಂತನೇ. ಆ 4 ಕೋಟಿ ಕಪಿಗಳು ಹೊರಟಿದ್ದು ರಾಮಾಯಣದಲ್ಲಿ ಸೀತಾನ್ವೇಷಣೆ ಹೊರಟ ಕಪಿಗಳ ಸಂಖ್ಯೆ 4 ಕೋಟಿ ದಕ್ಷಿಣ ದಿಕ್ಕಿಗೆ. 8 ಜನದಲ್ಲಿ ಯುವರಾಜ ಅಂಗದ ಇದ್ದಾನೆ, ಜಾಂಬವಂತ ಇದ್ದಾನೆ, ಸೀನಿಯರ್ ಮೋಸ್ಟ್ ಆತ ಪಾಪ. ಅವ್ರು ಯಾರ ಕೈಲೂ ರಾಮದೇವರ ಉಂಗುರ ಕೊಡಲಿಲ್ಲ, ಅಂಗುಲಿಯ ಕೊಟ್ಟಿದ್ದು ಹನುಮಂತನ ಕೈಲಿ. ಹನುಮಂತ ನೀನು ಹೋಗಿ ಬಾ ಅಂತ ಇವರ ಜೊತೆ ಬರ್ತಾರೆ ಹೊರತು ಕೆಲಸ ಮಾಡೋದು ನಿನ್ನ ಕೈಲಿ ಮಾತ್ರ ಸಾಧ್ಯ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಕೃಷ್ಣ ಹೇಳಿದ ಭೀಮ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗೋದು ಒಂದ್ ಕಡೆಗೆ, ಭೀಮ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಕೃಷ್ಣನಿಗೆ ಗೊತ್ತಿದೆಯಲ್ಲ, ಕೃಷ್ಣ ಎಷ್ಟು ದೊಡ್ಡ ವ್ಯಕ್ತಿ ಎಂಬುದು ಇನ್ನೊಂದು ಮುಖ. ಅದಕ್ಕೆ ಹರಿರೇವ ಪರಹ ಅಂತ ಹೇಳೋದು ಒಂದು ಮುಖ, ವಾಯು ದೇವೋತ್ತಮ ಅಂತ ಇನ್ನೊಂದು ಮುಖ. ಅದನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಲ್ಲ ಬೇಕು. ಅದು ತಕ್ಷ್ಟ ಭೀಮಸೇನ ಗುರುಸ್ವರತೋತ್ರ ಭೀಮ ದೊಡ್ಡ ಧ್ವನಿಯಿಂದ ನಕ್ಕಾಗ ತದನು ಭಗವನ್ ಮಹಿಷ್ಯ ಸಾಕ್ಷಾತ್ ದ್ರೌಪದಿ ದೇವಿ ನಕ್ಕರು. ಇಲ್ಲೂ ಸ್ವಾರಸ್ಯ ನೋಡಬೇಕು, ಎಷ್ಟು ಜನ ಇದ್ದಾರೆ, ಅದನ್ನು ಮೊದಲು ನಕ್ಕಿದ್ದು ದ್ರೌಪದಿ ದೇವಿನೇ. ಯಾತಕ್ಕೆ? ಭೀಮಸೇನ ಗಂಡ, ಆತನ ಅಭಿಪ್ರಾಯ ತಿಳ್ಕೊಂಡು ನಡೆಸಿದ್ದು ದ್ರೌಪದಿಯ ವೈಶಿಷ್ಟ್ಯ. ಪತಿವ್ರತಿ ಅಂತ ಕೇಳಿದ್ರೆ ಕೆಲಸ ಮಾತ್ರ ಮಾಡಿದ್ರೆ ಪತಿವ್ರತಿ ಅಲ್ಲ, ಮತ್ತೆ ಪ್ರತಿಯೊಂದು ಅಂಶದಲ್ಲೂ ಕೂಡ ಕಾರ್ಯೇಶು ದಾಸಿ ಅಂತ ಕೇಳ್ತೇವಲ್ಲ ಆ ತರಹ, ಕರಣೇಶು ಮಂತ್ರಿ ಇದ್ದಾಗೆ ಎಲ್ಲ ಗುಣಗಳನ್ನು ಹೊಂದಿರಬೇಕು. ಇಲ್ಲೂ ಕೂಡ ಅಷ್ಟೇ, ಭೀಮಸೇನ ನಕ್ಕಿದ್ದಾನೆ ಅಂದರೆ ಕೃಷ್ಣನ ಅಪ್ಪಣೆ ಇದೆ, ಭೀಮಸೇನೆ ಮಾಡಿದಂತೆ ಮಾಡೋ ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ದ್ರೌಪದಿ ದೇವಿ ಜೋರಾಗಿ ನಕ್ಕರು. ಇಲ್ಲಿ ನೋಡಿ, ಧರ್ಮರಾಜ ಸುಮ್ಮನೆ ಇದ್ದಾನೆ, ತಾನು ಸುಮ್ಮನಿರೋದಿಲ್ಲ. ಭೀಮಸೇನ ನಕ್ಕಿದ್ದು ದ್ರೌಪದಿ ನಕ್ತಿರು ಅಂದ್ರೆ ಗಂಡ ಯಾರು ಅಂತಾಯ್ತೀಗ? ದ್ರೌಪದಿಪತಿ ಭೀಮಸೇನ ಹೊರತು ಧರ್ಮರಾಜಾದಿಗಳಲ್ಲ. ಹಿಂದೆ ಕಾರಣ ಹೇಳಿದೆ ಈಗಾಗಲೇ, ಅವರೆಲ್ಲ ನೆಪಕ್ಕೆ ಅವ್ರು ಒಡಗಿರ್ತಕ್ಕಂಥ ಶ್ಯಾಮಲಾದಿಗಳಿಗೆ ಗಂಡಂದಿರ ಹೊರತು ಸಾಕ್ಷಾತ್ ದ್ರೌಪದಿಪತಿ ಅಂದ್ರೆ ಭೀಮಸೇನೇ. ಆದ್ರಿಂದ ಭೀಮಸೇನ ಒಂದು ಮನಸ್ಸನ್ನ ಅರ್ಥ ಮಾಡಿಕೊಂಡು ದ್ರೌಪದಿ ಜೋರಾಗಿ ನಕ್ಕರಂತೆ, ಅದಿನ್ನೊಂದು ಮುಖ. ಅದರ ಜೊತೆಗೆ ತದನು ಭಗವನ್ ಮಹಿಷ್ಯ ರುಕ್ಮಿಣಿ ಸತ್ಯಭಾಮಾದಿ ಎಲ್ಲರೂ ನಕ್ಕಂತ, ಅವ್ರಿಗೇನ್ ಬೇಕಾಗಿದೆ ಜಗತ್ತು, ಸಾಕ್ಷಾತ್ ಮಹಾಲಕ್ಷ್ಮಿಗೆ ಯಾರು ಹಂಗಿದೆ ಈ ಮಧ್ಯೆ? ಕೃಷ್ಣನ ಸೂಚನೆ, ಅವರೂ ನಕ್ಕಾಯ್ತು. ದುರ್ಯೋಧನ ಯೋಚನೆ ಮಾಡಬೇಕಾಗಿತ್ತು, ಅವ್ರು ನಕ್ಕರು ಎಂಬುದು ಎಷ್ಟು ಮುಖ್ಯನೋ, ನಕ್ಕಿದ್ದು ಕೇಳಿಸ್ತೇವೆ ಅವನಿಗೆ, ಅದು ವಿಶೇಷ. ಅವ್ರು ಕೇಳಿಸ್ಲೇ ಅಂತ ನಕ್ಕಿ, ಬರೀ ಕೇಳಿಸಿದ್ದಲ್ಲ, ಕೇಳಿಸ್ಲೇ ಅಂತಾನೆ ನಕ್ಕರು ಕೂಡ, ಕೇಳಿಸ್ಲೇ ಅಂತ ನಕ್ಕರು ಅವನ ಕಿವಿಗೆ ಬಿದ್ದು ಬಿತ್ತು. ಆಗ ಅವನಿಗೆ ಗೊತ್ತಾಯಿತು, ತಾನು ಬಿದ್ದಿದ್ದು ಎಲ್ಲರೂ ನೋಡಿದ್ದಾರೆ ಅಂತ ಅರ್ಥ ಆಯ್ತು. ನಗುವಿನ ಧ್ವನಿಯಿಂದ ತಾನು ಬಿದ್ದಿದ್ದೇನೆ ಎಲ್ಲರೂ ನೋಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ. ಅದು ಅರ್ಥ ಮಾಡಿ ಏನು ಮಾಡಬೇಕಾಗಿತ್ತು ಅವನು? ತಿದ್ಕೋಬೇಕಾಗಿತ್ತು. ಹೌದು, ಭಾರಿ ತಪ್ಪು ಮಾಡಿಬಿಟ್ಟೆ ನಾನು, ನಗುವಂತ ಕೆಲಸ ಮಾಡಿಕೊಂಡೆ, ಇನ್ಮೇಲೆ ಈಗ ಮಾಡಬಾರ್ದು ಅನ್ಕೋಬೇಕೋ ಇಲ್ವೋ ಅನ್ಕೊಳ್ಳಿಲ್ಲ ಅವನು. ಈ ನಕ್ಕವ್ರ ಮೇಲೆ ಸೇಡು ತೀರಿಸ್ಕೋತೇನೆ ಅಂತ ಶುರು ಮಾಡಿ, ಎಷ್ಟು ತಪ್ಪಾಯ್ತು ಯೋಚನೆ ಮಾಡಿ. ದುರ್ಯೋಧನ ಒಂದು ರೀತಿ ತಪ್ಪಿನ ಸರಮಾಲೆ ಆದವನು, ಕಾಪಿ ಹೊಡಿತಿದ್ದ ತಪ್ಪು ಬೇಸ್ಟ್ ಹಿಡಿದ ಅವ್ನು ಕೊಂದು ಬಿಡ್ತೇನೆ ಅಂತ ಹೇಳ್ಕೊಳ್ಳು, ಜಾಣತನ ಇದು ಒಂದು ಹಿಡಿದು ಥ್ಯಾಂಕ್ಸ್ ಹೇಳಬೇಕೋ ಸೇಡು ತೀರಿಸ್ಕೋತೇನೆ ಅಂತ ಏನ್ ಮಾಡ್ಬೇಕಿತ್ತು ಅನ್ನೋದು. ದುರ್ಯೋಧನ ಅಂದ್ರೆ ಹುಚ್ಚು ಹಠಕ್ಕೆ ದೃಷ್ಟಾಂತ, ಹಿಡಿದನ್ನು ಸಾಧಿಸಲೇಬೇಕು ಅಂತಕ್ಕಂಥ ಒಳ್ಳೆ ಛಲಕ್ಕೆ ದುರ್ಯೋಧನ ಅಲ್ಲ, ಕೆಟ್ಟ ಕೆಟ್ಟ ಹಠಕ್ಕೆ ದುರ್ಯೋಧನ ಒಳ್ಳೆ ದೃಷ್ಟಾಂತ. ನಿಜವಾಗಲೂ ಅವನೇನ್ ಮಾಡಬೇಕಾಗಿತ್ತು, ಸಭೆಯೊಳಗೆ ಬಂದು ತಾವು ಒಪ್ಪಬೇಕಾಗಿತ್ತು, ಧರ್ಮರಾಜ ನಿಮ್ಮ ಮಾತು ನಾನು ಕೇಳಲಿಲ್ಲ, ವಯಸ್ಸವೇ ತುಂಬಾ ಜಟಿಲ ಗಂಭೀರ ಗಹನ ರಹಸ್ಯ ಅಂತ ಹೇಳಿದೆ, ಅರ್ಥ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು, ನಾನು ತಪ್ಪು ಮಾಡಿದೆ ಅಂತ ಹೇಳಬೇಕಾಗಿತ್ತು, ಹೋಗಲಿ ಅದು ಬೇಡ, ಸುಮ್ಮನೆ ಹೋಗ್ಬೇಕಾಗಿತ್ತು ಅಂತ ಬಿಟ್ಟುಬಿಟ್ಟು ಅಲ್ಲಿಂದ ಹೊರಟನಂತೆ. ಕೃಷ್ಣ ರೂಪೋದರಗತಂ ಬಹುಲಂ ನಿಧಾಯ ಕೋಪಂ ಸಶಕುನಿಹೀಯೌ ಧೃತರಾಷ್ಟ್ರ ಪುತ್ರ. ಅಲ್ಲಿಂದ ಹೊರಟೇ ಬಿಡ್ತಾನೆ, ಸಂಬಂಧಿನ ಸಮೇತ ಹೊರಡ್ತಾನೆ. ಆಗ ಧರ್ಮರಾಜ ಎಷ್ಟು ಒಳ್ಳೆಯವನು ಅಂದ್ರೆ, ಪಾಪ ಅವನಿಗೆ ಹೊಸ ಹೊಸ ಬಟ್ಟೆಗಳನ್ನು ಕಳಿಸಿಕೊಟ್ಟನಂತೆ, ಹೊಸ ಹೊಸ ಆಭರಣ ಕೊಟ್ಟನಂತೆ ಅವನಿಗೆ ಸಮಾಧಾನ ಮಾಡಬೇಕು ಅಂತೇಳಿ ದುರ್ಯೋಧನ ನೆಕೃತ್ಯ ತಾನೀಯೌ ಅದನ್ನೆಲ್ಲ ತಿರಸ್ಕಾರ ಮಾಡಿದ್ದೇನೆ, ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಅರ್ಥ. ಧರ್ಮರಾಜ ಅವರು ಕೊಟ್ಟಾಗ ಯಾರೋ ಕೊಟ್ಟರೆ ತಗೋತಾರೆ, ಧರ್ಮರಾಜ ಕೊಟ್ಟರೆ ಬೇಡ ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ ಪ್ರಸಾದನ ಬಿಸಾಕ್ತಾರೆ, ಯಾರೋ ತಿಂದು ಎಂಜಲ್ ತಿಂದ ಹಾಕುತ್ತಿರ್ತಾರೆ, ಪಾ ಡಸ್ಟ್ಬಿನ್ ನಲ್ಲಿ ಹುಡುಕೋದು, ಇವು ಪ್ರಸಾದನ ತಿರಸ್ಕಾರ ಮಾಡು. ಆ ಗುಂಪಿಗೆ ಬರ್ತಾನೆ ದುರ್ಯೋಧನ, ನೆತ್ಕೃತ್ಯ ಬರೀ ಸುಮ್ಮನೆ ಮುಖ ತಿಳಿಸ್ಕೊಂಡು ಹೋಗ್ಲಿಲ್ಲ, ನನಗೇನು ಬೇಕಾಗಿಲ್ಲ ಹೋಗಯ್ಯ, ತಿರಸ್ಕಾರ ಮಾಡಿ ಹೋಗ್ತಾರೆ. ಮಾತು ಮಾತಿಗೆ ತಾವು ದುಷ್ಟಾಂಬುದನ್ನ ದುರ್ಯೋಧನ ಹೊರಗೆ ಹಾಕ್ತಾನೆ ಇದ್ದ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದುಷ್ಟರು ಹೇಗಿರ್ತಾರೆ ಅಂತ ಭಗವಂತ ಹೇಳ್ತಾನೆ. ದಂಭಃ ದರ್ಪಃ ಅಭಿಮಾನಸ್ಯ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ದಂಭ ದುರಹಂಕಾರ, ಸೊಪ್ಪು ಸೋಗು ಇವೆಲ್ಲ ದುಷ್ಟರ ಲಕ್ಷಣ. ಅಜ್ಞಾನ ತಿಳುವಳಿಕೆ ಇಲ್ಲದೆ ಇರೋದು, ತಿಳುವಳಿಕೆ ಇರೋದಿಲ್ಲ, ತಿಳುವಳಿಕೆ ಇಲ್ಲ ಅಂತ ಯಾರು ಹೇಳಿದರೆ ಅದನ್ನು ತಿಳ್ಕೊಳ್ಳೋ ತಿಳುವಳಿಕೆನೂ ಇರೋದಿಲ್ಲ, ಇದು ವಿಶೇಷ. ಹೌದಲ್ಲ, ಅವ್ರು ಹೇಳಿದ್ದಾರೆ ತಿಳ್ಕೋಬೇಕು ಅಂತ ಅನಿಸ್ಬೇಕು, ಅದು ಅನಿಸೋದಿಲ್ಲ ಅವನಿಗೆ. ಅದಕ್ಕೆ ಅಜ್ಞಾನಂ, ಅಜ್ಞಾನ ಅಸುರ ಜನಗಳ ಮೂಲಭೂತ ಗುಣ ಅಂತ ಭಗವಂತ ಹೇಳಿ. ಕ್ರೋಧ ಸಿಟ್ಟು ಮಾಡಿಕೊಳ್ಳೋದು, ಸರಿಯಾದ ವಿಷಯ ಹೇಳಿದ್ರೆ ಸಿಟ್ಟು ಮಾಡ್ಕೋಬೇಕಾ, ಅರ್ಥ ಮಾಡ್ಕೋಬೇಕನ್ನು, ಅರ್ಥ ಮಾಡಿಕೊಳ್ಳೋ ಸಿಟ್ಟು ಮಾಡಿಕೊಂಡ್ರೆ ಎಷ್ಟು ತಪ್ಪಾಗತ್ತೆ. ಅದಕ್ಕೆ ಕ್ರೋಧಂ ವಿಧಾಯ ವಿಷಯವು ಸಶಕರಿಹಿ ಧೃತರಾಷ್ಟ್ರ ಪುತ್ರ. ಈ ಭೀಮನ ಮೇಲೆ ಈ ದ್ರೌಪದಿಯ ಮೇಲೆ ಸೇಡು ತಿರಿಸ್ಕೋತೇನೆ ಅಂತೇಳಿ ಹಠ ತೊಟ್ಟು ಅಲ್ಲಿಂದ ಹೊರಟೇ ಬಿಟ್ಟಂತೆ. ಅಂತೂ ಪಾಂಡವರ ಕಡೆ ಏನೂ ತಪ್ಪಾಗಲಿಲ್ಲ, ತಪ್ಪಾಗಿತ್ತು ಪೂರ್ತಿ ದುರ್ಯೋಧನನ ಕಡೆಯಿಂದನೇ. ತುಂಬಾ ಜನ ಇನ್ನು ಅಪಾರ್ಥ ಮಾಡ್ಕೊಳ್ಳೋಕೆ ಹೊರಟು ಬಿಟ್ಟು ದುರ್ಯೋಧನಿಗೆ ಮಾನಭಂಗ ಮಾಡಿದ್ರು. ಆ ಸಿಟ್ಟಿಗೋಸ್ಕರ ದುರ್ಯೋಧನ ಜೂತ ಆಡಿಬಿಟ್ಟ, ಆದ್ರಿಂದ ಅವನದೇನು ತಪ್ಪಿಲ್ಲ ಅಂತ ಹೇಳೋದಕ್ಕೆ ಹೋಗ್ತಾರೆ. ಈ ಪ್ರಸಂಗ ಸರಿಯಾಗಿ ನೋಡಿದರೆ ಪಾಂಡವರ ತಪ್ಪಿನ ಹೆಸರು ಕೂಡ ಅದರಲ್ಲಿಲ್ಲ, ಬರೀ ತಪ್ಪು ಮಾಡಿದ ದುರ್ಯೋಧನ, ಬರೀ ತಪ್ಪಲ್ಲ ತಪ್ಪುಗಳ ಸರಮಾಲೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಹಾಗೆ ಹೊರಟಂತೆ ಧರ್ಮರಾಜ ಹೇಳಿಕೊಂಡು ಮತ್ತೆ ಬರೋದಿಲ್ಲ. ಅವನು ಸಿಟ್ಟಿನಿಂದ ಹೊರಡ್ತಾ ಇದ್ದಾನೆ, ಅವನ ಜೊತೆಗೆ ಶಕುನಿ, ಅವನಿಂದ ತಮ್ಮಂದಿರು ಆ ಕಡೆ ಹೊರಟೋದ್ರು. ಈ ಸಮಯದಲ್ಲಿ ಧರ್ಮ ದುರ್ಯೋಧನ ಮತ್ತು ಶಕುನಿ ಇಬ್ಬರು ಕೂಡ ಮಾತಾಡ್ಕೋತ ಹೋಗ್ತಾ ಇದ್ದಾರೆ, ದಾರಿ ಉದ್ದಕ್ಕೂ ಮಾತಾಡ್ಕೋತ ಹೋಗ್ತಾ ಇದ್ದಾರೆ. ಇಂದ್ರಪ್ರಸ್ಥ ಪಾಂಡವರದ್ದು, ಹಸ್ತಿರಾಪುರ ಇವಂದು, ಅಲ್ಲಿಂದ ಅಲ್ಲಿಗೆ ದಾರಿಯೊಳಗೆ ಅವರಿಬ್ಬರು ಮಾತಾಡ್ತಾ ಹೋಗ್ತಾ ಇದ್ದಾರೆ. ದುರ್ಯೋಧನ ಹೇಳ್ತಾನೆ, ಶಕುನಿ ಏನೇನಾಯ್ತು ನೋಡಿದ್ಯಾ ಅಂತ ಕೇಳ್ತಾರೆ. ಏನೇನಾಯ್ತು, ಏನೇನಾಯ್ತಾ ನೋಡು, ಏನೇನಾಗಿದೆ ಪಾಂಡವರಿಗೆ? ನಾನವರು ವನಕ್ಕೆ ಕಡೆ ಅಡುಗೆ ಮೇಲೆ ಸುಡಬೇಕು ಅಂತ ಪ್ರಯತ್ನ ಪಟ್ಟರೆ ಸಾಯಲಿಲ್ಲ, ಅಲ್ಲಿಂದ ಮುಂದೆ ಏನಾಗುತ್ತೆ ಅವಮಾನ ಪಡ್ಲಕ್ಕೆ ಹೋದರೆ ಆಗಲಿಲ್ಲ. ಇಲ್ಲಿ ನೋಡಿದರೆ ಎಂಥ ವೈಭವಕ್ಕೆ ಬಂದಿದ್ದಾರೆ ಈ ಮಧ್ಯೆ. ಪಾಂಡವರಿಗೆ ರಾಜ್ಯನೇ ಸಿಗಬಾರು ಅಂತ ಪ್ಲಾನ್ ಮಾಡಿದರೆ ಅವ್ರು ಚಕ್ರವರ್ತಿಗಳಾಗಿಬಿಟ್ಟಿದ್ದಾರೆ ಈ ಮಧ್ಯೆ. ರಾಜ್ಯಾಗ ಮಾಡಿದರೆ ಚಕ್ರವರ್ತಿ ಪದವಿ ಸಿಕ್ಕಿತ್ತು, ಚಕ್ರ ಸಮ್ರಾಟರು. ಪಾಂಡವರಂದ್ರೆ ಮತ್ತೆ ಸಮ್ರಾಟರ ಆಗಲೇ ಇಲ್ಲ, ಸುಮ್ ಸುಮ್ಮನೆ ಕೆಲ ಸಮ್ರಾಟ ಕರ್ಕೊಂಡಿರ್ಬೋದು ತಮ್ಮನ್ನು ಬೇಕಾದ್ರೆ, ನಾನು ಸಮ್ರಾಟ ಅಂತ ಕರ್ಕೊಂಡಿರ್ಬೋದೇ ಹೊರತು ಟೆಕ್ನಿಕಲಿ ಸಮ್ರಾಟನಾಗಬೇಕಾದ್ರೆ ರಾಜ್ಯಾಗ ಮಾಡಿದರೆ ಮಾತ್ರ ಸಾಧ್ಯ. ಪಾಂಡವರು ಆದಮೇಲೆ ರಾಜ್ಯಾಗ ಮತ್ತೆ ಯಾರೂ ಮಾಡಿಲ್ಲ, ಪಾಂಡವರಷ್ಟೇ ಮಾಡಿದ್ದು. ಅದರಿಂದ ನಾಲ್ಕಾರು ಜನ ಮಾಡಿದ್ದಾರೆ, ಅದರಲ್ಲಿ ಬೆಸ್ಟ್ ಅಂದರೆ ಎರಡೇ, ರಾಮದೇವರು ಮಾಡಿದ್ದು ಒಂದು, ಪಾಂಡವರು ಮಾಡಿದ್ದು ಒಂದು. ಇನ್ಯಾರು ಅಂಥ ರಾಜ್ಯಾಗವನ್ನು ಮಾಡಿಲ್ಲ. ನಿಜವಾದ ಅರ್ಥದಲ್ಲಿ ರಾಜರು ಅಂದರೆ ಅವರೇ ಅಂತ ಪದವಿ ತಲುಪಿದ್ದಾರೆ. ಏನು ಸಂಕಟ ಪಡ್ತಾನೆ ದುರ್ಯೋಧನ, ಏನು ವೈಭವ ಪಾಂಡವರದ್ದು, ನೋಡ್ಲಿಕ್ಕಾಗೋದಿಲ್ಲ ಅಂತ ನೋಡ್ಲಿಕ್ಕಾಗೋದಿಲ್ಲ. ನನ್ನ ಮನಸ್ಸು ಸಂಕಟ ಎಷ್ಟಾಗ್ತಿದೆ ಗೊತ್ತಾ ಶಕುನಿ? ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ಇಚ್ಛೇತ ಕರತಾ ಯಸ್ಯ ವೈಶ್ಯವತ್ ಸರ್ವಭೂಮಿ ಪಾಹ. ದುರ್ಯೋಧನ ಆಡ ಮಾತುಗಳಿವೆಲ್ಲ ಕೂಡ, ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ಇಚ್ಛೇತ. ಎಂಥ ಐಶ್ವರ್ಯ ಪಾಂಡವರದ್ದು, ಎಂಥ ಐಶ್ವರ್ಯ, ನನ್ನ ಹೊಟ್ಟೆ ಉರಿದೋಗ್ತಾ ಇದೆ ಅಂತ ಹೇಳಿದ್ದಾನೆ. ಅವನಿಗೆ ಯಾಕೆ ಗೊತ್ತಾಯಿತು ಅಂದರೆ, ಅವನಿಗೆ ಗೊತ್ತಾಗಲಿ ಅಂತೇನೆ ಕೃಷ್ಣ ಏನು ಕೆಲಸ ಕೊಟ್ಟಿದ್ದ ಅವನಿಗೆ, ಏನೇನು ಕಾಣಿಕೆ ಬರುತ್ತೆ ರಿಸೀವ್ ಮಾಡೋದು ಇವನ ಕೆಲಸ. ಕೃಷ್ಣ ಉದ್ದೇಶವರೆಗೂ ಕೊಟ್ಟಿದ್ದಾನೆ, ಹೊಟ್ಟೆ ಕಿಚ್ಚುಪಟ್ಟು ಸಾಯಿಲಿ ಅಂತ ಹೇಳಿದ್ರು. ಇದು ಲೆಕ್ಕನೇ ಸಿಕ್ತಿದ್ದಾರೆ ಅವನಿಗೆ. ಏನೋ ಪಾಂಡವರು ಬಂದಿರಲಿಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಡಬಾರದು, ಪಾಂಡವರಿಗೆ ಎಷ್ಟು ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು, ಅದು ದೇಶದಲ್ಲಿ ಪರ್ಯವಸಾನ ಆಗಬೇಕು, ಆ ಮೂಲಕ ಸರ್ವನಾಶಕ್ಕೆ ನಾಂದಿ ಆಡಬೇಕು ಅಂತಾನೆ ಕೃಷ್ಣ ಕಳಿಸಿ. ಕುಮಾರವ್ಯಾಸ ತಪ್ಪರೆದು ಬಿಡ್ತಾನೆ, ಮಾನ ಮೂಲ ಭಾವಾರ್ಥದಲ್ಲಿ ಬಂದಿದ್ದು ಆಚಾರ್ಯ ಹೇಳಿದ್ದು ಒಂದೇನೆ. ದುರ್ಯೋಧನನನ್ನ ಕೃಷ್ಣ ನೇಮಿಸಿದ್ದು ಕಾಣಿಕೆ ಇಸ್ಕೊಳ್ಳಿಕ್ಕೆ ಹೊರತು ಕೊಡ್ಲಿಕ್ಕಲ್ಲ. ಕುಮಾರವ್ಯಾಸ ಬರೀತಾನೆ, ದಾನ ಮಾಡೋ ಕೆಲಸ ದುರ್ಯೋಧನ ಕೂಡಿಸಿಬಿಟ್ಟಿದ್ದಂತ. ದಾನ ಮಾಡಿ ದುರ್ಯೋಧನ ಕೂಡಿಸಿಲ್ಲ ಕೃಷ್ಣ, ಮತ್ತೆ ಹೇಳಿದ್ದನ್ನು ಕೂಡಿಸಿಬಿಟ್ಟಿದ್ರೆ ಆ ಶಕುನಿಗೆ ಅವರಿಗೂರಿಗೆ ಕೊಡ್ತಿದ್ನೆ ಹೊರತು ಒಬ್ಬ ಒಳ್ಳೆಯವರಿಗೂ ತಲುಪ್ತಿದ್ದಿಲ್ಲ. ಇವತ್ತಿನ ಅಪಾಯಿಂಟ್ಮೆಂಟ್ ಆರ್ಡರ್ ಆದಾಗ ಆಗ್ತಿರುತ್ತೆ ಅಷ್ಟೇ, ಇನ್ಫ್ಲೂಯೆನ್ಸು ದುಡ್ಡು, ಉಳಿದ ಒಳ್ಳೆಯವರಿಗೆ ಅಪಾಯಿಂಟ್ಮೆಂಟೇ ಸಿಗ್ತಿರ್ಲಿಲ್ಲ. ಆ ಥರ ದುರ್ಯೋಧನ ಆರ್ಡರ್ ಸ್ಥಿತಿ ಹಾಗಾಗ್ತಿತ್ತು. ನಿಜವಾಗಲೂ ಅವನಿಗೆ ಕೊಟ್ಟು ಇಸ್ಕೊಳ್ಳಕ್ಕೆ ಮಾತ್ರನೇ ಹೊರತು ಕೊಡ್ಲಿಕ್ಕಲ್ಲ. ಇವತ್ತು ಕಾಲೇಜುಗಳಲ್ಲಿ ಉಳಿದ ದುಡ್ಡು ಕಲೆಕ್ಟ್ ಮಾಡಬೇಕು ಹೊರತು ಸ್ಪೆಂಡ್ ಮಾಡಬೇಕು, ಅಲ್ಲಿ ಹೋಗ್ಬೇಕು ಮತ್ತೆ ಟ್ರೆಜರಿ ಜಮಾ ಆಗಬೇಕೇ ಹೊರತು ಅಂದ್ರೆ ನಮೇನೆ ಸ್ಪೆಂಡ್ ಮಾಡೋಗಿಲ್ಲ. ಸ್ಪೆಂಡ್ ಮಾಡೋ ಪ್ರೊಸೆಸ್ಸೇ ಬೇರೆ ಇದೆ ಹೊರತು ಕಲೆಕ್ಟ್ ಮಾಡಿದ್ದನ್ನು ಒಪ್ಪಿಸಿಬಿಡಬೇಕು, ಕಲೆಕ್ಟ್ ದುಡ್ಡು ಬೇಕಾದ್ರೆ ಇಸ್ಕೋಬೇಕೇ ಹೊರತು ಇನ್ನೂ ಖರ್ಚು ಮಾಡಲಿಕ್ಕೆ ಬರೋದಿಲ್ಲ. ದುರ್ಯೋಧನ ಕೆಲಸ ಇಸ್ಕೊಳ್ಳೋ ಕೆಲಸ ಮಾತ್ರ ಹೊರತು ಕೊಡೋ ಕೆಲಸ ಆಗಿರಲಿಲ್ಲ. ಅದಕ್ಕೆ ಲೆಕ್ಕ ಸಿಕ್ತೇವನಿಗೆ, ಶಕುನಿ, ಶಕುನಿ ಅವನಿಗೆ ಮಾವ ಬೇರೆ ಗೊತ್ತಲ್ಲ, ಅದಕ್ಕೆ ಕೆಟ್ಟ ಮಾವನ ಶಕುನಿ ಮಾವ ಅಂತ ಕರೆಯೋದೇ ಪದ್ಧತಿ. ಕೆಟ್ಟ ಮಾವ ಮಿಸ್ಗೈಡ್ ಮಾಡಿದ ಜನಗಳು ಭಾರಿ ಇರ್ತಾರೆ. ಎಷ್ಟೋ ಜನ ಮಾವಂತರು ಮಾಡೋ ಕೆಲಸ ಅಂದ್ರೆ ಅಳಿ ಅಂದ್ರೆ ಕೆಲಸೋದು. ಅದು ಫಸ್ಟ್ ಅಂತ ಮಾವ ಅಂದ್ರೆ ಶಕುನಿ ಮಾವನೇ. ಒಂಥರ ಯಾವುದೋ ಒಂದ್ ಕಡೆ ಮದುವೆ ಆಗಿತ್ತು ಒಂದ್ ಕಡೆಗೆ, ಆಗ ಇನ್ನೇನು ಇದಕ್ಕೆ ಎಲ್ಲ ಮುದೋಗಿದೆ, ಮಾಂಗಲ್ಯ ಕಟ್ಟಲಿಕ್ಕೆ ವ್ಯವಸ್ಥೆ ಆಗಬೇಕು. ಅವಾಗ ಆತನ ಕರೆದ್ರೆ ಬರ್ತಾ ಇಲ್ಲ, ವರ ಬರ್ತಾ ಇಲ್ಲ. ಹಿಂದೆ 40 ವರ್ಷದಿಂದ ಕತೆ ಇದು. ಒಂದು ಅವ್ರಿಗೆ ಏನ್ ಮಾಡಿದ್ರು ಬರ್ತಾ ಇಲ್ಲ, ಯಾಕೆ ಅಂತ ಕೇಳಿದ ಬರೋದಿಲ್ಲ. ಎಲ್ಲ ಸಮಾಧಾನ ಒಳ್ಳೆಯ ಸಿಟ್ಟು ಸಮಾಧಾನ ಮಾಡ್ಬೇಕಲ್ಲ. ಈಗ ಎಲ್ಲ ಹೋದ್ರು, ಏನಪ್ಪ ಏನ್ ಬೇಕಾಗಿದೆ, ಏನ ಯಾಕೆ ಅಂತ ಕೇಳಿದ್ರೆ ನಮ್ಮ ಮಾವನಿಗೆ ಸೈಕಲ್ ಬೇಕಂತೆ ಕೊಡಿಸಿ ಅಂತ ಕೇಳಿ. ಅವ್ರು ನಮ್ಮ ಮಾವನಿಗೆ ಸೈಕಲ್ ಬೇಕಂತೆ ಕೊಡಿಸಿ, ಅವ್ರು ಹೇಳ್ಕೊಟ್ಟಿದಾರಲ್ಲ ಪಾಪ, ಅವ್ನು ಹಾಗೆ ಹೇಳ್ಬಿಟ್ಟ ಪಾಪ. ಅವ್ನು ನೀರಿಗೆ ಅವ್ರು ಹೊಡ್ಕೋತಾರ, ಅಯ್ಯೋ ಅಯ್ಯೋ ನನ್ನ ಮರ್ಯಾದೆ ಕಳೆದ್ಬಿಟ್ಟೆ ಅಲ್ಲ ಅಂತ ಹೇಳಿ. ಆಗಿನ ಕಾಲ ಸ್ಕೂಟರ್ ಕೇಳ ಕಾಲ ಅಲ್ಲ, ಅದಿನ್ನು ಕೂಡ ಸೈಕಲ್ಲೇ ಭಾರಿ ದೊಡ್ಡ ಆಸ್ತಿ ಆಗಿನ ಕಾಲಕ್ಕೆ. ವರದ ಸೈಕಲ್ ವರದಷ್ಟು ಕೊಟ್ಟಾದ್ರೆ ಭಾರಿ ದೊಡ್ಡ ಮಾವ ಸಿಕ್ಕಿದ್ದಾರೆ ಅಂತ ಅರ್ಥ. ಅವ್ರು ಈಗ ಬಿಸಾಕ್ಬಿಟ್ಟು ಕಾಯಿ ಸ್ಕೂಟರ್ ಕೊಟ್ಟರು ಬಿಸಾಕ್ಬಿಡ್ತಾರೆ. ಈಗ ಅವ್ರಿಗೆ ಕಾರೇ ಕೊಡಬೇಕು, ಅದು ಬರೀ ಕಾರ್ ಕೊಟ್ಟರು ಆಗೋದಿಲ್ಲ, ಇಂಪೋರ್ಟೆಡ್ ಕಾರಿನ ಜನ ಇವತ್ತಿನ ಜನಗಳೆಲ್ಲ. ಆ ಸೈಕಲ್ಗೋಸ್ಕರ ಅಷ್ಟು ಗಲಾಟೆ. ಸುಮ್ಮನೆ ಹೇಳಿ ನಮ್ಮ ಮಾವು ಸೈಕಲ್ ಬೇಕಂತ ಕೊಡಿಸಿದ್ರೆ ಬರ್ತೀರಿ ಅಂತ ಹೇಳ್ತಾನೆ. ಆ ಮಾವ ಬಂದ ನಿನ್ನ ಬೂರ್ಕೈ ಹೇಳಿಲ್ಲ, ನಾನೊಬ್ಬ ಬೂರ್ಕ ಹತ್ಕೊಂಡು ಕರ್ಕೊಂಡು ಹೊರಟೋದ. ಅಂದ್ರೆ ಮಾವ ಹೇಗಿರ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ. ಶಕುನಿ ಹೇಳ್ತಾ ಇದ್ದ, ನೋಡಯ್ಯ ಶಕುನಿ, ಎಂಥ ಪಾಂಡವರು, ಏನು ಐಶ್ವರ್ಯ ಗೊತ್ತಾ, ಅವರಿಗೆ ಕಾಣಿಕೆ ಎಷ್ಟು ಬರ್ತಿತ್ತು ಗೊತ್ತಾ ಅಂತ ಹೇಳ್ತಾನೆ. ಜನ ಕೊಡ್ತಾರೆ ಅಂದ್ರೆ ಇಸ್ಕೊಳ್ಳೋದಕ್ಕೆ ಕ್ಯೂ ನಿಲ್ಲ ನೋಡಿದ್ದೇನೆ ನಾನು. ಪಾಂಡವರಿಗೆ ಕಾಣಿಕೆ ಕೊಡ್ಲಿಕ್ಕೆ ಕ್ಯೂ ಇದ್ದಾರೆ ಜನಗಳು. ಕಾಣಿಕೆ ಆದ್ರೂ ತಿಂತವ್ರು ಸಾಮಾನ್ಯರಲ್ಲ, ರಾಜ ಮಹಾರಾಜರುಗಳು. ರಾಜ ಮಹಾರಾಜರು ಕ್ಯೂನಲ್ಲಿ ನಿಂತ್ಕೊಂಡು ಕೊಡ್ತಾ ಇದ್ದಾರಂತೆ ಪಾಂಡವರು. ಅಂದ್ರೆ ಪಾಂಡವರ ಒಂದು ಸಂಪತ್ತು ಎಷ್ಟಿರಬಹುದು ಅಂತ ಹೇಳಿ ಹೊಟ್ಟೆಗೆ ಹೇಳ್ತಾ ಇದ್ದಾನೆ ದುರ್ಯೋಧನ. ಹೇಳ್ತಾನೆ, ನನಗೊಂದು ಕೈ ಸಾಕಾಗ್ಲಿಲ್ಲ ಇಸ್ಕೊಳ್ಳಕ್ಕೆ ಅಂತ ಹೇಳ್ತಾನೆ. ಎರಡು ಕೈಲಿ ಇಸ್ಕೊತಾ ಇದ್ದೆ ನಾನೀಗ, ಎರಡು ಕೈ ಇಸ್ಕೊಂಡೇ ಗೊತ್ತಿ ಮತ್ತೆ ಕೊಟ್ಟು ಗೊತ್ತೇ ಇಲ್ಲ ಜನ್ಮದಲ್ಲಿ ಅವನಿಗೆ. ಇಸ್ಕೊಂಡು ಎಕ್ಸ್ಪರ್ಟ್ ಜೊತೆಗೆ ಅವರು ಎರಡು ಕೈಲಿ ಇಸ್ಕೊತಾ ಇದ್ದೆ, ಮಧ್ಯ ಮಧ್ಯೆ ನಾನು ನಿಂತು ಬಿಡ್ತಾ ಇದ್ದೆ, ಇಸ್ಕೊಳ್ಳಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳ್ತಾನೆ. ನನ್ನ ಕೈ ಸೋತ್ ಹೋಗ್ತಾ ಇತ್ತು, ಇಷ್ಟು ನಾನು ಸ್ವಲ್ಪ ಇಸ್ಕೊಳ್ಳೋದು ತಡೆ ಮಾಡಿದ್ರೆ ಕ್ಯೂ ಇನ್ನೂ ಭಾರಿ ಬೆಳೆದು ಬಿಡ್ತಾ ಇತ್ತು, ಸಾಲು ಸಾಲ ಜಾಸ್ತಿ ಆಗ್ತಾ ಇತ್ತು ಅಂತ ಅಧ್ಯಾಯ ಪೂರ್ತಿ ದುರ್ಯೋಧನ ಯಾರ್ಯಾರು ಏನೇನು ಕೊಟ್ರು ಅಂತ ಹೇಳ್ತಾನೆ. ಮಹಾಭಾರತದ ಕಥೆ ಎಷ್ಟು ವಿಚಿತ್ರವಾದದ್ದು, ಆ ಬರವಣಿಗೆ ಎಷ್ಟು ಪರ್ಫೆಕ್ಟ್ ಆಗಿರೋದು ಅಂದ್ರೆ ಮಹಾಭಾರತ ಮಹಾಭಾರತವೇ. ಯಾರ್ಯಾರು ಏನೇನು ಕೊಟ್ರು ಅಂದ್ರೆ ಇಷ್ಟ ಅಂದ್ರೆ ಎಲ್ಲ ಕಂಠಪಾಠ ಹಾಕಿದ್ದಾನು, ಅವನು ಪೂರ್ತಿಯಾಗಿ ಒಪ್ಪಿಸ್ತಾ ಇದ್ದಾನೆ ಪೂರ್ತಿಯಾಗಿ. ದುರ್ಯೋಧನ ದಡ್ಡನಲ್ಲ, ಭಾರಿ ಬುದ್ಧಿವಂತ. ಆದ್ರೆ ಕ್ರಿಕೆಟ್ ಇದೆ ತಪ್ಪಾಗಿ, ಒಳ್ಳೆ ಬುದ್ಧಿವಂತನಾಗಿದ್ರೆ ಅವನು ಉದ್ಧಾರ ಆಗಿ ಹೋಗ್ತಾ ಇದ್ದ, ಕೆಟ್ಟ ಬುದ್ಧಿ ಅವನದು ಬರಿ. ಬಾಲ್ಯಿಕ ರಾಜ ಒಂದು ಚಿನ್ನದ ರಥವನ್ನು ಕೊಟ್ಟಂತೆ ಪಾಂಡವರಿಗೆ ಕಾಣಿಕೆ. ಬಾಲ್ಯಿಕ ರಾಜ ಚಿನ್ನದ ರಥವನ್ನು ಕೊಟ್ಟ ಅಂತ ದುರ್ಯೋಧನ ವರ್ಣನೆ ಮಾಡ್ತಾರೆ. ವೇದವ್ಯಾಸರ ಕೌಶಲ ಎಂಥದ್ದು, ಅದು ಬರವಣಿಗೆ ರೀತಿ ಎಂಥದ್ದು ಅಂದ್ರೆ ಆ ಸಂವಿಧಾನ ಅಳವಡಿಸ್ಕೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೆಲವೊಮ್ಮೆ ಫ್ಲಾಶ್ ಬ್ಯಾಕ್ ಟೈಪ್ ಹಿಡಿಸ್ತಾರೆ, ಕೆಲವೊಮ್ಮೆ ಇನ್ನೊಬ್ರು ವಾಯಲ್ ಹಿಡಿಸ್ತಾರೆ, ಕೆಲವು ಅಲ್ಲಿ ಹೇಳಿದ್ರೆ ಮತ್ತೊಮ್ಮೆ ಯಾವಾಗಲೂ ಹಿಡಿಸ್ತಾರೆ. ರಾಜಯೋಗ ಕಾಲಕ್ಕೆ ಯಾರೇ ಏನ್ ಕೊಟ್ಟರು ತಾಲಿ ಬರೆಯೋದಿಲ್ಲ, ದುರ್ಯೋಧನ ಬಾಯಿಲ್ ಎಲ್ಲ ಹಿಡಿಸ್ತಾ ಹೋಗ್ತಾರೆ. ಮುಂದೆ ದುರ್ಯೋಧನ ಬಾಯಿ ನರೇಷನ್ ಎದುರು ಕೂಡ ಪಾಂಡವ ಇಷ್ಟೆಲ್ಲ ಅವ್ರು ಕೊಟ್ಟು ಬಿಟ್ರು. ಈ ಮಾತು ಹೇಳಿದ್ರೆ ಏನ ಎರಡು ಕೆಲಸ ಒಟ್ಟಿಗೆ ಮಾಡಿದಾಗಾಯ್ತು. ಒಂದು ಏನ್ ಕೊಟ್ರು ಅಂತ ಗೊತ್ತಾಯ್ತು, ದುರ್ಯೋಧನ ನೋಟಿಸ್ ಮಾಡಿದ್ದಾರೆ ಎಂಬುದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದುರ್ಯೋಧನ ರಿಪೋರ್ಟ್ ಅಂದ್ಮೇಲೆ ಭಾರಿ ವ್ಯಾಲಿಡ್ ರಿಪೋರ್ಟ್, ಅವನ ಬಾಯಲ್ಲೇ ಮಾತು ಬರ್ತಾ ಇದೆ ಅಂದಮೇಲೆ ಅವನು ಅತ್ಯಂತ ಪ್ರಾಮಾಣಿಕವಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇಸ್ಕೊಂಡು ನಾನು ಅವನೇ ತಾನೆ, ಅದಕ್ಕೆ ಅವನ ಬಾಯಲ್ಲೇ ವರದಿ ಒಪ್ಪಿಸ್ತಾ ಹೋಗ್ತಾನೆ. ಕೆಲವೆಲ್ಲ ಸಮುದ್ರ ತೀರದಿಂದ ಬಂದವರೆಲ್ಲ ರಕ್ತಗಳನ್ನು ಕೊಡ್ತಾ ಇದ್ರು, ಇನ್ನು ಅರಣ್ಯಗಳಿಂದ ಬಂದವರೆಲ್ಲ ವಿಚಿತ್ರವಾದಂತಹ ಜಿಂಕೆ ಚರ್ಮ ಇತ್ಯಾದಿಗಳನ್ನು ಕೊಡ್ತಾ ಇದ್ರು, ಕೆಲವರು ದಂತಗಳನ್ನು ಕೊಡ್ತಾ ಇದ್ರು, ಎಲ್ಲ ಹೇಳ್ತಾರೆ. ಅಲ್ಲೇ ಮೊನ್ನೆ ಹೇಳಿದಂತೆ ಆಗಿನ ಕಾಲದಲ್ಲಿ ಇಲಿ ಚರ್ಮದಿಂದ ಮಾಡಿದಂತಹ ಚೀಲಗಳನ್ನು ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನೂ ಆಶ್ಚರ್ಯ ಅಂದ್ರೆ ಹೆಂಗಸರು ಚೀಲ ಅಂತ ವರ್ಣನೆ ಮಾಡ್ತಾರೆ, ವ್ಯಾನಿಟಿ ಬ್ಯಾಗ್ ಅಂತ ಹೇಳ್ತಾರಲ್ಲ, ಆ ಕಾನ್ಸೆಪ್ಟ್ ಭಾವಭಾರತದಲ್ಲಿ ಬರುತ್ತೆ. ಅದರಿಂದ ಮಾಡಿದಂಥ ವಿಚಿತ್ರ ಚೀಲ ಮೊದಲಾದವುಗಳನ್ನೆಲ್ಲ ಕೊಡ್ತಾ ಇದ್ರು. ಎಲ್ಲದು ಬೆಲೆ ಕಟ್ಟಲಕ್ಕೆ ಆಗದೇ ಇರತಕ್ಕಂಥ ಪದಾರ್ಥಗಳು ಅಂಥದ್ರ ಇಸ್ಕೊಂಡು ನನಗೆ ಕೈ ಸೋತ್ ಹೋಗಿಬಿಡುತ್ತೆ. ಎಂಥ ಐಶ್ವರ್ಯ, ಎಂಥ ಐಶ್ವರ್ಯ! ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ನಿಚ್ಛೇತ. ಅಷ್ಟೆಲ್ಲ ಐಶ್ವರ್ಯ ನೋಡಿದ ಮೇಲೆ ನಾನು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ. ಈ ಹೊಟ್ಟೆ ಉರಿ ಅಂದ್ರೆ ಇದೇನು, ಹೊಟ್ಟೆ ಕಿಚ್ಚು ಅಂದ್ರೆ ಇದೇ ಹೊಟ್ಟೆ ಕಿಚ್ಚು ಶಬ್ದಕ್ಕೆ ಇದೆ ಅಂತ. ಇದೆಲ್ಲ ಯೋಚನೆ ಮಾಡಿದರೆ ದುರ್ಯೋಧನನ ಈ ಒಂದು ಮಾತ್ಸರ್ಯ ಅನ್ನೋ ಗುಣ ದೋಷ ಇದೆಯಲ್ಲ, ವಿಚಿತ್ರವಾದ ದೋಷ ಇದೆ. ಮತ್ತೆ ಹೇಳ್ತಾನೆ, ವೈಶ್ಯವತ್ ಸರ್ವ ಭೂಮಿಪಾಹ. ವೈಶ್ಯರು ಟ್ಯಾಕ್ಸ್ ಕೊಡ್ತಾರೆ, ವೈಶ್ಯರು ಟ್ಯಾಕ್ಸ್ ಕೊಡ್ತಾರೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವೈಶ್ಯರು ಬಿಸಿನೆಸ್ ಮಾಡೋರು, ಸೇಲ್ಸ್ ಟ್ಯಾಕ್ಸ್ ಕೊಡಬೇಕಲ್ಲ, ಅದಕ್ಕೆ ವೈಶ್ಯರು ಟ್ಯಾಕ್ಸ್ ಕೊಡ್ತಾರೆ ಅಂತ ಹಿಂದಿನ ಕಾಲಕ್ಕೆ ಬರೆಯೋದು. ವೈಶ್ಯರು ಮಾತ್ರ ವ್ಯಾಪಾರ ಮಾಡ್ತಿದ್ದ ಕಾಲ ಅದು, ಅದಕ್ಕೆ ವೈಶ್ಯರು ಟ್ಯಾಕ್ಸ್ ಕೊಡ್ತಿದ್ರು ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ವ್ಯಾಪಾರ ಮಾಡ್ತಾರ, ಆದ್ರಿಂದ ಅದಕ್ಕೆ ಅವ್ರಿಗೆ ಟ್ಯಾಕ್ಸ್ ಕೊಡಿ ಇವ್ರು ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿಲ್ಲ. ಸೇಲ್ಸ್ ಟ್ಯಾಕ್ಸ್ ಅಷ್ಟೇ, ನೀವು ಸೇಲ್ಸ್ ಮಾಡಿದ್ರೆ ಟ್ಯಾಕ್ಸ್ ಕೊಡಬೇಕು ಅಷ್ಟೇ, ಹೊರತು ಬೇರೆ. ನಾವು ಟ್ಯಾಕ್ಸ್ ಕೊಡೋದನ್ನು ಕಂಡಿದ್ದೇವೆ, ವೈಶ್ಯರು ಟ್ಯಾಕ್ಸ್ ಕೊಡೋದನ್ನು ಕಂಡಿದ್ದೇವೆ. ವೈಶ್ಯವತ್ ಸರ್ವ ಭೂಮಿಪಾಹ, ರಾಜ ಮಹಾರಾಜರುಗಳು ಕೊಡ್ತಾ ಇದ್ದಾರಲ್ಲ, ಎಂಥ ಐಶ್ವರ್ಯ ಅದು ನೋಡು ಶಕುನಿ, ಅಂತ ಐಶ್ವರ್ಯವನ್ನು ನಾನು ಇದೆ ಅಂತ ಯಾರಾದರೂ ಹೇಳಿದ್ರೆ ನಂಬ್ತಿದ್ದಿಲ್ಲ ಅಂತ ಹೇಳ್ತಾನೆ. ಇದೆ ಅಂತ ಹೇಳಿದ್ರೆ ನಂಬ್ತಿರಲಿಲ್ಲ, ಏನೋ ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಳ್ತಾ ಇದ್ದೆ, ಆದ್ರೆ ಕಣ್ಣಾರೆ ಕಂಡಿದ್ದೇನೆ ಅಂತ ನಂಬಲೇಬೇಕಾಗಿದೆ ಅಂತ ಹೇಳಿ. ಅದಕ್ಕೆ ಕೃಷ್ಣ ಅವನ್ನ ನೋಡಿಸಿದ್ದು, ಯಾರು ರಿಪೋರ್ಟ್ ಕೊಟ್ಟಿದ್ರೆ ಏನೋ ಜಾಸ್ತಿ ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ತೀನಿ. ತಾನೇ ನೋಡಿದ ಮೇಲೆ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ನಂಬುತ್ತೇನೆ ಹೊರತು ಯಾರಿಗೂ ಅರ್ಥವಾಗೋದಿಲ್ಲ ಅದು. ನನಗನ್ನಿಸ್ತಾ ಇದೆ ಶಕುನಿ, ಅಂತ ಐಶ್ವರ್ಯ ಭೂಲೋಕದಲ್ಲಿ ಅಲ್ಲ, ದೇವಲೋಕದಲ್ಲಿ ಇಂದ್ರದೇವರ ಹತ್ರ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿ. ಅದು ಈ ಮಟ್ಟಿನ ಐಶ್ವರ್ಯ ಪಾಂಡವರು ಸಂಪಾದನೆ ಮಾಡಿದ್ರು. ನಿಜವಾದ ಮಾತದು. ಯಾಕಂದ್ರೆ ಭೀಮಸೇನ ದಿಗ್ವಿಜಯಕ್ಕೆ ಅಂತ ಹೊರಟಾಗ ಗರುಡಶೇಷಾದಿ ದೇವತೆಗಳನ್ನು ಸೋಲಿಸಿ ಐಶ್ವರ್ಯ ತಂದಿರೋದು. ಇಂದ್ರದೇವರ ಐಶ್ವರ್ಯಕ್ಕಿಂತ ಮೀರಿದ ಐಶ್ವರ್ಯ ಪಾಂಡವರಲ್ಲಿದೆ ಈಗ. ಆದ್ರೆ ದುರ್ಯೋಧನ ಅದು ಒಂದೇ ನೋಡಿದ ಹೊತ್ತು ಇನ್ನೊಂದನ್ನು ನೋಡಲಿಲ್ಲ ಅವನು. ಅಷ್ಟು ಐಶ್ವರ್ಯ ಪಾಂಡವರು ಏನ್ ಮಾಡಿದ್ದಾರೆ ಗೊತ್ತೇನು, ಅಷ್ಟನ್ನು ವಿನಿಯೋಗ ಮಾಡಿದ್ದಾರೆ, ಏನು ಉಳಿಸಿಕೊಂಡಿಲ್ಲ ಪಾಂಡವ. ಈ ಮುಖ ಅವನಿಗೆ ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಕೃಷ್ಣ ಅದಕ್ಕೆ ಕೃಷಿ ಅವ್ನಿಗೆ ಗೊತ್ತಾಗಬೇಕಾಗಿಲ್ಲ ಅದು ಅವನಿಗೆ. ಯಾಕಂದ್ರೆ ಅವನಿಗೆ ಬೇಕಾಗಿದ್ದ ದೋಷ ಗ್ರಹಣ ಮಾಡೋವನಿಗೆ ಗುಡದ ವಿಚಾರ ಹಾಕ್ಬೇಕು ಅವನಿಗೆ. ಅದು ಗೊತ್ತಿದ್ದು ಕರ್ಣನಿಗೆ ಗೊತ್ತಿದೆ, ಕರ್ಣ ಈ ಜೊತೆಗಿಲ್ಲ, ಈ ಸಮಯದಲ್ಲಿ ಕರ್ಣ ಜೊತೆಗಿಲ್ಲ ಅವನಿಗೆ. ಆದ್ರಿಂದ ಇಸ್ಕೊಂಡಿದ್ದು ಮಾತ್ರ ಪಟ್ಟಿ ಮಾಡ್ತಾನೆ ಹೊರತು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ. ಸರ್ಕಾರಕ್ಕೆ ನೋಡಿದಾಗ ಎಷ್ಟು ಕೋಟಿ ಇದೆ ಗೊತ್ತು ನಮಗೆ, ಬಜೆಟ್ ನೋಡಿದಾಗ ಗಾಬರಿ ಆಗಿಬಿಡ್ತೇವೆ, ಎಷ್ಟು ಕೋಟಿ ಇದೆ. ಬಟ್ ಖರ್ಚು ಎಷ್ಟಿರುತ್ತೆ, ಡಿಫಿಸಿಟ್ ಬಜೆಟ್ ತೋರಿಸ್ತಾರೆ, ಎಷ್ಟೋ ಸಲ ಸಾವಿರಾರು ಕೋಟಿ ಕಡಿಮೆ ಇರುತ್ತೆ. ಅದಕ್ಕೆ ಗುಣಗ್ರಾಹಿ ಅಲ್ಲ ಅವನು. ಶಾಸ್ತ್ರ ಹೇಳುತ್ತದೆ, ಆದಷ್ಟು ಗುಣಗಳನ್ನು ಹುಡುಕೋ ಪ್ರಯತ್ನ ಮಾಡಿ ದೋಷದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ಗುಣ ಬಹಳ ಮುಖ್ಯವಾದದ್ದು, ಗುಣಗಳಿಂದ ನಾವು ಬೆಳೀತೇವೆ. ದೋಷಗಳನ್ನು ಮಾತ್ರ ಹುಡುಕ್ತಾ ಹೋದ್ರೆ ನಾವು ದೋಷಿಗಳಾಗ್ತಾ ಕೊಡ್ತೇವೆ ಅಷ್ಟೆ. ಆದ್ರೆ ಗುಣಗಳನ್ನು ಹುಡುಕಿದ್ರೆ ಆ ಗುಣವನ್ನು ಹುಡುಕಬೇಕು, ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಆಗ ಮನುಷ್ಯ ತುಂಬಾ ಮುಂದೆ ಬರ್ತಾನೆ. ಆದರೆ ದುರ್ಯೋಧನ ದೃಷ್ಟಿಕೋನ, ವಿಕೃತ ದೃಷ್ಟಿಕೋನ ಒಂದು ಎಲ್ಲ ಹಿಡ್ತಾ ಇದ್ದಾನೆ. ಶಕುನಿ ಕೆಡ್ತಾನೆ ಇದ್ದಾನೆ, ಹಾಗೇನೆ ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳಿ ಮತ್ತೆ ಹೇಳ್ತಾರೆ. ಒಂದು ಶಕುನಿ ಅಂತ ಐಶ್ವರ್ಯ ಇದೆ, ಸಂಪತ್ತಾಯ್ತು, ಗೌರವ ಇದೆ, ರಾಜಭಾರದ ಕಾಲಿಗೆ ಬಿಡ್ತಾ ಇದ್ದಾರೆ. ಆ ಹೊತ್ತಿನೊಳಗೆ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದರೂ ಅದಂತೂ ನನ್ನ ಸಹಿಸಕ್ಕೆ ಆಗ್ತಾ ಇಲ್ಲ ಅಂತ. ಕೃಷ್ಣ ದ್ವೇಷಿ ಇವನು ಎಂದು ಗಮನಿಸಬೇಕು. ದುರ್ಯೋಧನ ಪಾಂಡವರ ದ್ವೇಷಿಯೂ ಹೌದು, ಕೃಷ್ಣ ದ್ವೇಷಿಯೂ ಹೌದು. ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದರಲ್ಲ, ಆ ವೈಭವ ಹೇಗಿತ್ತು? ಆದರೆ ಕೃಷ್ಣನೇ ಮಾಡಿಬಿಟ್ರಲ್ಲ ಸಂಕಟ, ತರಗ ಮಾಡಬಾರ್ದಾಗಿತ್ತೆ ಅಂತ ಒಳಗೊಳಗೆ ಅವನಿಗಿರೋದಷ್ಟೇ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದಶೋಮಯ. ಸಭೆ ಸಭಾ ಸನ್ಮಾನ ಯಾರಿಗಾರು ನಡೆದು ಬಿಟ್ಟಾಗ ಅಲ್ಲಿ ಏನ್ ಹಿನ್ನೆಲೆ ನೋಡಿ ಸಂತೋಷ ಪಡೋದು ಬಿಟ್ಬಿಟ್ಟು ಅನ್ನೋ ಆಗಬಾರ್ದಾಗಿತ್ತೆ. ತಾನು ಕೃಷ್ಣನ ಈ ಮಧ್ಯೆ ತನಗಾಗ ಕೃಷ್ಣನ ತಾನು ಆ ಯೋಚನೆ ಮಾಡೋದಿಲ್ಲ, ಇದು ತಪ್ಪು. ದುರ್ಯೋಧನ ಇನ್ನೊಂದು ಮುಖವನ್ನು ಯೋಚನೆ ಮಾಡಿದೇನೆ, ಮಹಾತ್ಮ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಕೇವಲ ತನಗೆ ಅಹಂ ಭೋಗಿ ಸಿದ್ಧ ಅಹಂ ಬಲವಾನ್ ಅಹಂ ಸುಖಿ ಅಹಂ, ಇದು ಅವನ ಒಂದು ವಿಕೃತವಾದ ಚಿಂತನೆಯ ಕ್ರಮ ಎಲ್ಲ ಹೇಳ್ಕೊತಾ ಹೋಗ್ತಾ ಇದ್ದಾನೆ. ನೋಡು ಶಕುನಿ, ನನಗೆಲ್ಲ ನೋಡದೆ ಆಗ ತಡ್ಕೊಳ್ಳಕ್ಕಾಗಲಿಲ್ಲ, ಅರಿಸಿಟ್ಟು ಬಂತು ನನಗೆ. ನಾನು ಯೋಚನೆ ಮಾಡಿದೆ ಒಂದು ಕಾಲಕ್ಕೆ ಅಂತ ಹೇಳಿದ್ದೆ, ಒಂದು ಕಾಲಕ್ಕೆ ಯೋಚನೆ ಮಾಡಿದೆ ನಾನು. ಏನು ಯೋಚನೆ ಮಾಡಿದೆ ಅಂತ ಕೇಳಿದ್ರೆ ಅಗ್ರ ಪೂಜೆ ಮಾಡೋ ಹಂತದೊಳಗೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟೆ ನಾನು ಅಂತ ಹೇಳಿದ್ದೆ, ನಿಲ್ಲಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟೆ ನಾನು. ಆ ಭೀಮನ ಹಿರಿಮೆ, ಆ ಕೃಷ್ಣನ ಪೂಜ್ಯತೆಯನ್ನು ಕಂಡಾಗ ಹೊಟ್ಟೆ ಉರಿತು. ಆದರೆ ನನಗೆ ನೋಡಿಕೊಂಡು ಸುಮ್ಮನೆ ಇದ್ದೆ ನಾನಾಗ, ಯಾತಕಯ್ಯ ಸುಮ್ಮನೆ ಇದ್ದೆ ಅಂತ ಕೇಳ್ತಾನೆ ಶಕುನಿ. ಆಗ ಶಕುನಿ ದುರ್ಯೋಧನ ಹೇಳ್ತಾನೆ, ಯದಿಮೇ ಶಕ್ತಿರತ್ರ ಸ್ಯಾತ್ ಘಾತಯ್ಯಂ ಮೃಕೋದರಂ. ಏನು ಮಾಡಲಿ, ಕೈಲಾಗಲಿಲ್ಲ ಅಂತ ಬಿಟ್ಟೆ ಅಂತ ಹೇಳ್ತಾನೆ. ಒಪ್ಕೊಂಡಾಗಾಯ್ತಲ್ಲ, ಈಗ ಭೀಮನ ಕಂಡ್ರೆ ಹೊಟ್ಟೆ ಉರಿದೋಯ್ತು ನನಗೆ, ಏನು ಮಾಡಲಿ, ಶಕ್ತಿ ಇಲ್ಲ ನನಗೆ. ಯದಿಮೇ ಶಕ್ತಿರತ್ರ ಸ್ಯಾತ್ ಘಾತಯ್ಯಂ ಮೃಕೋದರಂ. ಆ ಭೀಮಸೆಯನ್ನು ಹೊಡೆದಾಕ್ಬಿಡ್ತಿದ್ದೆ ನಾನೀಗ. ಅಷ್ಟೇ ಅಲ್ಲ, ಅಗ್ರಪೂಜಾಂಚ ಕೃಷ್ಣಸ್ಯ ವಿಲುಂಪೇಯಂ ನ ಸಂಶಯ. ಕೃಷ್ಣನಿಗೆ ಅಗ್ರಪೂಜೆ ನಡೀತಲ್ಲ, ಅದನ್ನು ನಿಲ್ಲಿಸೂ ಬಿಡ್ತಾ ಇದ್ದೆ ನಾನೀಗ. ಏನು ಮಾಡಲಿ, ಶಕ್ತಿ ಇಲ್ಲ, ಶಕ್ತಿ ಇಲ್ಲ. ಹೊರಗ್ತಾನೆ. ಇದಕ್ಕೆ ಮುಖ್ಯ ಭಗವಂತ ಹೇಳ್ತಾನೆ ಗೀತೆಯೊಳಗೆ, ನೋಡು ಅರ್ಜುನ, ನಚಮಾಂ ಯೋ ಅಭ್ಯಸೂಯತಿ, ನನ್ನ ಕಂಡ್ರೆ ಅಸೂಯ ಪಡ್ತಾರಲ್ಲ ಅವನಿಗೆ ಗೀತೆ ಹೇಳಬೇಡ ಅಂತ ಹೇಳಿ. ಇದಂತೇನ ಅತಪಸ್ಕಾಯ, ತಪಸ್ಸು ಮಾಡಿದವನು ಹೇಳಬೇಡ ಇದನ್ನ. ನಚ ಶುಶ್ರೂಷವೇ ವಾಚ್ಯಂ, ಯಾರಿಗೆ ಕೇಳೋ ಅಪೇಕ್ಷೆ ಇಲ್ಲ, ಸೇವೆ ಮಾಡೋ ಬುದ್ಧಿ ಇಲ್ಲ, ಅವನು ಹೇಳಬೇಡ. ನಚಮಾಂ ಯೋ ಅಭ್ಯಸೂಯತಿ, ನನ್ನ ಗುಣಗಳಂದು ಕಂಡು ಹೊಚ್ಚೆ ಕೆಟ್ಟು ಬರ್ತಾನಲ್ಲ ಅವನು ಹೇಳಬೇಡ ಅಂತ ಹೇಳಿದ. ದುರ್ಯೋಧನ ಆ ಗುಂಪಿಗೆ ಸೇರಿದವು. ಅವನು ಹೇಳ್ತಾನೆ, ನನ್ನ ಶಕ್ತಿ ಇದ್ದಿದ್ರೆ ಹಾಳು ಮಾಡಿಬಿಡ್ತಾ ಇದ್ದೆ, ಇವನು ಹೊಡಿತಾ ಇದ್ದೆ, ಕೃಷ್ಣ ಅಗ್ರ ಪೂಜೆ ನಿಲ್ಲಿಸಿಬಿಡ್ತಾ ಇದ್ದೆ. ಇಷ್ಟೇ ಹೇಳ್ತಾನು, ನಾನು ಆಗಲೂ ಯೋಚನೆ ಮಾಡಿದೆ, ಅಕಸ್ಮಾತ್ ನಾನು ಮಾಡಿ ಏನಾಗ್ತಿತ್ತು ಗೊತ್ತಾ ಅಂತ ಹೇಳ್ತಾನೆ. ಏನಾಗ್ತಿತ್ತು ಅಂತ ಶಕುನಿ ಕೇಳಿದ್ರೆ ಅವನ ಉತ್ತರ ಇಷ್ಟೇ, ಆ ಶಿಶುಪಾಲನಿಗೆ ಆಯ್ತಲ್ಲ ಅದೇಗತ್ತೆ ನನಗೆ ಆಗ್ತಿತ್ತು ಅಂತ ಸುಮ್ಮನೆ ಆಗಿಬಿಟ್ಟೆ ಅಂತ ಹೇಳಿದ್ರು. ಅದೆಲ್ಲ ವಾಚ್ ಮಾಡಿದಾನ ಅವನು, ಶಿಶುಪಾಲ ಕೃಷ್ಣ ಕೊಂದಾಕಿಬಿಟ್ಟಲ್ಲ, ಆ ನಡೆವರ ನನಗೆ ಆಗ್ತಿತ್ತು. ನೋಡಿದ ಇಷ್ಟೆಲ್ಲ ವಿಷಯ ಗೊತ್ತು, ಭಕ್ತಿ ಇಲ್ಲ, ಇದೇ ತಮಾಷೆಯಾಗಿದೆ. ನಿಜವಾದ ಅರ್ಥದೊಳಗೆ ತಿಳುವಳಿಕೆ ಇಲ್ಲದೆ ಇರೋದು ಒಂದು ತಪ್ಪು, ತಿಳುವಳಿಕೆಯನ್ನು ಅಪ್ರಿಷಿಯೇಟ್ ಮಾಡೋ ಗುಣ ಅವನಿಗಿಲ್ಲ, ಇದನ್ನ ದೋಷ ಅಂತ ಕರೀತಾರೆ. ಇನ್ನೊಬ್ಬನಲ್ಲಿ ಗುಣಗಳನ್ನು ಕಂಡಾಗ ಸಂತೋಷ ಪಡಬೇಕು, ಅದು ಅಭಿನಂದನೆ ಮಾಡಬೇಕೇ ಹೊರತು ಅದಕ್ಕೆ ಹೊಟ್ಟೆ ಉರಿ ಪಟ್ಟರೆ ಏನು ಉಪಯೋಗ ಇಲ್ಲ. ಇದರಿಂದ ಅವನು ಜೀವನ ಪೂರ್ತಿ ದುರ್ಯೋಧನ ಕೊರಗುತ್ತಾನೆ. ಅವನ ವಿಚಿತ್ರವಾದಂತಹ ಮನಸ್ಥಿತಿಗೆ ಒಳ್ಳೆ ದೃಷ್ಟಾಂತ ಇದೆ. ಮುಂದೆ ಧೃತರಾಷ್ಟ್ರ ಮುಂದೆ ಹೇಳಿದಾಗ ಒಂದು ಪದ ಮಾತು ಬಂದು ಬರುತ್ತೆ, ಅದೆಲ್ಲ ಕೂಡ ಅಲ್ಲಿ ಹೇಳ್ತಾನೆ. ಅಲ್ಲಯ್ಯ ಇಷ್ಟೆಲ್ಲ ಹೇಳ್ತೀಯಲ್ಲ, ನೀನು ಏನು ಕಡಿಮೆ ಆಗಿದೆ ಅಂತ ಅವನು ಮಾತಾಡ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ ಅಲ್ಲಿ ನೋಡ್ತೇನೆ ಅವನು. ಎಲ್ಲ ಹೇಳಿದಾಗ ಶಕುನ್ ಏನ್ ಮಾಡ್ತಾನೆ ಗೊತ್ತಾ, ಅವನು ನೋಡಿ ಇದನ್ನು ಕಾಯ್ತಾ ಇದ್ದಾನೆ ಸಂಚಿಗೆ. ದುರ್ಯೋಧನ, ಯಾಕೆ ಸುಮ್ಮನೆ ಹಾಗೆಲ್ಲ ಮಾತಾಡ್ತೀಯ, ಅವರು ಭಾರಿ ದೊಡ್ಡವರಪ್ಪ, ಭಾರಿ ದೊಡ್ಡ ಗುಣವಂತರು, ಮಹಾ ಸಾಹಸ ಮಾಡಿದ್ದಾರೆ, ಅವರು ಆ ರೀತಿ ಇದ್ದಾರೆ, ನಿನ್ ಗಟ್ಟೇನೋಯ್ತು ಬಿಡು ಅಂತ ಹೇಳಿದ್ರು. ಮಾತು ಹೇಳೋ ಉದ್ದೇಶ ಏನು ಗೊತ್ತೇನು, ಅವನ ರೇಗಿಸಬೇಕು ಅಂತ ಹೇಳಿ, ಅವನ ಕೆರಳಿಸಬೇಕು ಅಂತ ಹೇಳಿ. ಇದಕ್ಕೆ ಅದು ಶಕುನಿ ಮಾಡಿದ್ದು ಹೀಗೇನೆ, ಗಾಳಿಗೆ ಉರಿಯೋಗ ಬೆಂಕಿ ಗಾಳಿ ಹಾಕಿದಾಗ ಅಂತ ಹೇಳ್ತಾರಲ್ಲ, ಮೊದಲೇ ದುಷ್ಟ. ಈ ಶಕುನಿಯ ಮಾತುಗಳಿಂದ ಅವನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಭಾರಿ ಗುಣವಂತರು, ಭಾರಿ ಪೂಜ್ಯರು, ಭಾರಿ ದೊಡ್ಡವರು, ಈ ಮಾತಾಡೋದ್ರಲ್ಲ ಅವನ ಮನಸ್ಸಿನ ಕುಹಕ ಇದೆ. ಮತ್ತೆ ಅವನಿಗೆ ಅವನಲ್ಲೂ ಸದ್ಭಾವನೆಗಳೇ ಇಲ್ಲ, ಆದ್ರಿಂದ ಅವ್ರಿಗೆ ಹಾಗಾಗಿದೆ. ನಿನ್ನ ಕೈಯಲ್ಲಿ ಆಗೋದಿಲ್ಲ, ಯಾಕೆ ಯೋಚನೆ ಮಾಡ್ತೀವಿ ಬಿಡು ಅಂತ ಹೇಳಿದಾಗ ಯೋಧನ ಮತ್ತೆ ಮಾತಾಡ್ತಾನೆ, ಇಲ್ಲ ಅದು ಸಾಧ್ಯ ಇಲ್ಲ, ಇದಕ್ಕೆ ಹೇಳಿ ತಿಳಿಸ್ಕೊಳ್ಳೇಬೇಕು ಅಂತ ಹೇಳಿ, ಹೇಳಿ ತಿಳಿಸ್ಕೊಳ್ಳೇಬೇಕು, ನಾನು ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳಿ. ಏನು ಸಂಕಲ್ಪ? ಪಾಂಡವರ ಐಶ್ವರ್ಯ ಏನಿದೆಯಲ್ಲ ಅದಿಷ್ಟು ನನ್ನ ಬಳಿಗೆ ಬರಬೇಕು, ಆ ರೀತಿ ಮಾಡದೆ ಹೋದರೆ ನಾನು ಬದುಕಿ ಪ್ರಯೋಜನ ಇಲ್ಲ, ಅದು ಸಂಪಾದನೆ ಮಾಡಲೇಬೇಕು ನಾನು. ಅಂದರೆ ಅವನ ದೃಷ್ಟಿ ಎಷ್ಟು ಕೆಟ್ಟ ಕೆಟ್ಟ ಆಲೋಚನೆ ಮಾಡ್ತಾ ಇದ್ದ, ಪಾಂಡವರ ಐಶ್ವರ್ಯ ಎಲ್ಲ ನನಗೆ ಬೇಕು. ಸರಿ, ಹಾಗಿದ್ರೆ ಪಾಂಡವರು ಬರೆದ ನೀನು ಮಾಡು ಅಂತ ಹೇಳ್ತಾರೆ ಶಕುನಿ, ನೀನು ಮಾಡು. ಪಾಂಡವರು ಏನು ಮಾಡಿದರು, ರಾಜಾರೋಷ ಯುದ್ಧ ಮಾಡ್ತಾ ಇದ್ರು. ಜರಾಸಂಧನನ್ನು ಹೋಗಿ ಅವನ ಮನೆಗೆ ಹೋಗಿ ಅವರಿಗೆ ಆಹ್ವಾನ ಕೊಟ್ಟು ಅವರಿಗೆಲ್ಲ ಚಾಯ್ಸ್ ಕೊಟ್ಟು ಅವನನ್ನು ಹಿಡಿದು ಭೀಮಸೇನ ಅವನನ್ನು ಸೀಳಿ ವಿಚಿತ್ರವಾದಂತಹ ಸಂಪತ್ತನ್ನು ಸಂಪಾದನೆ ಮಾಡಿ, ನಾಲ್ಕು ದಿಕ್ಕಿಗೆ ದಿಗ್ವಿಜಯವನ್ನು ಮಾಡಿ ಸಂಪಾದನೆ ಮಾಡಿ. ಇವತ್ತು ನೋಡಿ ಕೋಟ್ಯಾಧೀಶಾರ ಹೇಳ್ತಾರೆ, ಪಾಪ ಹೌದು ಅಷ್ಟು ಕಷ್ಟಪಟ್ಟಿದ್ದಾನೆ, ಪಾಪ ಅಷ್ಟು ಕಷ್ಟಪಟ್ಟಿದ್ದಾರೆ ಬಂದಿದೆ. ಆ ರೀತಿ ಬಂದವನ ಬಗ್ಗೆ ನಾವು ಅಸೂಯೆ ಪಟ್ಟ ಪ್ರಯೋಜನ, ಕಳ್ಳತನ ಮಾಡಿ ತಗೊಂಡ್ರೆ ಯೋಚನೆ ಮಾಡಬೇಕು. ತುಂಬಾ ಕಷ್ಟ, ಹಗಲು ರಾತ್ರಿ ಕಷ್ಟಪಟ್ಟು ಬಿಟ್ಟು ಎಷ್ಟೋ ಜನ ಇದ್ದಾರೆ ಹಿಂದಕ್ಕೆ ಹೇಳ್ತಿರ್ತಾರೆ, ನಾವೆಲ್ಲ ಕೂಡಬೇಡಿ ಮಾಡ್ತಾ ಇದ್ವಿ, ಕೆಕ್ಲಿ ಮಾಡ್ತಾ ಇದ್ವಿ, ನಮ್ಮ ತಾಯಿ ಅಂತ ಹೇಳೋ ಜನ ಸಿಗ್ತಾರೆ. ಆದರೆ ದೊಡ್ಡವರು ದಯ, ಏನೋ ಒಂದು ಕಾಲ ಬಂತು, ನಾವು ಎಲ್ಲೋ ಹೋಗಿ ಸೇವೆ ಮಾಡಿದ್ವಿ, ಬಹಳಷ್ಟು ಅನುಗ್ರಹವಾಯಿತು, ಅದರ ಫಲವಾಗಿ ಇವತ್ತಿನ ದಿವಸ ಅವು ಆ ತಾಯಿ ಅದು ತಾಯಿನೂ ಇದ್ದಾಳ, ಇನ್ನು ಹೇಳಿದಾಗ ತಾಯಿನೂ ಇದ್ಲು, ಪಾಪ ಐದಾರು ಜನ ಮಕ್ಕಳು ಎಲ್ಲರಿಗೂ ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ಒಬ್ಬೊಬ್ಬರಿಗೆ ಮನೆ ಮನೆಗೆ ನಾವು ಭಿಕ್ಷೆ ಬೆಳ್ಳಕ್ಕೆ ಹೋಗೋ ಸ್ಥಿತಿಯಲ್ಲಿದ್ವಿ, ಆದರೆ ಇವತ್ತು ದೇವರ ಅನುಗ್ರಹದಿಂದ ಇಷ್ಟು ಮೇಲೆ ಬಂದಿದ್ದೇವೆ ಅಂತ ಹೇಳಿ ಸಾಚ ರೀತಿಯಲ್ಲಿ ಬಂದರೆ ಭಾರಿ ಸಂತೋಷ ಪಡಬೇಕಾದ ಕೆಲಸ, ಏನು ತಪ್ಪಿಲ್ಲ, ಅಸೂಯೆ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಆದರೆ ಮೋಸಗೀತ ಮಾಡಿದ್ರೆ ಮಾತ್ರ ಆಗಲೇ ಅಸೂಯೆ ಪಡಬೇಕಾಗಿಲ್ಲ, ಸರ್ಕಾರಕ್ಕೆ ಕೇಳಿ ಅದನ್ನು ಹಿಡಿಸಾಕ್ಬೇಕು ಹೊರತು ನಾವು ಅಸೂಯೆ ಪಡಬೇಕಾದ ಕಾರಣ ಇಲ್ಲ. ಕಷ್ಟಪಟ್ಟು ಒಂದು ಫಸ್ಟ್ ರ್ಯಾಂಕ್ ಬಂದರೆ ಹೊಟ್ಟೆ ಕೆಚ್ಚಿ ಹಾಕ್ಬಿಡ್ಬೇಕು, ಅದಕ್ಕೆ ತಾನು ಸಿನಿಮಾ ಥಿಯೇಟರ್ನಲ್ಲಿ ಕೂತವನು ತಾನು ಪಾಪ, ಅವನು ಫೇಲ್ ಆಗಿದ್ದಾನೆ, ಇವ್ನು ನೋಡಿದ್ರೆ ರ್ಯಾಂಕ್ ತಗೊಂಡಿದ್ದಾನೆ, ನಾನು ಹಾಗೆ ಮಾಡಲಿಲ್ಲ ಅಂತ ತನ್ನ ಬಗ್ಗೆ ಬೈಕೋಬೇಕು, ಅವನು ಬೈಬೇಕು ಈ ಮಧ್ಯೆ. ಆದ್ದರಿಂದ ಪಾಂಡವರು ದಿಗ್ವಿಜಯ ಮಾಡಿ ತಂದಿದ್ದಾರೆ, ನೀನು ಮಾಡು ಅಂತ ಹೇಳಿದ್ನು, ನೀನು ಮಾಡು. ಹಾಗೆ ಹೇಳ್ತಾನೆ, ನಾನು ವಿಷಯ ಹೇಳಿದ್ನಲ್ಲ ನಿನಗೆ ಅದಕ್ಕೆ ಆಗಲ್ಲ ಅಂತ ಹೇಳಿದ್ನಲ್ಲ. ಸರಿಯಾಗಿ ಒಪ್ಕೊಂಡ್ರೆ ಈ ಟಿವಿಯಲ್ಲಿ ಎಷ್ಟು ತಪ್ಪಾಗಿ ತೋರಿಸಿದ್ದಾರೆ ಗೊತ್ತಾಗ. ದುರ್ಯೋಧನ ಮಹಾವೀರ, ಮಹಾಪರಾಕ್ರಮಿ, ಭೀಮಸೇನ ಅವನನ್ನು ಕೊಲ್ಲಕ್ಕೆ ಭಾರಿ ಕಷ್ಟ ಆಯಿತು, ಏನೋ ಬೈ ಚಾನ್ಸ್ ಮೋಸ ಮಾಡಿ ಕೊಂದುಬಿಟ್ಟ ಅಂತ ಚಿತ್ರ ಜನಕ್ಕೆ ಕೊಟ್ಬಿಟ್ಟಿದ್ದ. ಈ ಟಿವಿ ನೋಡಿದ ಮೇಲೆ ಜನಕ್ಕೆ ಬರೋ ಅಭಿಪ್ರಾಯ ಇಷ್ಟೇ, ಪಾಂಡವರ ಕೈಯಲ್ಲಿ ಆಗಲಿಲ್ಲ, ಏನು ಮೋಸ ಮಾಡಿ ಕೊಂದುಬಿಟ್ರು ದುರ್ಯೋಧನನ್ನ. ಈ ತರ ಇಮೇಜ್ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾರೆ, ತುಂಬಾ ತಪ್ಪದು. ಇಡೀ ದುರ್ಯೋಧನ ಬಾಯಲ್ಲೇ ಕೇಳಿ ನನಗೆ ಶಕ್ತಿ ಇಲ್ಲ ಅಂತ ಒಪ್ಕೊಂಡಾಗಿದೆ ಅವನೀಗ, ಪಾಂಡವರನ್ನ ಏನೋ ಮಾಡೋ ಶಕ್ತಿ ನನಗಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾನೆ. ಮತ್ತೆ ಇತಿಹಾಸ ಹೇಳ್ತಾ ಇದೆ, ದುರ್ಯೋಧನ ಎಲ್ಲಿ ಯುದ್ಧ ಮಾಡಿ ಗೆದ್ದಿದ್ದಾನೆ ತೋರಿಸಿ ನೋಡೋಣ. ಒಂದ್ ಕಡೆ ಆದ್ರೂ ಕೂಡ ಭೀಮಸೇನ ಹುಟ್ಟಿದಾಗಿನಿಂದ ಶುರು ಗಿರಿ ಬಡೆದು ಶತಶೃಂಗವೆಂದೆನಿಸಿತು, ಶತಶೃಂಗ ಪರ್ವತ ನೂರಾರು ಹೋಳಾಗಿ ಸೀಳಿ ಹೋಯಿತು. ಎಂಥ ಫಲ ಅರಿಗಿನ ಮೇಲೆ, ಎಂಥ ಫಲ ಹಿಡಿಂಬಾಸುರನ್ನು ಕೊಂದಿದ್ದು ಹೇಗೆ, ಬಕಾಸುರನ್ನು ಕೊಂದಿದ್ದು ಹೇಗೆ, ಎಲ್ಲ ಶಿವನ ವರ ಇದ್ದ ಜನಗಳವರೆಲ್ಲ ಕೂಡ ಜಾಲಹಂತನ್ನು ಸೀಳಿದ್ದು, ಅದೇ ರೀತಿಯಲ್ಲಿ ದಿಗ್ವಿಜಯ ಮಾಡ್ಕೊಂಡು ಬಂದಿದ್ದು ಒಂದಕ್ಕಿಂತ ಒಂದು ಪರಾಕ್ರಮಗಳು. ಅದೇ ದುರ್ಯೋಧನ ಒಂದು ಕೆಲಸ ಮಾಡಿಲ್ಲ, ಅವರು ಹೇಳ್ಕೊಳ್ತಕ್ಕಂಥ ಯಾವ ಕೆಲಸವನ್ನೂ ಮಾಡಿಲ್ಲ. ಅಂಥವನ್ನ ಮಹಾವೀರ, ಮಹಾಶಕ್ತಿಶಾಲಿ ಅಂತ ಹೇಳ್ತಾರಲ್ಲ, ಅವ್ರು ಏನಾದ್ರು ಮಹಾಭಾರತ ಓದಿದ್ದಾರ? ಅವರು ಏನು ಇಲ್ಲ, ಜನಗಳ ತಲೆಯಲ್ಲಿ ಪಾಂಡವರ ಬಗ್ಗೆ ತಪ್ಪು ಕಲ್ಪನೆ ಕೊಡೋದಷ್ಟೇ ಅವರ ಉದ್ದೇಶ ಹೊರತು ಬೇರೆ ಏನೂ ಇಲ್ಲ. ಇದಂತೂ ಅವನು ಬಾಯಲ್ಲಿ ಡಿಕ್ಲೇರ್ ಮಾಡೋದು ನನ್ನ ಕೈಯಲ್ಲಿ ಆಗೋದಿಲ್ಲ, ಇದ್ರೆ ಏನೇನೋ ಮಾಡಿಬಿಡ್ತಿದ್ದೆ ಅಂತ ಹೇಳಿದಾಗ ಶಕುನಿ ಹೇಳ್ತಾರೆ, ಇದಾಗೋದಿಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಕೊರಗ್ತೀಯ, ಸುಮ್ಮನೆ ಬಿಟ್ಟುಬಿಡು ಅಂತ ಹೇಳಿದ್ನು. ನಿನ್ನ ಕೈಲಾಗದು ಹಣೆಬಾರ ಇಷ್ಟೇ ಅಂತ ಹೇಳಿದಾಗ, ಇಲ್ಲ ಇಲ್ಲ ನಾನು ಪಾಂಡವರ ಶರೀರ ತಗೊಳ್ಳೇಬೇಕು, ನನಗೆ ಯುದ್ಧ ಗಿದ್ದ ಮಾಡಲಿಕ್ಕೆ ಬರೋದಿಲ್ಲ, ಐಶ್ವರ್ಯ ನನಗೆ ಬೇಕು, ಅದಕ್ಕೊಂದು ದಾರಿ ತೋರಿಸು ಅಂತ ಶಕುನಿ ಅಂತ ಹೇಳಿದ್ರು. ಆಗ ಶಕುನಿ ಮಾತಾಡ್ತಾರೆ, ಈ ಇದಿಷ್ಟು ಅವನಿಗೆ ಬೇಕಾಗಿತ್ತು ಪೀಠಿಕೆ ಶಕುನಿಗೆ, ನೋಡು ದುರ್ಯೋಧನ ಪಾಂಡವರ ವಿಷಯ ನಿನಗೆ ಬೇಕು, ಯುದ್ಧ ಗಿದ್ದ ಮಾಡೋ ಶಕ್ತಿ ನಿನಗಿಲ್ಲ, ಹೌದಲ್ಲ? ಹೌದು, ಅದು ಅವ್ರ ಪದ ಐಶ್ವರ್ಯ ಬೇಕಾ? ಬೇಕೇ ಬೇಕು. ಹಾಗಿದ್ರೆ ಆ ತರ್ಕೊಡೋ ಜವಾಬ್ದಾರಿ ನಂದು, ನಾನು ಹೇಳಿದ ಕೇಳ್ತೀಯ ಅಂತ ಕೇಳ್ತೀನಿ. ನಾನು ಹೇಳಿದ ಕೇಳೋದಾದ್ರೆ ಅದಿಷ್ಟ ಐಶ್ವರ್ಯ ನಿನಗೆ ಒಂದು ಹನಿ ರಕ್ತ ಕೆಳಗೆ ಬಿಡಬಾರ್ದು, ನಿನ್ನ ಮೈ ಕೈ ರೋಂದಿರಬಾರದು, ಆ ರೀತಿ ತಂದುಕೊಡ್ತೇನೆ ಒಪ್ತಿ ಅಂತ ಕೇಳಿದರೆ, ಓ ಮೊದಲು ಹೇಳು ಅಂತ ಕೇಳ್ತೀನಿ. ಏತಾನೆ ಇವತ್ತೆ ಎಲ್ಲ ಜನಕ್ಕೆ ಬೇಕಾಗಿರೋದು ಒಂದೇನೆ, ಕೂತಲ್ಲೇ ದುಡ್ಡು ಬರೋದು ಯಾವನು ಬಿಡ್ತಾನೆ ಇವತ್ತೆ, ಫಸ್ಟ್ ಐಡಿಯಾ ಹೇಳಿ ಅಂತ ಹೇಳ್ತಾನೆ. ದುರ್ಯೋಧನ ಫಸ್ಟ್ ಒಪ್ಕೊಂಡು ಮೊದಲು ಹೇಳ್ಬಿಡು ತಗೊಂಡ್ಬಿಡ್ತೇನೆ ಅಂತ ಹೇಳ್ತಾನೆ. ನಾನೇನೋ ಹೇಳ್ತೇನೆ, ಆದರೆ ಇದಕ್ಕೆ ನಿಮ್ಮ ಅಪ್ಪ ಒಪ್ತಾನಾ ಅಂತ ಕೇಳ್ತಾನೆ. ಇದು ಬಹಳ ಮುಖ್ಯ. ಶಕುನಿ ಯಾರು ಹೆದರ್ತಾ ಇದ್ದ ನೋಡ್ಬೇಕೀಗ. ಇದೆಲ್ಲ ಬರೀ ನಾವೇ ಮಾಡೋ ಕೆಲಸ ಅಲ್ಲ, ನಿಮ್ಮ ಅಪ್ಪನ ಒಪ್ಪಿಗೆ ಬೇಕಾಗತ್ತೆ. ನಿಮ್ಮ ಅಪ್ಪ ಒಪ್ತಾನಾ ಇದಕ್ಕೆ ಅಂತ ಕೇಳಿದ್ರೆ, ಯಾರು ಅಪ್ಪನ ಒಪ್ಸೋ ಜವಾಬ್ದಾರಿ ನನಗೆ ಬಿಟ್ಬಿಡು ಅಂತ ಹೇಳಿ. ದುರ್ಯೋಧನನಿಗೆ ಗೊತ್ತು ತನ್ನ ಅಪ್ಪ ತನಗಾಗಿ ಏನ್ ಬೇಕಾದ್ರೂ ಮಾಡ್ತಾನೆ. ಯಾಕೆ? ಅವನಿಗೆ ಮೌಢ್ಯ, ಧೃತರಾಷ್ಟ್ರ ಪುತ್ರ ಮೋಹ, ಪುತ್ರ ವ್ಯಾಮೋಹ ಇರೋದ್ರಿಂದ ಏನ್ ಬೇಕಾದ್ರೂ ಮಾಡ್ತಾನೆ. ಶಕುನಿ ನೀ ಹೇಳು, ನಮ್ಮ ಅಪ್ಪನ ಒಪ್ಸೋ ಜಾರಿದ್ದೆ ನಾವೊಂದು ಅಂತ ಹೇಳಿ. ಆಗ ಶಕುನಿ ಹೇಳ್ತಾನೆ, ನೋಡು ದುರ್ಯೋಧನ, ಪಾಂಡವರ ಐಶ್ವರ್ಯದ ಬರಬೇಕಾದ್ರೆ ಬೇರೆ ಏನು ಉಪಾಯ ಇಲ್ಲ, ನಿನ್ನ ಪಾಲಿಗಿರೋ ಉಪಾಯ ಇಷ್ಟೇ ಇಷ್ಟು. ದ್ಯೂತವನ್ನು ಆಡು, ದ್ಯೂತ ಎಲ್ಲ ಬರೋ ಹಾಗೆ ಮಾಡ್ತೇನೆ, ದ್ಯೂತ ಆಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ನೀವು ಪಾಸ್ ಆಗಲಿಕ್ಕೆ ಬರೋದಿಲ್ಲ, ಕಾಪಿ ಹೊಡಿ, ಪಾಸ್ ಏರ್ಪಾಟ್ ಮಾಡ್ತೇನೆ ಅಂತ ಹೇಳಿದ್ರೆ ಹಾಗೂ ಹಾಕಿ. ಎಂಥ ಮೂರ್ಖ ಪೌಲ್ ಮೆಥಡ್ ಶುರುವಾಗಿದ್ದೆ ಇಂಥವ್ರಿಂದ, ಪೌಲ್ ಮೆಥಡ್ ಶುರುವಾಗಿದ್ದೆ ಇಂಥ ಒಂದು ವಿಚಿತ್ರ. ನಾನು ಕಾಲೇಜಲ್ಲಿ ಕೆಲಸದಲ್ಲಿದ್ದಾಗ ಆ ಕಾಲೇಜಿನ ಪ್ರಿನ್ಸಿಪಾಲ್ ಒಬ್ಬ ಆತ ಹೇಳ್ತಾನೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೇಳಿದ್ರೆ, ನೋಡಿ ನೀವು ಸಂಸ್ಕೃತ ಮೇಷ್ಟ್ರು, ನನ್ನ ಮಗ ಸಂಸ್ಕೃತ ಓದ್ತಾ ಇದ್ದಾನೆ, ಸಂಸ್ಕೃತ ಓದ್ತಾ ಇದ್ದಾನೆ, ಅವನು ಚೆನ್ನಾಗಿ ಬರೋದಿಲ್ಲ ಅವನು. ನಿಮ್ಗೆ ಎಷ್ಟು ತಮಾಷೆ ಅಂತ ಕೇಳಿದರೆ, ಎಷ್ಟು ಕೆಟ್ಟ ಅತಿ ಕೆಟ್ಟ ಜನ ಇರ್ತಾರೆ ಸಾಕ್ಷಿ ಅದು, ಅವನಿಗೆ ಬರೋದಿಲ್ಲ. ಅದಕ್ಕೆ ಪೇಪರ್ ಕೊಡ್ತಾರಲ್ಲ, ಪೇಪರ್ ಕೊಟ್ಟ ತಕ್ಷಣ ನೀವು ಉತ್ತರ ಬರ್ಕೊಡ್ಬೇಕು. ಆ ಕಾಲ ಇನ್ನೊಂದು ಕಾಲೇಜಲ್ಲಿ, ಈ ಕಾಲೇಜಲ್ಲಿ ಬೇರೆ ಕಾಲೇಜಲ್ಲಿ ಇದ್ದಾನೆ, ಅಲ್ಲಿ ಕಳಸ ಏರ್ಪಾಟ್ ಮಾಡಿದ್ದೇನೆ, ಅಲ್ಲಿ ಬರೆದು ಬಿಡ್ತಾನೆ, ಬರೆದ್ಬಿಟ್ಟು ಪಾಸ್ ಆಗಿಬಿಡ್ತಾನೆ, ನಾವು ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳಿದ. ಕಷ್ಟ ಇದೆ, ತಲೆ ಕೆಳಗಾದ್ರೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಪ್ರಿನ್ಸಿಪಾಲ್ ಅಂತವ್ರ ಲೆವೆಲ್ಗೆ ಕೆಲಸ ಮಾಡಿದ್ರೆ ಉಳಿದವ್ರು ಇನ್ಯಾವ ಏನು ಥ್ಯಾಂಕ್ ಯು ಎಕ್ಸ್ಪೆಕ್ಟ್ ಮಾಡಬಹುದು. ದುರ್ಯೋಧನ ಒಬ್ಬ ರಾಜ ಅನ್ಸ್ಕೊಂಡು, ಚಂದ್ರವಂಶದ ರಾಜಕುಮಾರ ಅನ್ಸ್ಕೊಂಡು ಕೆಲಸ ಮಾಡೋದಾದ್ರೆ ಉಳಿದವ್ರು ಯಾರು ಇದನ್ನು ಒಪ್ತಾರೆ ಯೋಚನೆ ಮಾಡಿ ನೋಡಿ. ವ್ಯವಹಾರ ಎಷ್ಟಾಗುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಡಿದಾಗ ಎಲ್ಲೂ ಪ್ಯೂರಿಟಿ ಹೆಸರು ಇಮ್ಯಾಜಿನ್ ಮಾಡೋಕ್ಕೆ ಶಕ್ಯ ಇಲ್ಲ. ಇಂಥವ್ ನಾಳೆ ಓದಿದ್ರೆ ಸಾಧಿಸೋದಾದ್ರೆ ಏನೇ ಮತ್ತೆ, ಬರೋದಿಲ್ಲ ಹೇಳ್ಕೊಡಿ ಅಂದ್ರೆ ಒಳ್ಳೆ ಮಾತದು. ಅವನಿಗೆ ಬರೋದಿಲ್ಲ ಈ ಸತ್ ಹೇಳ್ಕೊಡು ತಯಾರು ಮಾಡಿ ಅಂದ್ರೆ ನಿಜವಾಗ್ಲು ಭಾರಿ ಮೆಚ್ಚಬೇಕಾದ ಮಾತದು. ಯಾಕಂದ್ರೆ ಬರದೇ ಇದ್ದನ್ನು ಕೇಳೋದ್ರಲ್ಲಿ ನಿಜವಾಗ್ಲೂ ಜಾಣತನ ಇದೆ. ಆದ್ರೆ ಈ ರೀತಿ ಮಾಡೋದ್ರಲ್ಲಿ ಏನ್ ಜಾಣತನ ಇದೆ? ಸಾಮಾಜಿಕ ದ್ರೋಹ, ಮಗನಿಗೂ ದ್ರೋಹ, ಯಾರು ಕೊಂಡಾಡ್ತಕ್ಕಂಥ ಕೆಲಸಗಳೇ ಅಲ್ಲ. ಶಕುನಿ ಹಾಕಿಕೊಟ್ಟ ದಾರಿ ಇದು, ದೂತವನ್ನಾಡು ಎಲ್ಲ ಬರುತ್ತೆ ನಿನಗೆ, ಏನು ಕೂತಲ್ಲೇ ಬರುತ್ತೆ ಅಂತ ಹೇಳಿ. ಶಕುನಿ ದುರ್ಯೋಧನ ಮೊದಲ ಉತ್ತರ, ದೂತ ಬರೋದಿಲ್ಲ, ಏನೂ ಬರೋದಿಲ್ಲ ಇದು ದುರ್ಯೋಧನನಿಗೆ, ಏನೂ ಬರೋದಿಲ್ಲ, ಎಲ್ಲ ಬೇಕು ಏನೂ ಬರೋದಿಲ್ಲ, ನಾನು ಆಡ್ತೇನೆ ಅಂತ ಶಕುನಿ ಹೇಳಿದ್ರು. ನಾನು ಆಡ್ತೇನೆ, ಒಂದೊಂದೇ ಪ್ರಶ್ನೆ ಶುರುವಾಯ್ತಾಗ, ನೀನು ಆಡ್ತಿ ಆದ್ರೆ ಪಾಂಡವರು ಹೇಗೆ ಬರ್ತಾರೆ ಅಂತ ಕೇಳಿದ್ರು. ಪಾಂಡವರು ಹೇಗೆ ಬರ್ತಾರೆ ಇಲ್ಲಿಗೆ? ಯಾವ್ದಕ್ಕಾರ ಆಚಾರ್ಯ ಕ್ಲಬ್ಬಿಬ ಅಂತ ಕರೆಯಲಿಕ್ಕಾಗ್ತದೆ? ಮತ್ತೆ ದ್ಯೂತಕ್ಕೆ ಬಂದು ದುರ್ಯೋಧನ ಧರ್ಮರಾಜರಂತ ಪುಣ್ಯಾತ್ಮರನ್ನ ದ್ಯೂತಕ್ಕೆ ಅಂತ ಕರೆಯಲಿಕ್ಕಾಗತ್ತೆ? ಯೋಚನೆ ಮಾಡಿ, ಅಧ್ಯಯನ ಹೇಗೆ ಸಾಧ್ಯ ಇದು? ಇದು ತುಂಬಾ ಜನ ಒಗಟಿದ್ವು, ಒಗಟಿ ಉತ್ತರ ಇದೆ. ಯಾರಾದ್ರೂ ಓದಿಲ್ಲ ಆದ್ರಿಂದ ಸಮಸ್ಯೆ ಹೇಗೆ ಉಳ್ಕೊಂಡು? ಮಹಾಭಾರತದ ಉತ್ತರ ಇದೆ ನೋಡಿ. ದುರ್ಯೋಧನ ನನಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ, ನಾನು ಒಬ್ಬರಿಗೆ ಒಂದು ವಿಷಯ ಗೊತ್ತಿದೆ ಅಂತ ಹೇಳಿ. ಏನು ಗೊತ್ತಿದೆ ಅಂದ್ರೆ, ಧರ್ಮರಾಜ ನನ್ನ ದ್ಯೂತಕ್ಕೆ ಕರೆದ್ರೆ ಅವನು ಬಂದೇ ಬರ್ತಾನೆ ಅಂತ ಹೇಳಿ. ಇದು ಯಾರಿಗೂ ಗೊತ್ತಿಲ್ಲ, ನಾನು ಮಾತ್ರ ಕೊಟ್ಟಿರೋ ಗೊತ್ತು. ಇವತ್ತು ಯಾವ ವಿಮರ್ಶಕರನ್ನು ಗಮನಿಸಿಲ್ಲ, ಮೂಲ ಮಹಾಭಾರತ ಯಾರು ಓದಿಲ್ಲ ಅವ್ರು ಯಾರಿಗೂ ವಿಷಯ ಗೊತ್ತಿಲ್ಲ, ಯಾವ ಸಾಹಿತ್ಯವಿನ ಅದನ್ನು ಗಮನಿಸಿಲ್ಲ. ಮೂಲದಲ್ಲಿ ಸ್ಪಷ್ಟವಾಗಿ ಉಂಟು, ನನಗೆ ಧರ್ಮರಾಜರ ಒಂದು ದೌರ್ಬಲ್ಯ ಗೊತ್ತಿದೆ, ಅವನು ದ್ಯೂತಕ್ಕೆ ಕರೆದ್ರೆ ಬಂದೇ ಬರ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ ಹೇಳ್ತಾರೆ, ಧರ್ಮರಾಜ ಒಂದು ಶಪಥ ಮಾಡಿದ್ದಾನೆ ಅಂತ ಹೇಳಿ. ಇದು ದೊಡ್ಡ ರಹಸ್ಯ, ಶಕುನಿ ಮಾತ್ರ ಗೊತ್ತಿದ್ದ ರಹಸ್ಯ. ಧರ್ಮರಾಜ ಶಪಥ ಮಾಡಿದ್ದಾನೆ. ಪ್ರತಿಯೊಬ್ಬ ರಾಜಕುಮಾರ ಕೂಡ ತಾನು ಅಸ್ತ್ರವಿದ್ಯೆಯನ್ನು ಪ್ರಾರಂಭ ಮಾಡತಕ್ಕಂಥ ದಿವಸ ಒಂದು ರಹಸ್ಯ ವ್ರತವನ್ನು ಮಾಡಬೇಕು ಅಂತ ನಿಯಮ ಉಂಟು. ಆ ವ್ರತ ಮಾಡಬೇಕು, ಜೀವನ ಪೂರ್ತಿ ಪಾಲಿಸ್ಬೇಕಾದ್ರೆ. ಈ ಗಯಕ್ಕೆ ಹೋದ್ರೆ ಬಿಟ್ಟು ಬರಬೇಕು ಅಂತಿದ್ದೆ ನೋಡಿದ್ರ, ಗಯಕ್ಕೆ ಹೋದ್ರೆ ಏನಾದ್ರು ಬಿಟ್ಟು ಬರಬೇಕು ಅಂತೇಳಿ. ಏನು ಬಿಟ್ಟು ಬರ್ತಾನೆ ಗೊತ್ತಾ? ಇವನು ಗೊತ್ತ ನಮಗೆ, ಏನು ಸೇರೋದೇ ಇಲ್ಲೋ ಅಂದು ಬಿಟ್ಟು ಬರ್ತಾನೆ, ಯಾರು ಮಾಡೋದೇ ಇಲ್ಲೋ ಅಂದು ಬಿಟ್ಟು ಬರ್ತಾನೆ. ಅದು ಬಿಟ್ಟಿರಬೇಕು, ಬಿಟ್ಟಾಗಿರಬಾರ್ದು, ಭಾರಿ ಜಾಣತನದಿಂದ ಮಾಡಿರ್ತಾನೆ ಪಾಪ. ಆದರೆ ಶಾಸ್ತ್ರ ಹೇಳುತ್ತದೆ ತುಂಬಾ ಪ್ರಿಯವಾದನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳು, ಪ್ರಿಯವಾದದನ್ನು ಬಿಡಬೇಕು. ಆದರೆ ಇವನು ದುರ್ಯೋಧನ ಪದ್ಧತಿ ಇದ್ದ ಹಾಗೆ ಏನು ಉಪಯೋಗ ಇಲ್ಲ ಅಂತ ವ್ರತ ಮಾಡದೆ ಹೋದ್ರೆ ಗಯಾಯಾತ್ರೆ ವ್ಯರ್ಥ. ಧನುರ್ವಿದ್ಯಾ ಅಭ್ಯಾಸ ಶುರು ಮಾಡಬೇಕಾದ್ರೆ ರಸವನ್ನು ಮಾಡಬೇಕು ಅಷ್ಟೇ, ಯಾರಿಗೂ ಹೇಳಬಾರ್ದು ಅದನ್ನು. ಮತ್ತೆ ಯಾರಿಗೂ, ಕೆಲವರಂತೂ ಮಾಡ್ತಾರ ಬಿಡ್ತಾರೆ, ಹೇಳೋದೇ ಜಾಸ್ತಿ, ಅದು ಬಿಟ್ಟು ಇದು ಬಿಟ್ಟು ಹೇಳೋದೇ ಜಾಸ್ತಿ ಇರೋ ಹೊರತು ಮಾಡೋದಿಲ್ಲ. ವ್ರತ ಯಾರ ಮುಂದೆ ಹೇಳಬಾರ್ದು. ಧರ್ಮರಾಜ ಏನು ವ್ರತ ಮಾಡಿದ್ದಾನೆ ಗೊತ್ತಾ ಅಂತ ಹೇಳಿ. ಏನು ಮಾಡಿದ್ದಾನೆ ಅಂದರೆ, ಆಹೂತಃ ದ್ಯೂತ ಕರಣಾತ್ ನಾನಿವರ್ತೇಯಂ, ನನ್ನನ್ನ ಜೂಜಿಗೆ ಯಾರಾದರೂ ಕರೆದ್ರೆ ನಾನು ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ವ್ರತ ಮಾಡಿದ್ದೆ. ಇದನ್ನ ಧರ್ಮರಾಜ ಮಾಡಿದ ವ್ರತ ಇತ್ತು. ಯಾತಕ್ಕಾಗಿ ಮಾಡಿದ ಅಂದ್ರೆ ಒಂದು ಕಾರಣ ಕೊಡ್ತಾರೆ, ಯಾವಾಗಲೂ ವ್ರತ ಎಂಥದ್ದಿರಬೇಕು ಅಂತ ಕೇಳಿದ್ರಲ್ಲಿ ತಪ್ಪು ಮಾಡಬಾರದು, ತಪ್ಪಾಗ ಚಾನ್ಸೇ ಬರಬಾರ್ದು. ಒಬ್ಬ ಮಹಾರಾಜನಾದ ಧರ್ಮರಾಜನನ್ನ ಜೂದಕ್ಕೆ ಬರ್ತೀಯ ಅಂತ ಯಾರು ಕರೀತಾರೆ ಈ ಮಧ್ಯೆ? ಚಾನ್ಸೇ ಇಲ್ಲ. ಆದ್ದರಿಂದ ನಿಶ್ಚಿಂತೆಯಾಗಿ ಪಾಲಿಸಬಹುದು ಅಂತ ಆತನ ಐಡಿಯಾ ಪಾಪ, ನಿಶ್ಚಿಂತೆಯಾಗಿ ಪಾಲಿಸಬಹುದು ಅಂತ ವ್ರತವನ್ನು ಮಾಡಿದ. ಆದರೆ ಇದನ್ನು ನಾನು ಕೇಳಿಸಿಕೊಂಡು ಬಿಟ್ಟೆ ಅಂತ ಹೇಳ್ತಾನೆ ಶಕುನಿ. ಇದಕ್ಕೆ ಇವನು ಕ್ರಿಕೆಟ್ ನೇಚರ್ ಅಂತ ಹೇಳಿ ಗುಟ್ಟು ಗುಟ್ಟು ವಿಚಾರ ತಮ್ಮನೇಲಿ ಏನಿರುತ್ತೆ ಎಂಬುದಕ್ಕಿಂತ ತುಂಬಾ ಜನಕ್ಕೆ ಪಕ್ಕದ ಮೇಲೆ ಏನಿರುತ್ತೆ ಜಾಸ್ತಿ ಗೊತ್ತು ಅವ್ರಿಗೆ. ಪಾಪ ತಮ್ಮನೇ ಬಗ್ಗೆ ಅಷ್ಟು ಜ್ಞಾನ ಇರೋದಿಲ್ಲ, ಪಕ್ಕದ ಮೇಲೆ ಭಾರಿ ಜ್ಞಾನ, ಅವರಂತೆ ನಾವಿರಬೇಕು ಅಂತ ಹಠ ಇವನು. ಅಂತ ಒಂದು ದುರ್ಬುದ್ಧಿ ಶಕುನಿ ದುರ್ಯೋಧನಾದಿಗಳು. ನಾನು ಕೇಳಿಸ್ಕೊಂಡ್ಬಿಟ್ಟಿದ್ದೇನೆ ಭೀಮಾ ದುರ್ಯೋಧನ ಉತ್ತರ ಯಾವಾಗಲೂ ಧರ್ಮ ಏಕಾಂತದಲ್ಲಿ ಮಾತಾಡಬೇಕಾದ್ರೆ ಈ ಮಾತು ಹೇಳಿದ್ದಾನೆ, ನಾನು ಕೇಳಿಸ್ಕೊಂಡಿದ್ದೇನೆ, ಅವತ್ತರಿಂದ ಹೊಂಚಾಗ್ತಾ ಇದ್ದೇನೆ. ಇನ್ನೊಂದು ಕಾರಣ ಕೊಡ್ತಾರೆ, ಧರ್ಮರಾಜನ ಕಾಮನ್ ಸೆನ್ಸ್ ಅನ್ಕೊಂಡ, ನಾನು ಮಹಾರಾಜ ನನ್ನನ್ನು ಯಾರು ದ್ಯೂತಕ್ಕೆ ಕರೆಯೋ ಚಾನ್ಸ್ ಇಲ್ಲ ಅದಕ್ಕೆ ಮಾಡ್ತೇನೆ ಅಂತ ಅನ್ಕೊಂಡ. ಆದ್ರೆ ಆ ರೀತಿ ಅನ್ಕೊಂಡಂತೆ ರಿಸ್ಕಿ ಆಯ್ತು ಅನ್ಕೋಬಾರದಾಗಿತ್ತು ಅಂತ ಆಚಾರ್ಯ. ಆ ರೀತಿ ಸಂಕಲ್ಪ ಮಾಡಬೇಕಾದ್ರೇನೆ ಕಲ್ಯಾವೇಶಾತ್ ಪೂರ್ವವೇವ ಪ್ರತಿಜ್ಞೆ ಧರ್ಮಾತ್ಮ, ಆಗಲೇ ಆತನ ಕಲ್ಯಾವೇಶ ಶುರುವಾಗಿತ್ತು ಧರ್ಮರಾಜನಿಗೆ. ಆ ಶಪಥ ಮಾಡಬೇಕಾದ್ರೇನೆ ಆತನ ಬುದ್ಧಿಗೆ ಆ ಮಟ್ಟಿಗೆ ಒಂದು ಗ್ರಹಣ ಹಿಡಿದಾಗಿತ್ತು. ಅಂತ ಒಂದು ಬ್ಯಾಡ್ ಮೂಮೆಂಟ್ ಅಂತ ಹೇಳ್ತೇವಲ್ಲ, ವೀಕ್ ಮೂಮೆಂಟ್ ಅಂತ ಹೇಳ್ತೇವಲ್ಲ, ಅಂತ ಸಮಯದಲ್ಲಿ ಮಾಡಿದಂತ ಸಂಕಲ್ಪ ಅದು. ಆತ ಅಂತ ಸಂಕಲ್ಪ ಮಾಡಿದ್ದ ಶಕುನಿ ಕೇಳಿಸ್ಕೊಂಡ. ಯಾರು ಕೇಳಿಸ್ಕೋಬಾರ್ದಾಗಿತ್ತೋ ಅವನೇ ಕೇಳಿಸ್ಕೊಂಡು. ಯಾರು ಜೂತಪ್ರಿಯ ಇವರು, ಶಕುನಿ ಅಂದ್ರೆ ಹುಟ್ಟಿ ಬೆಳೆದಿದ್ದ ಜೂತದೊಳಗೆ ಅವನ ಕಿವಿ ಬಿದ್ದಿದೆ ಅದು. ಅದನ್ನ ಹೇಳ್ತಾನೆ, ಜೂತಪ್ರಿಯೋ ಹಿ ಕೌಂತೇಯ ನಸ ಜಾನಾತಿ ದೇವಿ ತುಂ. ಮುಂದಿನ ಮಾತು, ಧರ್ಮರಾಜನಿಗೆ ಈ ಶಪಥದಿಂದಾಗಿ ಜೂತದ ಬಗ್ಗೆ ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ, ಅವನಿಗೆ ಆಸಕ್ತಿ ಇರುತ್ತೆ, ಬಂದೇ ಬರ್ತಾನೆ. ಆಯ್ತು, ಬಂದು ಬಿಟ್ಟರೆ ಅವನೇ ಗೆದ್ರೆ ಏನ್ ಮಾಡ್ಬೇಕು ಆಮೇಲೆ ಮುಂದಿನ ಪ್ರಶ್ನೆ. ಆಯ್ತು, ಇಷ್ಟೆಲ್ಲ ಮಾಡಿದ್ದಾನೆ, ನಾವು ಕರೀತೇವೆ, ಬರ್ತಾನೆ, ಸರಿನೇ. ಅಕಸ್ಮಾತ್ ಅವನ್ ಗೆದ್ದು ಬಿಟ್ರೆ ಮತ್ತೆ ಹೇಳ್ತಾನೆ, ನಸ ಜಾನಾತಿ ದೇವಿ ತುಂ, ಅವನಿಗೆ ಆಡ್ಲಿಕ್ಕೆ ಬರೋದಿಲ್ಲ ಇದು ನಂಗೆ ಗೊತ್ತು ಅಂತ ಹೇಳ್ತಾನೆ. ಅವ್ನಿಗೆ ಆಡ್ಲಿಕ್ಕೆ ಬ್ಯಾಟ್ ಹಿಡ್ಕೊಂಡಿರ್ತಾರೆ, ಒಳ್ಳೆಕ್ಕೆ ಬರೋದಿಲ್ಲ ಆ ಟೈಪ್, ಬರೀ ಹಿಡ್ಕೊಂಡು ಇದು ಗೊತ್ತೇ ಹೊರತು ಅವನಿಗೆ ಆಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಶಕುನಿ ಇಷ್ಟೆಲ್ಲ ಸ್ಟಡಿ ಮಾಡಿ ಹಾಕ್ತಾನೆ. ಅದು ವೀಕ್ ಪಾಯಿಂಟ್ ಕೆಡಿಸೋರು ಯಾವ್ದು ಏನ್ ಮಾಡಿರ್ತಾರೆ ಗೊತ್ತಾ, ದೌರ್ಬಲ್ಯಗಳನ್ನ ಸ್ಟಡಿ ಮಾಡ್ತಾರಲ್ಲ ಅದು ಸ್ಟಡಿ ಮಾಡಿದ್ದ. ದ್ಯೂತಪ್ರಿಯೋ ಹಿ ಕೌಂತೇಯ ನಸ ಜಾನಾತಿ ದೇವಿ ತುಂ, ದೇವನ ಅಂದ್ರೆ ದ್ಯೂತ ಅಂತ, ದ್ಯೂತ ಆಡ್ಲಿಕ್ಕೆ ಅವನಿಗೆ ಬರೋದಿಲ್ಲ, ಶಪಥ ಮಾಡಿಬಿಟ್ಟಿದ್ದಾನೆ. ಅವನ್ನ ಕರೆದ ಅಂದ್ರೆ ಒಂದೇ ಬರ್ತಾನೆ, ಬಂದ ಅಂದ್ರೆ ನಾನು ಆಡ್ತೇನೆ, ನೀನ್ ಗೆದ್ದೇ ಗೆಲ್ತೀಯ, ಐಶ್ವರ್ಯ ಪೂರ್ತಿ ನನ್ನ ಹತ್ರ ಬರುತ್ತೆ, ಇದು ಮಾಡ್ತೀಯಾ ಅಂತ ಕೇಳಿದ್ನು. ಓ ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ. ಅಡ್ಡ ನಿನ್ ಕೈಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಶಕುನಿ ಹೇಳ್ತಾನೆ. ಕೈಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾತಕ್ಕೆ ನೀನ್ ಕರೀಲಿಕ್ಕೆ, ನೀನ್ ಕರೆದ್ರೆ ಬಂದು ಬಿಡ್ತಾನ, ನಿನ್ ಎಂಟ್ರಿನೇ ಸಿಗೋದಿಲ್ಲ ಮೊದಲು, ಜ್ಞಾಪಕ ನಿನ್ ಕೈಲಿ ಆಗೋದಿಲ್ಲ ಅಂತ ಹೇಳಿ. ನೀನ್ ಕರೆದ್ರೆ ಬರೋದಿಲ್ಲ, ಸಂಬಂಧಪಟ್ಟವ್ರು ಕರೆದ್ರೆ ಬರ್ತಾನ ಅಂತ, ನೀನ್ ಕರೆದ್ರೆ ಇಲ್ಲಿ ಬರ್ತಾನೆ ಅಂತ ಹೇಳಿ. ಯಾರು ಕರಿಬೇಕು? ನಿಮ್ಮಪ್ಪ ಕರಿಬೇಕಿದ್ರೆ ಅಂತ, ನಿಮ್ಮಪ್ಪ ಕರಿಬೇಕು, ನಿಮ್ಮಪ್ಪ ಕರೆದ ಮಕ್ಕಳೇ ಜೂತ ಆಡಿ ಅಂತ ಹೇಳಬೇಕು ನಿಮ್ಮಪ್ಪ. ಅವಾಗ ಧರ್ಮರಾಜ ಬರ್ತಾನೆ ಹೊರತು, ನಾವೆಲ್ಲ ಕರೀಲಿಕ್ಕೆ ಹೋದ್ರೆ ನಮಗೆ ಮರ್ಯಾದೆ, ಜನ ಏನಂತಾರಾಗಲಿ ಗಟೌಟ್ ಅಲ್ಲೇ ಕಳಿಸಿಬಿಡ್ತಾರೆ. ಇವತ್ತು ಇಂಥ ವಿಷಯನ ಹೈಯರ್ ಬೇಲಿಂದ ಬರಬೇಕಿದ್ವು, ಅದಕ್ಕೋಸ್ಕರವಾಗಿ ನಿಮ್ಮ ಅಪ್ಪನ ಕೈಲಿ ಹೇಳಿಸ್ಬೇಕು, ಹೇಳಿಸ್ತೀಯಾ ಅಂತ ಕೇಳಿದರೆ ಓ ಹೇಳಿಸ್ತೇನೆ ಅಂತ. ದುರ್ಯೋಧನ ಕೂತಂತ, ನಮ್ಮಪ್ಪ ಮಾತು ಕೇಳುತ್ತಾನೆ ಅಲ್ಲ, ಕೇಳ ಮಾಡಿಕೊಂಡಿದ್ದೇನೆ, ಇದವನು ಮಾತು. ಎಷ್ಟೋ ದಿನ ಕಲಿಯುಗದ ಮಕ್ಕಳು ಅಂದ್ರೆ ದುರ್ಯೋಧನ ಇದ್ದಾಗೆ ಇರ್ತಾರೆ ಸಾಮಾನ್ಯ. ನಮ್ಮಪ್ಪನ ಬೇಕಾದ ಒಪ್ಪಿಸ್ಬಿಡ್ತೇನಯ್ಯ, ಯಾಕೆ ಬಣಿಬಿಟ್ಟು ಹೋಗ್ತೀರಿ ಅಂತ ಹೇಳ್ತೇನೆ, ಬಾವಿ ಹಾರ್ತೀರಿ ಅಂತ ಹೇಳ್ತಾರೆ, ಬೇಡಯ್ಯ ಅಂತ ಹಾರೋದು ಯಾ ತಂದೆ ಅಂತ, ನೀ ಮಧ್ಯೆ ಹಾರಿಬೇಡ ಬೇಡಯ್ಯ ಅಂತ ಹೇಳ್ತಾನೆ, ಕೊಡುತ್ತಾರೆ. ಇವತ್ತು ಹಾರು ಬೇಡ ನಾಳೆ ಹಾರೋದು ಹೇಳಿದಾಗಾಯ್ತು ಅಷ್ಟೇ, ಇನ್ನೇನಲ್ಲ. ಬಾವಿ ಹಾರ್ತೇ ಹಾರೇ ಗ್ಯಾರಂಟಿ ಹಾರ್ತಾನ ಅವನು, ಅವ್ನು ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಸ್ವಲ್ಪ ಲೇಟ್ ಆಗುತ್ತೆ, ತಂದೆ ತಾಯಿಗೆ ಮೊದಲು ಅವರು ಹತೋಟಿ ತರೋದಿಲ್ಲ, ಆಮೇಲೆ ತರಲಿಕ್ಕೆ ಆಗೋದಿಲ್ಲ. ಮೊದ್ಲಲ್ಲಿ ಏನ್ ಅನ್ಕೊಂಡ್ಬಿಡ್ತಾರೆ ಗೊತ್ತಾರೆ, ಈ ಚಿಕ್ಕ ಹುಡುಗ ಪಾಪ ನಡ್ಕೊಂಡು ಹೋಗ್ತಾರೆ, ಮುಂದೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆ ದೊಡ್ಡ ಅನ್ನೋಕೆ ಇವ್ರಿಗೆ ಮುದುಕಾಗಿರ್ತಾನೆ, ಸರಿ ಹೋಗೋದೇ ಇಲ್ಲ. ಆ ತನ್ನ ಶಕ್ತಿ ಇದ್ದ ಕಾಲಕ್ಕೆ ಅವನು ತಯಾರು ಮಾಡಬೇಕೇ ಹೊರತು ಶಕ್ತಿ ಮೀರಿದ ಮೇಲೆ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಶಾಸ್ತ್ರ ಹೇಳ್ತದೆ ಅಲ್ರಿ, ಅವ್ನ ಮಾತು ಕೇಳಿದವ್ರು ಏನ್ ಮಾಡಬೇಕು, ಕೇಳ್ತಾರೆ ಬಿಡ್ತಾರೆ ಅಲ್ಲ, ಕೇಳಿಸಂತೆ ಮಾಡೋಕೆ ಜವಾಬ್ದಾರಿ, ಹೇಳಬೇಕಾದ್ದು ಮೊದಲ ಜವಾಬ್ದಾರಿ. ಅದು ಸಂಧ್ಯಾ ವಂದನೆ ಮಾಡ್ತಾನೋ ಬಿಡ್ತಾನೋ, ಮಾಡು ಅಂತ ಹೇಳಲೇಬೇಕು, ಸಕಾಲ ಕೆಡ್ತಾರೋ ಬಿಡ್ತಾನೋ ಹೇಳು ಅಂತ ಹೇಳಲೇಬೇಕು. ನಿಮ್ಮ ಜವಾಬ್ದಾರಿ ಅದು, ಒಂದು ಪರೀಕ್ಷೆ ಅನೌನ್ಸ್ ಮಾಡಿ ಪೇಪರ್ ಕೊಡೋದು ನಮ್ಮ ಕೆಲಸ, ಬರೆಯೋದು ಹುಡುಗನ ಕೆಲಸ, ನಾವು ಬರಲಿಕ್ಕಾಗೋದಿಲ್ವಲ್ಲ. ಇದು ಅವನು ಬರಲಿಕ್ಕಿಲ್ಲ ಅಂತ ನಾವೇ ಪೇಪರ್ ಕೊಡದೆ ಹೋದ್ರೆ ನಮ್ಮಲ್ಲಿ ಕೆಲಸ ಆಗ್ತಾನೆ, ಅದು ಮಾಡಾಗಿಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಿಬಿಡ್ಬೇಕು, ಅವಾಗ ಪಾಠ ಮಾಡೋದು ನಮ್ಮ ಕೆಲಸ, ಎಕ್ಸಾಮ್ ಕಂಡಕ್ಟ್ ಮಾಡೋದು ನಮ್ಮ ಕೆಲಸ, ಪೇಪರ್ ಕೊಡೋದು ನಮ್ಮ ಕೆಲಸ, ಮಧ್ಯೆ ಮಧ್ಯೆ ನೀರು ಕೇಳಿದ್ರು ಕೊಡೋದು ನಮ್ಮ ಕೆಲಸ, ಇದೆಲ್ಲ ಮಾಡಬೇಕು ನಾವು. ಆದರೆ ಬರೆಯೋದು ಮಾತ್ರ ಒಂದೇ ಕೆಲಸ. ಇದು ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಮನೆಯಲ್ಲೂ ಹಾಗೆ ಇರಬೇಕು, ಮಕ್ಕಳು ಮಾತು ಕೇಳೋದು ನಾವೇ ಅಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಅಷ್ಟೇ. ಅದು ಹೇಳಕ್ ಹೋಗ್ಬಾರ್ದು, ಪ್ರತ್ಯೇಕಾಶ ಉಪವಾಸ ಮಾಡೋದು ಹೇಳ್ಬಿಡ್ಬೇಕು ನಾವು, ಅದು ಮಾಡೋದಿಲ್ಲ ಅಂತ ಗೊತ್ತಿದ್ರೆ ಹೇಳಬೇಕು, ಯಾಕೆ ನಾವು ಹೇಳಲಿಲ್ಲ ಅಂತ ನಮ್ಮ ತಪ್ಪಾಗಬಾರ್ದು ನಾಳೆ. ಈ ರೀತಿ ಆದರೆ ಇಲ್ಲಿ ನಾಳೆ ಹೇಳ್ತಾ ಯಮದೇವ್ರಿಗೆ ಕೇಳ್ತಾರಂತೆ, ಕಾಲೇ ಅದಾತ ಪಿತಾ ವಾಚ್ಯ, ಬ್ರಹ್ಮದೇವ್ರಿಗೆ ಯಾಕೆ ಹೇಗೆ ಮಾಡಲಿಲ್ಲ ಅಂತ ಯಮದೇವ್ರಿಗೆ ಕೇಳ್ತಾರೆ, ಯಾಕೆ ಸಕಾಲಕ್ಕೆ ಉಪನಯನ ಮಾಡಲಿಲ್ಲ, ಯಾಕೆ ಮಕ್ಕಳಿಗೆ ಸತ್ಯ ಧರ್ಮದ ಬಗ್ಗೆ ಹೇಳಲಿಲ್ಲ, ಯಾಕೆ ಮಗಳಿಗೆ ಮದುವೆ ಮಾಡಲಿಲ್ಲ, ಇವೆಲ್ಲ ಯಮದೇವರು ಕೇಳ್ತಕ್ಕಂಥ ಪ್ರಶ್ನೆಗಳು ಅಂತ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದಂತಹ ನಮ್ಮ ಪ್ರಶ್ನೆಗಳು ಎದುರಿಸಲು ತಯಾರಾಗಿರ್ಬೇಕು ನಾವು. ಆದರೆ ಧೃತರಾಷ್ಟ್ರನ ಆ ರೀತಿ ಮಾಡಲಿಕ್ಕೆ ಬಿಟ್ಟಿಲ್ಲ ಇವರು, ಹುಟ್ಟಿದಾಗಲೇ ವಿಧಾನ ಹೇಳಿದ್ದ, ಇವನೊಬ್ಬನು ಹುಟ್ಟಿದ್ದಾನೆ, ಇವನಿಂದ ವಂಶ ಹಾಳಾಗಿ ಹೋಗುತ್ತೆ, ಇವನ ಮನೆಯಿಂದ ಬಿಸಾಕು ಅಂತ ಹೇಳ್ತಾನೆ ಪಾಪ. ಏ ಬಿಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಚಿಕ್ಕವನು ಪಾಪ, ಒಂದು ಬೆಳೆದಾಗ ಸರಿ ಹೋಗ್ತಾನೆ. ಸರಿ ಹೋಗಲಿಲ್ಲ ಅಂದ್ರೆ ಯಾಕೆ, ನಾನಿರ್ತೇನೆ, ನೀನಿರ್ತಿ, ಅವರಿರ್ತಾರೆ, ಇವರಿರ್ತಾರೆ ಅಂದ್ರೆ ನಾವೆಲ್ಲರೂ ಇರ್ತೇವೆ, ಅವನು ತಪ್ಪು ಮಾಡೇ ಮಾಡ್ತಾನೆ ನೋಡು ಅಂತ ಹೇಳಿರ್ತಾನೆ ವಿದುರ. ಅದೇ ಪ್ರಸಂಗ ಬಂತು, ನಮ್ಮ ಅಪ್ಪನ ಒಪ್ಪಿಸೋ ಜವಾಬ್ದಾರಿ ನಂದು ಬಿಡು ಅಂತ ಹೇಳಿದನು. ಒಪ್ಪಿಸ್ತೇನೆ, ಅದನ್ನ ಹೇಗೆ ಒಪ್ಪಿಸ್ತೇನೆ ಅಂದ್ರೆ ಪ್ಲಾನ್, ಇಬ್ರು ಸೇರಿ ಪ್ಲಾನ್ ಮಾಡ್ತಾರೆ ಧೃತರಾಷ್ಟ್ರ ಒಪ್ಪಿಸಕ್ಕೆ ಏನ್ ಮಾಡಬೇಕು ನೋಡು ಶಕುನಿ. ನಮ್ಮಪ್ಪ ಕಣ್ಣು ಕಾಣೋದಿಲ್ಲ ಗೊತ್ತಲ್ಲ ನಿನಗೀಗ, ಸರಿ ಅದನ್ನೇ ಅದು ಎಕ್ಸ್ಪ್ಲೈಟ್ ಮಾಡೋದಿ, ಕಣ್ಣು ಕಾಣೋದಿಲ್ಲ ಎಂಬ ವೀಕ್ನೆಸ್ ಹೊರಗೆ ಹಾಕೋದಷ್ಟೇ. ಇಬ್ರು ಹೋಗ್ತಾನೆ ಮಾತಾಡ್ಕೊಂಡು, ಧೃತರಾಷ್ಟ್ರ ಇರ್ತಾರೆ, ಧೃತರಾಷ್ಟ್ರ ಹತ್ರ ಹೋಗ್ತಾನೆ, ಮಾತುಕತೆ ಶುರುವಾಗತ್ತೆ. ಶಕುನಿ ಪರಿಚಯ ಶುರು ಮಾಡ್ತಾನೆ, ಧೃತರಾಷ್ಟ್ರ ರಾಜ, ಅವನು ಹೇಳಿ ಕೇಳಿ ಬೇರೆ ಏನೂ ಅಲ್ಲ, ಸತ ಗಾಂಧಾರಿ ಗಂಡ, ಗಾಂಧಾರಿಯವಳು ಸಹೋದರಿ, ಆದ್ದರಿಂದ ಭಾವಾತನೇ ಮಾತಾಡಿಸ್ತಾರೆ. ಏನಪ್ಪ ಅಂತ, ಅವನಿ ಭಾವ ಇವನ ಮಾವ, ಇಷ್ಟೇ ವ್ಯತ್ಯಾಸ. ಶಕುನಿ ಈ ರೀತಿ ಬೆಳೆದವು, ಇದು ನೋಡಿ ಏನಾಗಿದೆ ಗೊತ್ತಾ, ಏನಪ್ಪ ನಾನು ಹೇಳಕ್ ಆಗ್ತಾ ಇಲ್ಲ, ನಿಮ್ಮ ಮನಸ್ಸು ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿದ್ರು. ಒಂದು ವಿಷಯ ಹೇಳ್ತೇನೆ, ನಾನು ತುಂಬಾ ಬೇಜಾರಾಗುತ್ತೆ, ಏನಾಗುತ್ತೆ ಅಂತ ಕೇಳಿದ್ರು. ನನ್ನ ಮಗ ದುರ್ಯೋಧನ ಏನಾಗಿದ್ದಾನೆ ಗೊತ್ತಾ ಅಂತ ಹೇಳಿ, ಏನಾಗಿದ್ದಾನೆ, ವಿವರಣಂ ಹರಿಣಂ ಕೃಶಂ, ಎಲ್ಲ ಬಿಳಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ. ಹರಿಣಂ ಎಲ್ಲ ಮೈಯಲ್ಲಿ ಬಿಳಿಸ್ಕೊಂಡು, ಎನಿಮಿಕ್ ಆದಾಗ ಆಗ್ತಾರಲ್ಲ ಆ ಟೈಪ್, ಏನು ಮುಖದಲ್ಲಿ ಕಳೆ, ಎಂದು ಕಳೆ ಇಲ್ಲ ಅವನಿಗೆ, ಇವತ್ತು ಕಳೆ ಇಲ್ಲ ಅಂತ ಹೇಳ್ತಾನೆ ಪಾಪ. ಮುಖದಲ್ಲಿ ವರ್ತಿಸ್ತೇ ವಿವರಣಂ ಹರಿಣಂ ಕೃಷಂ, ಹೀಗ ಆಗಿಬಿಟ್ಟಿದ್ದಾನೆ. ಯಾಕೆ ಏನು ಕಣ್ಣು ಕಾಣೋದಿಲ್ಲ ಅವನಿಗೆ, ಇದೇ ಸಮಸ್ಯೆ. ಇರು ಎಷ್ಟೋದ್ರೆ ಬೇರೆ ಊರಲ್ಲಿ ಇರ್ತಾರಲ್ಲ, ಅಪ್ಪ ಗೊತ್ತಾಗೋದಿಲ್ವಲ್ಲ, ಏನೋ ಭಾರಿ ಪ್ರಾಬ್ಲಮ್ ಅಂತ 80 ವರ್ಷತಾರೆ ಇರ್ತಾರೆ ಪಾಪ ಗೊತ್ತಾಗದಂತೆ. ಇವ್ರು ಯಾರಿಗೂ ಕಾಣೋದಿಲ್ಲ, ಬೇರೆ ಊರಲ್ಲಿ ಇರ್ತಾನೆ, ದೂರ ಇರ್ತಾರೆ ಕಾಣೋದಿಲ್ಲ, ಎದುರಿಗೆದ್ರು ಕಾಣೋದಿಲ್ಲ, ಇಷ್ಟೇ ವ್ಯತ್ಯಾಸ. ದೊಡ್ಡದೇ ಕಾಣೋದೇ ಇಲ್ಲ, ಮಗ ಹೀಗ ಆಗಿಬಿಟ್ಟಿದ್ದಾನೆ, ಏನೋ ಅವನಿಗೆ ಹಚ್ಕೋಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇದ್ದಾನೆ. ಮಾತು ಕೇಳಿದಾಗ ಯಾವ ತಂದೆ ತಾಯಿ ದುಃಖ ಆಗೋದಿಲ್ಲ ಪಾಪ, ಒಂದಷ್ಟು ಭಾರಿ ಶಾಕ್ ಆಗಿಬಿಡುತ್ತೆ. ಏನಾಯ್ತು ಏನಾಯ್ತು ದುರ್ಯೋಧನಿಗೆ, ಪಾಪ ನನ್ನ ಮಗನ ಏನಾಯ್ತು, ನಿಮ್ ಬಾಯಲ್ಲೇ ಕೇಳಬೇಕು, ನೀನು ತುಂಬಾ ತೊಂದರೆ ಆಗಿದೆ ಪಾಪ ಅವನಿಗೆ, ಏನು ಸುಖ ಶಾಂತಿಗಳೇ ಮನಸ್ಸಿನಲ್ಲಿ ಇಲ್ಲ, ಆದ್ರಿಂದ ನಾನು ಯೋಗಕ್ಷೇಮ ನೋಡ್ಕೊ ಅಂತ ಹೇಳಿದಂತೆ. ಆಗ ಏನಾಗಿದೆ ಅಂತ ಕೇಳುತ್ತೆ, ಅವನ ಬಾಯಲ್ಲೇ ಕೇಳು ನೀನು ಅಂತ ಹೇಳಿದ್ರು. ಆಗ ದುರ್ಯೋಧನ ಮಾತಾಡ್ತಾನೆ, ಯಾವ ರೀತಿ ಉಪಾಯವಾಗಿ ತಮ್ಮ ತಂತಿ ಎಳ್ಕೋತಾರೆ ಈ ಮಾತನ್ನು. ಅದಕ್ಕೆ ಕಣ್ಣು ಕಾಣದೇ ಇದ್ದಿದ್ದು ಧೃತರಾಷ್ಟ್ರನ ಒಂದು ವೀಕ್ನೆಸ್. ಇವತ್ತು ನಮ್ಮ ಜನಕ್ಕೆ ಆದ ಆ ಬಾಬಾ ಈ ಬಾಬಾ ಜಡ್ಕೊಂಡು ಹೋಗ್ತಾರಲ್ಲ, ಯಾಕೆ ಗೊತ್ತಾ, ಇವ್ರಿಗೆ ಕಣ್ಣು ಕಾಣೋದಿಲ್ಲ ನಮ್ಮ ಈ ಜನಕ್ಕೂ ಕೂಡ. ಏ ಕಣ್ಣಿರುತ್ತಲ್ಲ ಅಂತ ಕೇಳಿದ್ರೆ ಈ ಕಣ್ಣಿದೆ, ಜ್ಞಾನ ಕಣ್ಣಿಲ್ಲ ಅವರಿಗೆಲ್ಲ ಕೂಡ, ಜ್ಞಾನ ದೃಷ್ಟಿನೇ ಇಲ್ಲ ಗೊತ್ತು ಅವ್ರಿಗೆ, ಏನು ಗೊತ್ತಿಲ್ಲ ಇವರಿಗೆ, ಎಲ್ಲಿ ಕರದಲ್ಲಿ ಬರ್ತಾರೆ ಅಂತ ಗೊತ್ತು, ಯಾರೋ ಮಂತ್ರಿಸ್ಕೊಡ್ತಾನೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ, ಏನೋ ಕೊಡ್ತಾನೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ, ಅವ್ನು ಬೂದಿ ಕೊಡ್ತಾನೆ ಅದಕ್ಕೋತ ಇದು ಕೊಡ್ತಾನೆ, ಬೂದಿ ತಗೊಂಡು ಏನ್ ಮಾಡಬೇಕಾಗಿದೆ, ಮನೆಯಲ್ಲೇ ಇರುತ್ತೆ ಬೂದಿ, ಅವನ ಹತ್ರ ಯಾಕೆ ಸಿಗಬೇಕು ಈ ಮಧ್ಯೆ, ಜನ ಗೊತ್ತಿಲ್ಲ ಅದೆಲ್ಲ ಕೂಡ, ಅನುಗ್ರಹ ಮಾಡಬೇಕೇ ಹೊರತು ಈ ಕೆಲಸಕ್ಕೆ ಬಾರದ್ರೆ ಪ್ರಯೋಜನ ಇಲ್ಲ. ಇವತ್ತು ದಿನ ಬೆಳ ಪೇಪರ್ನಲ್ಲಿ ಬರ್ತಾನೆ ಇರುತ್ತೆ, ಒಬ್ಬರ ಮೋಸ ಮಾಡ್ತಾನೆ ಇರ್ತಾನೆ. ಒಂದು ಬೆಂಗಳೂರು ಎಷ್ಟು ದೊಡ್ಡವರು, ಎಲ್ಲರಿಗೂ ದೊಡ್ಡವರೇನೆ, ಕಳ್ಳಕ್ಕಾಕರು ಸುಖವಾಗಿ ಬದುಕ್ತಾರೆ ಪಾಪ, ಏನು ತೊಂದರೆ ಇಲ್ಲ ಅವರು, ಮೋಸ ಮಾಡೋರಿಗೆ ಒಳ್ಳೆ ಚಾನ್ಸ್ ಅದು, ಪೇಪರ್ಲ್ಲಿ ಬರೀತಾನೆ ಇರ್ತಾರೆ, ಜನ ಆದರೂ ಹೋಗ್ತಾನೆ ಇರ್ತಾರೆ, ಅದು ವೆರಿಫೈ ಮಾಡೋಕ್ಕೂ ಜನ ತಯಾರಿಲ್ಲ, ಯಾರೋ ಒಬ್ಬ ಇದ್ದಾರೆ ಒಂದು ವರ್ಷ ಉಪವಾಸ ಕೂತಿರ್ತೇನೆ ಅಂತ ಗಲಾಟೆ ಬಿಡ್ತಾರೆ. ಈಗಾಲೂ ಏನ್ ಮಾಡ್ಬೇಕಾಗಿತ್ತು, ಹೈಯರ್ ಸ್ಟಡೀಸ್ ಸರ್ಕಾರ ಏನ್ ಮಾಡ್ಬೋದಾಗಿತ್ತಾಗ, ಆಕ್ಚುಲಿ ಮಾಡ್ತೀಯ ನೀನೀಗ ಟೆಸ್ಟ್ ಮಾಡ್ಬೋದು, ಅದನ್ನ ಬಿಟ್ಟು ಬಿಡ್ತಾರೆ, ಆ ಗುಂಪಲ್ಲಿ ಹೋಗಿ ಫಾಲೋ ಮಾಡ್ತಾನೆ ಇರ್ತದೆ ಬರೀ ಸುಳ್ಳುಗಳು. ಇನ್ನೊಬ್ಬನ ಯಾರೋ ಮಾಡಿದ್ನಂತ, ಒಂದು ಹೆಲಿಕಾಪ್ಟರ್ ಬರುತ್ತೆ ವೃಷ್ಟಿ ಆಗುತ್ತೆ ಜನರಲ್ಲಿ ನಿಂತ್ಕೊಂಡಿದ್ದಂತೆ, ಮಿನಿಸ್ಟ್ರಿ ಬೇರೆ ಸೇರ್ಕೊಂಡು ಯಾರೋ ಬಿರಿಸ್ ನೋಡ್ಕೊಂಡಿದ್ದಂತೆ, ಹೆಲಿಕಾಪ್ಟರ್ ಯಾವ್ದು ಬರಲೇ ಇಲ್ಲ, ಸೊಳ್ಳೆ ಈ ಬರುತ್ತೆ ಆಗ ಬರುತ್ತೆ ಅಂತ ಮಣ್ಣು ಪೇಪರ್ ಮತ್ತೆ ಸತ್ ಮಗನ್ ಬದುಕಿಸ್ತೇನೆ ಅಂತೇಳಿ ಮಾಟಗಾತಿ ಮಾಡಿದ ಕತೆ ಕೇಳ್ತೇವಲ್ಲ, ಇದು ನ್ಯಾಯ ನಂಬ್ತಾರೆ ಜನ, ಇದೇ ಭಾರಿ ಆಶ್ಚರ್ಯ. ಯಾಕೆ ನಂಬ್ತಾರೆ, ತಿಳುವಳಿಕೆ ಇಲ್ಲ ಅಷ್ಟೇ. ಈ ತಿಳುವಳಿಕೆ ಇಲ್ಲದೆ ಹೋದ್ರೆ ಮನುಷ್ಯ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಶಾಸ್ತ್ರ ಯಾತಕ್ಕೆ ಓದಬೇಕು ಅಂದ್ರೆ ನಮ್ಮ ಮುಂದೆ ನಾವು ಅನುಷ್ಠಾನ ಮಾಡೋದು ಬಿಟ್ಟುಬಿಡಿ, ಅಯೋಗ್ಯರ ಬಾತಿ ಮರಳಾಗಬಾರದು, ಅದಕ್ಕಾದ್ರೂ ನಾವು ಕನಿಷ್ಠ ಪಕ್ಷ ಇದು ಮಾಡಬೇಕು. ಅದು ಬಂಗಾರ ವ್ಯಾಪಾರ ಮಾಡದೇ ಇರಬಹುದು, ಆದರೆ ಯಾವುದೋ ಒಂದು ಕೋಟಾ ಬಂಗಾರ ಬಂಗಾರ ಅಂತ ತೊಳ್ಕೋಬಾರದು ಕೊನೆ ಪಕ್ಷ. ಅಷ್ಟರ ಮಟ್ಟಿಗಾರ ನಾಲೆಡ್ಜ್ ಬೇಕಲ್ಲ ನಮಗೆ. ಆ ದೃಷ್ಟಿಯಲ್ಲಿ ಶಾಸ್ತ್ರ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ಇದು ಸ್ಪಷ್ಟವಾಗಿ ಭಗವಂತ ಹೇಳಿದ ಮಾತು, ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಹೇಳ್ತಕ್ಕಂಥ ಮಾತು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತು ನಿಹಾರ್ಹಸಿ, ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೋ ಅದಕ್ಕೆ ತಕ್ಕಂತೆ ಬದುಕಿದರೆ ಸರ್ಕಸ್ ಭಗವಂತ ಕಾಪಾಡ್ತಾನೆ. ಟೆಕ್ಸ್ಟ್ ಬುಕ್ ಅಂದ್ರೆ ನಾವು ಓದಿ ಹೋದ್ರೆ ಸರ್ಕಾರ ಜವಾಬ್ದಾರಿ, ಗಣೇಶ ಜವಾಬ್ದಾರಿ, ಅದು ಒಂದು ಏನ್ ಸರ್ ಕೇಳಿದ್ ಬಂದೇ ಇಲ್ಲ, ಬೇರೆ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಆನ್ಸರಬಲ್ ಅವರು, ಯಾವ್ದೋ ಓದಿ ಹೋದ್ರೆ ಯಾರು ಜವಾಬ್ದಾರ ಅದಕ್ಕೆ. ಸಿಲೆಬಸ್ ಅಂತ ಒಂದಿದ್ದು, ಟೆಕ್ಸ್ಟ್ ಬುಕ್ ಅಂತ ಒಂದಿದ್ದಾಗ ಪ್ರಿಸ್ಕ್ರೈಬ್ ಮಾಡಿದಷ್ಟೇ ಜವಾಬ್ದಾರಿ ಇದೆ, ಅದು ಬೇರೆಯವ್ರಿಗೆ ಏನ್ ಜವಾಬ್ದಾರಿ ಇರುತ್ತೆ. ಶಾಸ್ತ್ರ ಭಗವಂತ ಉಪದೇಶ ಮಾಡಿದ್ದಾದ್ರಿಂದ ಅದರಂತೆ ಬದುಕಿದರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ, ಯೋಗಕ್ಷೇಮಂ ಮಹಾಮ್ಯಹಂ. ಅದು ಬಿಟ್ಟು ಬದುಕಿ ನಿಮಗೆ ಕೆಟ್ಟದಾಯ್ತು ಅಂತ ಕೇಳಿದರೆ, ನಾನು ಹೇಳಿದಾಗ ಮಾಡಿದ್ದೆ ಅಂತ ಪರಮಾತ್ಮ ಕೇಳ್ತಾನೆ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು ಒಳ್ಳೇದು ಹೇಗಾಗತ್ತೆ ಹಾಗಿದ್ರೆ. ದುರ್ಯೋಧನ ಧೃತರಾಷ್ಟ್ರನನ್ನ ಅವನು ಕುರುಡುತನವನ್ನು ಎಕ್ಸ್ಪ್ಲೈಟ್ ಮಾಡ್ತಾ ಮಾತಾಡ್ತಾನೆ. ಅದಕ್ಕೆ ಘಟೋಪನಿಷತ್ ಹೇಳ್ತಾ ಇದೆ, ಅಂಧೇನ ಇವ ನಿಯಮಾನ ಯಥಾಂಧಾ, ಕುರುಡರಿಂದ ಕಡೆದೊಯ್ಯಲ್ಪಡತಕ್ಕಂಥ ಕುರುಡರಂತೆ ಈ ಮೂರ್ಖ ಜನ ಬದುಕ್ತಾರೆ. ಅದಕ್ಕೆ ಧೃತರಾಷ್ಟ್ರನ ಮಹಾಭಾರತದಲ್ಲಿ ಪಾಂಡವ ಕೌರವರನ್ನು ಕೆಟ್ಟವರನ್ನ ಚಿತ್ರಣ ಮಾಡ್ತಾ ಮಾಡ್ತಾನೆ. ಅವರಪ್ಪ ಕುರುಡನಾಗಿದ್ದ ಅನ್ನೋದು ಒಳ್ಳೆ ಪ್ರತಿಭೆ ಅಂತ ಕರೀತಾರೆ. ಸಾಹಿತ್ಯದೊಳಗೆ ಪೂರ್ವವಾದ ಸಿಂಬಾಲಿಕ್ ಅದು, ಆ ಸಿಂಬಾಲಿಕ್ ಆಗಿ ವರ್ಣನೆ ಮಾಡ್ತಾ ಇದ್ದಾರೆ. ಒಬ್ಬ ಕುರುಡ ತಂದೆ ಮಕ್ಕಳ ಬಗ್ಗೆ ಹೇಗೆ ನಡ್ಕೋತಾನೆ ಸಾಕ್ಷಿ ಇದು, ಧೃತರಾಷ್ಟ್ರ ಕುರುಡ ತಂದೆ. ಇನ್ನೊಂದರ್ಥ ತಂದೆ ಸಾಮಾನ್ಯ ಕುರುಡ, ಇನ್ನೊಂದರ್ಥ ತಂದೆ ತಾಯಿಗಳು ಮಕ್ಕಳ ಮೋಹ ಬರೋದ್ರಿಂದ ವ್ಯಾಮೋಹ ಬರೋದ್ರಿಂದ ಕುರುಡುತನ ಅವ್ರನ್ನ ಹಾಳು ಮಾಡಿಬಿಡುತ್ತೆ ಅಂತ ಹೇಳೋದಕ್ಕೂ ಸಾಕ್ಷಿ. ನಾನೆಲ್ಲ ಹೇಳ್ತೇನೆ ಬಿಡು ಅಂತ ಕೇಳಿದ. ಏನು ದುರ್ಯೋಧನ ಅಪ್ಪ, ರಾಶಿಯಾಗಿ ಹೋಗಿದ್ವಲ್ಲ, ಹೇಗಿತ್ತು ಗೊತ್ತಾ ಅಂತ ಹೇಳಿ ಮಾಡ್ತ ಹೇಳ್ತಿರೋದು ತನ್ನ ದೇಹದ ಬಗ್ಗೆ ಮಾತಾಡ್ತಾ ಇರೋದಲ್ಲ, ಪಾಂಡವರ ಯಜ್ಞದ ಬಗ್ಗೆ ಏನೇ ನಡೆದ್ಮೇಲೆ ವರ್ಣನೆ ಶುರು ಮಾಡಿಬಿಡ್ತಾನೆ. ಎಂಥ ಐಶ್ವರ್ಯ ಪಾಂಡವರ ಐಶ್ವರ್ಯ, ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಲೂ ಅಂತ ಐಶ್ವರ್ಯವನ್ನ ಕಾಣಕ್ಕೂ ಸಾಧ್ಯ ಇಲ್ಲ, ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಐಶ್ವರ್ಯದ ರಾಶಿ ಅವರ ಹತ್ರ ಬಂದಿದೆ. ಅಲ್ಲಿ ಒಂದು ಅಪ್ಪಿತಪ್ಪಿ ಒಂದು ಮಾತಾಡೋದಿಲ್ಲ, ಎಂತೆಂಥ ಜ್ಞಾನ ಕಾರ್ಯ ನಡೀತು ಗೊತ್ತಾ ಅಂತ ಅನ್ನೋದೇ ಇಲ್ಲ. ಅವನು ಕೆಲವು ಮಠಕ್ಕೆ ಹೋಗಿರ್ತಾರಲ್ಲ, ಏನ್ ಅಡಿಗೆ ಮಾಡಿದ್ರು ಅಂತ ಹೇಳ್ತಾರೆ ಹೊರತು ಏನ್ ಉಪನ್ಯಾಸ ಮಾಡಿದ್ರು ಇಲ್ಲವೇ ಇಲ್ಲ. ಯಾಕೆ ಮತ್ತೆ ಉಪನ್ಯಾಸ ಮಾಡಿಸೇ ಇರಲ್ಲ, ಫಸ್ಟ್ ಮಾಡಿಸಿದ್ರೆ ಇವನು ಹೋಗಿರೋದಿಲ್ಲ ಎರಡನೇದು. ಆದ್ರಿಂದ ಬರೀ ಊಟ ಮಾಡಿ ಜಿಲೇಬಿ ಮಾಡಿದ್ರು ಲಾಡು ಬಾಯಿ ಇಷ್ಟರಲ್ಲೇ ಇರ್ತಾರೆ ಹೊರತು ಬೇರೆ ಐಟಮ್ ತರ ಹೊಡೆಯೋದೇ ಇಲ್ಲ ಅವನು. ಅಲ್ಲಿ ಅಷ್ಟು ಕೆಲಸ ನಡೀತಲ್ಲ. ನಾಸ್ತಿ ನಾರಾಯಣ ಸಮಂ ನಭೂತಂ ನಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ, ಇದೆಲ್ಲ ನಡೀತಲ್ಲ ಹೇಳಬಾರ್ದಾ? ಒಂದು ಹೇಳೋದಿಲ್ಲ ಅವನು. ಆ ಕಡೆ ಅವನು ಗಮನನೇ ಇಲ್ಲ ಅವನಿಗೆ, ಬರೀ ಜ್ಞಾನದ ಬಗ್ಗೆ ಗಮನ ಇಲ್ಲ, ಬರೀ ಧನದ ಬಗ್ಗೆ ಮಾತ್ರ ಗಮನ. ಎಂಥ ಅನ್ಯಾಯ! ಧನ ಇಲ್ಲೇ ಉಳಿಯುತ್ತೆ, ಜ್ಞಾನ ಜೊತೆಗೆ ಬರುತ್ತೆ. ಯಾವ್ದು ಜೊತೆಗೆ ಬರುತ್ತೋ ಅದನ್ನು ಬಿಟ್ಟಿದ್ದಾನೆ, ಯಾವ್ದು ಜೊತೆಗೆ ಬರೋದಿಲ್ಲ ಅದನ್ನು ಯೋಚನೆ ಮಾಡ್ತಾ ಇದ್ದ. ಇದಕ್ಕೆ ಮೂರ್ಖತನ ಅಂತ ಕರೆಯುವ. ಇವತ್ತು ನಮ್ಮ ಎದುರಿಗರ ಕಣ್ಣಾರೆ ಕಾಣ್ತಿದ್ದೇನೆ ಅವನು. ಸತ್ತ ಒಬ್ಬನು ಯಾವ ಒಂದು ಪೈಸೆ ಕೂಡ ಒಯ್ದಿಲ್ಲ, ಕೋಟಿ ರೂಪಾಯಿ ಒಯ್ದಿಲ್ಲ, 100 ರೂಪಾಯಿ ಒಯ್ದಿಲ್ಲ, ಅಲ್ಲ ಒಂದು ಪೈಸೆ ಕೂಡ ಯಾವನು ಒಯ್ದಿಲ್ಲ ಸತ್ತವನು. ಬದುಕಿರೋರೆಲ್ಲ ಅದಕ್ಕೆ ಸಾಯ್ತಾರೆ. ಎಂತ ಆಶ್ಚರ್ಯ ಇದೆ! ಏನನ್ನ ಒಯ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಎಂದು ಬದುಕೋದು ಹಾಕಿದ್ರೆ. ಮತ್ತೆ ಒಯ್ಯೋದು ಯಾವ್ದು ಒಯ್ತಾನೆ? ಜ್ಞಾನ ಒಯ್ತಾನಷ್ಟೇ. ಯಾವುದು ಒಯ್ಲಕ್ಕೆ ಬರೋದಿಲ್ಲ, ಜ್ಞಾನ ಮಾತ್ರ ಜೊತೆಗೆ ಬರೋದು. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ. ಭಗವದ್ಗೀತೆಯ ಮಾತುಗಳೆಲ್ಲ ಮಾತುಗಳಲ್ಲವೋ, ಮಂತ್ರಗಳು ಅಂತ ಕರೀತು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಯಾವುದಕ್ಕೆ ಬದುಕಬೇಕು ಅದು ಒಂದನ್ನು ಹೇಳೋದಿಲ್ಲ ದುರ್ಯೋಧನ. ಬರೀ ಅವರು ಅದನ್ನು ಕೊಟ್ಟು ಇದನ್ನು ಕೊಟ್ಟು ಹಾಗಿತ್ತು ಹೀಗಿತ್ತು ಅಂತ ಹೇಳಿದ್ದು ಹೇಳಿದ್ದು ಹೇಳಿದ್ದೇನೆ. ಎಲ್ಲ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ಇದರಲ್ಲಿ ಏನು ದುಃಖ ಪಡೋದಿದೆ ಅಂತ ಕೇಳ್ತಾನೆ ಪಾಪ. ದುಃಖ ಪಡೋದೇನಿದೆ ಇದರೊಳಗೆ? ಹಾಗೆ ಹೇಳ್ತಾನಪ್ಪ, ಏನಾಯ್ತು ಗೊತ್ತಾ, ಅಲ್ಲಿ ಹೋದಾಗ ನಾನು ಬಿದ್ದು ಬಿಟ್ಟೆ. ನಿರ್ವ ಹೇಳಲೇಬೇಕಲ್ಲ, ಅದು ರಿಪೋರ್ಟ್ ಮಾಡ್ಬೇಕಲ್ಲ. ಈಗ ನಾನು ಬಿದ್ದು ಬಿಟ್ಟೆ, ಹೀಗಾಯ್ತು ಬಿದ್ದು ಬಿಟ್ಟೆ. ಅಷ್ಟು ಸುಮ್ಮನಾಗ್ಲಿಲ್ಲ, ಅದನ್ನ ನೋಡಿ ನಕ್ಕು ಬಿಟ್ರು ಅಂತ. ಅದನ್ನ ನೋಡಿ ನಕ್ಕು ಬಿಟ್ರು ಪಾಂಡವರೆಲ್ಲ. ಅವಾಗ ಏನ್ ಧೃತರಾಷ್ಟ್ರ ಏನಂತಾನಾಗ, ಬಿದ್ದು ಧಕ್ಕಿದ್ದಾರೆ ಬಿಡು ಒಂದು ಬಿಡ್ತಿದ್ದ. ಅದಕ್ಕೆ ಉಪಾಯ ಮಾಡ್ತಾನೆ, ಯಾವ ರೀತಿ ನಿಕ್ಕಷ್ಟ ನೋಡ್ಬೇಕು ಅವನು. ದುರ್ಯೋಧನ ಅಪ್ಪ ನಕ್ಕರು ಏನಂತ ನಕ್ಕರು ಗೊತ್ತಾ ಅಂತ ಹೇಳ್ತಾನೆ. ಭೀಮಸೇನ ನಕ್ಕ, ದ್ರೌಪದಿ ನಕ್ಕಲು, ಏನಂತ ನಕ್ಕರು ಗೊತ್ತಾ? ಅಹೋ ಧೃತರಾಷ್ಟ್ರ ಪುತ್ರ, ಧೃತರಾಷ್ಟ್ರರ ಮಗ ಅಂತ ನಕ್ಕು ಬಿಟ್ರು ಅಂತ ಹೇಳಿದ್ರು. ಸೊ ನಿನ್ನ ನೋಡಿ ನಕ್ಕರು ಇಲ್ಲಿ ತರಬೇಕೀಗ, ನಿನ್ನ ಕುರುಡ ಅಂತ ಅವ್ರು ಅಂದುಬಿಟ್ರು, ಅದಕ್ಕೆ ನನಗೆ ಭಾರಿ ದುಃಖ ಆಗಿಬಿಟ್ಟಿದೆ. ಈ ತರ ಟ್ವಿಸ್ಟ್ ಮಾಡ್ತಾನೆ ಪದ ಹೇಳಿದ್ರು. ಇದು ಇದೇ ಟಿವಿಯಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತೇನೆ ಇವರು, ಓ ಕುರುಡನ ಮಗನೇ ದ್ರೌಪದಿ ಬಾಯಲ್ಲಿ ಮಾತನಿಸಿಬಿಡ್ತಾರೆ. ಬರೀ ತಪ್ಪುಗಳವೆಲ್ಲ, ಹಾಗೆ ಒಂದೇ ಇಲ್ಲ ಅವ್ರು ಯಾರು. ದ್ರೌಪದಿ ಮಾತೇ ಆಡಿಲ್ಲ, ಆಗ ಬರೀ ಭೀಮಸೇನಕ್ಕಿದ್ದು ಕೃಷ್ಣ ಹೇಳಿದ್ದು ದ್ರೌಪದಿ ಫಾಲೋ ಮಾಡಿದ್ದೆ ಹೊರತು ದ್ರೌಪದಿ ಅವ್ರಿಗೆ ಮಾತು ಬಂದಿಲ್ಲ. ಸುಮ್ ಸುಮ್ಮನೆ ಸೇರಿಸಿಬಿಟ್ಟಿದ್ದಾರೆ. ಈ ಮಾತಾಡ ದುರ್ಯೋಧನೆ ಮಾತನ್ನಾಡ್ತಾನೆ. ಧೃತರಾಷ್ಟ್ರ ಪುತ್ರ ಅಂದ್ಬಿಟ್ರೆ ಅವರು, ಅಪ್ಪನ ಮಗ ಅಂದ್ರೆ ಯಾವ ಸಂಕಟ ಪಡ್ಬೇಕು ಈ ಮಧ್ಯೆ? ತನ್ಮನಸ್ಸಲ್ಲೇ ಒಂಥರ ಇದು ಅಳುಕಿದೆ ಅವರಿಗೆ. ಆ ಯೋಚನೆ ಮಾಡ್ತಾ ಇದ್ದಾನೆ, ಮದ್ರಾಸ್ ಅವನು ಹೋಗ್ಬಿಟ್ಟು ಯಾಕೆ ಕಳ್ಬೇಕು ಈ ಮಧ್ಯೆ, ಕಳ್ಳ ಅಂತ ತಂದುಬಿಟ್ರು ಅಂತ. ನೀನು ಇವನು ಕಳ್ಳ ಆದ್ರೆ ಮದ್ರಾಸ್ ಕಳ್ತಾನ ಆಗ್ಬೇಕು ಪಾಪ. ಕೆಲವರು ಇರ್ತಾರೆ, ಏನೋ ನಿಮ್ಮ ಅಪ್ಪ ನೀವು ನಿನ್ ಮಗ ಅಂದ್ಬಿಟ್ರಲ್ಲ ಅಂತ ಕೇಳಿದ್ರೆ ದೋಷನ ಅದು, ಗುಣ ಅದು. ಒಂದು ಅಪ್ಪ ಅಪ್ಪ ಧೃತರಾಷ್ಟ್ರ ಹೌದು, ಮಗ ಇವನು ಹೌದು, ಧೃತರಾಷ್ಟ್ರನ ಮಗ ಅಂತ ಕರೆದ್ರೆ ಇವನೇ ಸಿಟ್ಟಾಗಬೇಕು. ಇದಕ್ಕೆ ಅವನೇನ್ ತಿಳ್ಕೊಳ್ತಾನೆ, ಅಪ್ಪನಿಗೆ ಇರಿಸಬೇಕಾಗಿದೆ ಅಂದ್ರೆ ನೀನು ಕುರುಡ, ಇವನು ಬಿದ್ದ, ಆ ಕುರುಡನ ಮಗ, ಇವನಿಗೂ ಕಣ್ಣು ಕಾಣಲಿಲ್ಲ ಅದಕ್ಕೆ ಬಿದ್ದ, ಇವನ ಇಂಟರ್ಪ್ರಿಟೇಷನ್ ಎಲ್ಲ ಕೂಡ. ಅದಿಷ್ಟು ಕೂಡ ಇದಿಷ್ಟು ನಿನ್ನ ಕುರುಡ ಅಂತ ಬೈದು ಬಿಟ್ರು. ಅದಕ್ಕೆ ನಂಗೆ ಭಾರಿ ದುಃಖ ಆಗ್ತಾ ಇದೆ. ಯಾವ ತರ ಅವ್ನು ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾನೆ? ಇದೇ ತಪ್ಪನ್ನ ಶೂರ್ಪಣಿಕೆ ಮಾಡ್ತಾಳೆ ರಾಮಾಯಣದಲ್ಲಿ. ಶೂರ್ಪಣಿಕೆ ಇದೇ ತಂತ್ರವನ್ನು ಉಪಯೋಗ, ರಾವಣನ ತಲೆ ಕೆಡಿಸಬೇಕಾದ್ರೆ ಇದೇ ತಂತ್ರವನ್ನು ಉಪಯೋಗಿಸ್ತಾಳೆ ಶೂರ್ಪಣಿಕೆ. ಅದು ರಾಮಾಯಣ ಬಂದ ನೋಡ್ಬೇಕು, ಇಲ್ಲಿ ಬೇಡ. ಅದೀಗ ಇಲ್ಲಿ ನೋಡಿದರೆ ದುಷ್ಟರು ಹೇಗೆ ದಾರಿ ತಪ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ತಪ್ತಾರೆ, ತಪ್ಪಿಸ್ತಾರೆ ಕೂಡ. ಅಪ್ಪ ನಿನ್ನ ಕುರುಡ ಅಂತ ಕರೆದು ಬಿಟ್ರು ಗೊತ್ತಾ? ಅಪ್ಪ ನಿನಗೆ ಇನ್ನೂ ಗೊತ್ತಾ? ಆಶ್ಚರ್ಯ ಆಗ್ಲಿಲ್ಲ. ಇದೆಲ್ಲ ಎಲ್ಲಿ ನಡೀತು ಗೊತ್ತಾ? ಪ್ರಾಹಸತ್ ಕೃಷ್ಣ ಸನ್ನಿಧವು, ಕೃಷ್ಣ ಎದುರಿಗಿದ್ದಾನೆ ಅವರು ನಡೆದೋಯ್ತಿದ್ದಿಷ್ಟು ಕೂಡ. ಕೃಷ್ಣನ ಎದುರಿ ಹೀಗೆಲ್ಲ ನಡೆದೋಗ್ಬಿಡ್ತು ಅಂತ ಕೇಳಿದರೆ, ಏಕಾಂತದಲ್ಲಿ ನಡೀಲಿಲ್ಲ, ಸಭೆ ಸಮಾರಂಭದಲ್ಲಿ ನಡೀತು, ನಿನ್ನ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ಶುರು ಮಾಡಿ. ಧೃತರಾಷ್ಟ್ರರ ಮನಸ್ಸಿ ಸ್ವಲ್ಪ ನೋವಾಗಬೇಕು. ಧೃತರಾಷ್ಟ್ರ ಹೇಳ್ತಾರೆ, ನೋಡು ಅದನ್ನೆಲ್ಲ ಅಷ್ಟು ಗಂಭೀರ ತಗೋಬೇಡ. ಧೃತರಾಷ್ಟ್ರ ಸ್ವಭಾವ ಸ್ವರೂಪದ ತುಂಬ ಒಳ್ಳೆಯವನಲ್ಲ ಪಾಪ, ಅಷ್ಟೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡ. ಬಿದ್ದದ್ದಿನ ತಪ್ಪೇನೆ ಅಪ್ಪ, ನಾ ಬಿದ್ದಿರಬಹುದು, ಆದರೆ ನೋಡು ಈ ರೀತಿ ತಂದು ಬಿಟ್ರಲ್ಲ. ಮತ್ತೆ ಗೊತ್ತಾಯ್ತು ಅಷ್ಟು ಎಫೆಕ್ಟ್ ಮಾಡಲಿಲ್ಲ ಅಂತ ಗೊತ್ತಾಯ್ತು ಅವನು. ಧೃತರಾಷ್ಟ್ರ ತಾರ ಕುರುಡು ಅಂತ ಹೇಗೆ ಗೊತ್ತಿತ್ತು ಪಾಪ ಅವನಿಗೆ, ಅಲ್ಲಿದ್ದಾರೆ ಬಿಡು ಸುಮ್ಮನೆ ಆಗಿಬಿಡ್ತಾನೆ. ಆಗ ಮತ್ತೆ ಶುರು ಮಾಡ್ತಾನಪ್ಪ, ಗೊತ್ತಿಲ್ಲ ನಿನಗೆ ಪಾಂಡವರ ಐಶ್ವರ್ಯ ಎಷ್ಟಿದೆ ಅಂತ ಕೇಳಿದರೆ ನಮ್ಲಿಗೆ ಸಾಧ್ಯವಾಗ್ತಾ ಇಲ್ಲ ಧೃತರಾಷ್ಟ್ರ ಅಂತಾರೆ. ದುರ್ಯೋಧನ, ನಿನಗೇನು ಕಡಿಮೆ ಇಲ್ವಲ್ಲ, ನಿನಗೂ ಸ್ವಲ್ಪ ಇದೆ, ಪಿತ್ರಾರ್ಜಿತ ಆಸ್ತಿ ಬೇಕಾದಷ್ಟಿದೆ, ಆ ಕಡೆ ಈ ಕಡೆ ಬೇರೆ ತಗೊಂಡಿದ್ದೀಯಾ, ಅದು ಬೇರೆ ಸಾಕಷ್ಟು ಇದೆ ನಿನಗೀಗ, ಯಾಕೆ ಯೋಚನೆ ಮಾಡ್ತೀಯ, ನಿನಗೇನಿಲ್ಲ ಹೇಳು ಅಂತ ಕೇಳಿ, ಏನಿಲ್ಲ ಹೇಳು ನಿನಗೆ. ಆಗ ದುರ್ಯೋಧನ ಮಾತಾಡ್ತಾನಪ್ಪ, ನನ್ನ ಮನಸ್ಸು ನಿನಗೆ ಅರ್ಥ ಆಗಲಿಲ್ಲ, ನನ್ನ ಕೊರಗು ನನಗಿಲ್ಲ ಅಂತಲ್ಲ ಅಂತ ಹೇಳ್ತಾನೆ, ನನ್ನ ಕೊರಗು ನನಗಿಲ್ಲ ಅಂತಲ್ಲ, ಮತ್ತೇನು ಪಾಂಡವರಿಗೆ ಇದೆಯಲ್ಲ ಅಂತ ದುಃಖ ಪಡ್ತೇನೆ ಅಂತ ಹೇಳ್ತಾನೆ. ಇದಕ್ಕೆ ಅಸೂಯೆ ಅಂತ ಕರೀ. ಮತ್ತೆ ಎಷ್ಟೋ ಜನಕ್ಕೆ ಮನೆ ಟಿ ವಿ ಬೇಕು, ತಮಿಳು ಟಿ ವಿ ಬೇಕು ಅಂತಲ್ಲ, ಪಕ್ಕದ ಮನೆ ಇದೆಯಲ್ಲ ಅದಕ್ಕೆ ಬೇಕು, ಅವ್ರ ಮುಂದೆ ನಮ್ಮ ಸ್ಟೇಟಸ್ ಏನಾಗ್ತದೆ, ಈ ಥರ ಯೋಚನೆ ಮಾಡಿ. ಅವರಲ್ಲಿ ಭಾಗವತ ಇದೆ ನಮ್ಮಲ್ಲಿ ಇರಬೇಕು ಅಂತ ಅನಿಸೋದಿಲ್ಲ ಇವರಿಗೆ, ಅವರಲ್ಲಿ ಸರ್ವಮೂಲ ಇದೆ ನಮ್ಮಲ್ಲಿ ಇರಬೇಕು ಅಂತ ಅನಿಸೋದಿಲ್ಲ, ಆದರೆ ಅವರ ಟಿವಿ ನಮ್ಮಲ್ಲಿ ಟಿ ವಿ ಇರಬೇಕು. ಇದು ಎಂಥ ವಿಚಿತ್ರ ತರ್ಕ ಇದು, ಒಂದು ಸರ್ವಮೂಲ ಮಲೆ ಇಟ್ಕೊಂಡಿದೆ ಪಕ್ಕದಲ್ಲಿ ಇದೆ ಬಿಡಿ, ಅಲ್ಲೇ ಕೈ ಮುಂದೆ ಬಿಡ್ತೇವೆ ಅಂತ ಹೇಳ್ತಾರೆ. ಟಿವಿ ಅಲ್ಲೇ ನೋಡಿಬಿಡು ಸಾಕು, ಏ ನಮ್ಮನೆಯಲ್ಲಿ ಆಗಬೇಕು, ಮತ್ತೆ ಅದು ಕಲರದೇ ಆಗಬೇಕು, ಮತ್ತೆ ನೋಡಲಿ ಬಿಡಲಿ, ಆ ಭಾಷೆ ಬರಲಿ ಬಿಡಲಿ, ಆಗಲೇಬೇಕು. ಈ ಒಂದು ಮಿಥ್ಯಾ ಪ್ರತಿಷ್ಠೆ ಅಂತ ಹೇಳಿದ್ರು, ಮಿಥ್ಯಾ ಇಲ್ಲದ ಸೋಗು ಅಂತ ಅರ್ಥ. ಅದು ಇಟ್ಕೊಂಡ್ರೆ ದೊಡ್ಡವನು ಯಾರು ಹೇಳಿದ್ರೆ ನಿನಗೆ ಈ ಮಧ್ಯೆ, ಎಷ್ಟೋ ದಿನ ಕಾರ್ ಬೇಕಲ್ಲ, ಪಕ್ಕದಿನ ಕಾರ್ ನನಗೆ ಕಾರ್ ಬೇಕು, ನೀನು ಓಡಾಡೋದಲ್ಲಿ ಇದಕ್ಕೆ ಯಾಕೆ ಕಾರ್ ಬೇಕು ಈ ಮಧ್ಯೆ? ಸರ್ಕಾರ ಕೆಲವು ಡಿಪಾರ್ಟ್ಮೆಂಟ್ ಕಾರ್ ಕೊಡುತ್ತೆ, ಕೆಲವು ಕೊಡೋದಿಲ್ಲ, ಕೆಲವು ಜೀಪ್ ಕೊಡುತ್ತೆ, ಕೆಲವು ಕೊಡೋದಿಲ್ಲ, ಯಾಕೆ ಗೊತ್ತೇನು? ಎಕ್ಸಿಕ್ಯೂಟಿವ್ ಇದ್ದವ್ರಿಗೆ ಮಾತ್ರ ಕೊಡ್ತಾರೆ, ಎಲ್ರಿಗೆ ಯಾಕೆ ಕೊಡಬೇಕು ಈ ಮಧ್ಯೆ? ಇವ್ನು ಹೋದ್ಮೇಲೆ ಮತ್ತೆ ಮಧ್ಯೆ ಬರೋದು ಆಫೀಸ್ಗೆ, ಮನೆಯಿಂದ ಬರೋದು, ಮತ್ತೇನು ಬರೋ ಪ್ರಸಂಗ ಇಲ್ಲಿ, ಯಾಕೆ ಕೊಡಬೇಕು ವೆಹಿಕಲ್ನ? ಸರ್ಕಾರ ವೆಹಿಕಲ್ ಕೊಡಬೇಕಾದ್ರೆ ನೆಸ್ಸಿಟಿ ನೋಡ್ಕೊಂಡು ಹ್ಯಾಕ್ ಕೊಡ್ತಾರೋ ದೇವ್ರು ನಮಗೆ ಹ್ಯಾಕ್ ಕೊಡ್ತಾರೆ. ಸರ್ಕಾರ ಕಣ್ಣಿಲ್ಲದೆ ಎಷ್ಟು ವ್ಯವಸ್ಥೆ ಮಾಡುತ್ತೆ ಪಾಪ, ದೇವರಿಗೂ ಮೈಯೆಲ್ಲ ಕಣ್ಣು. ವಿಶ್ವತಶ್ಚೇಕ್ಷರುತ ವಿಶ್ವತೋ ಮುಖ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಅವನಿಗೆ ಗೊತ್ತಿಲ್ಲದ್ದೇ ಇಲ್ಲ, ಅವನಿಗೆ ಕಾಣದ್ದೇ ಇಲ್ಲ, ಆದ್ದರಿಂದ ನಮಗೇನು ಕೊಟ್ಟರೆ ಒಳ್ಳೆಯದಾಗುತ್ತೆ ದೇವ್ರಿಗೆ ಗೊತ್ತು, ನಾವೇ ಯೋಚನೆ ಮಾಡಬೇಕು. ನಮಗೆ ಕೊಟ್ಟಿಲ್ಲ ದೇವ್ರಿಗೆ ಗೊತ್ತು, ನಾವು ಬೇಡ ತಿಳ್ಕೊಂಡಿದ್ರೆ ಬಿಟ್ಬಿಟ್ರೆ ಮುಗಿದು. ಆ ರೀತಿ ಯೋಚನೆ ಮಾಡೋದಿಲ್ಲ, ಅವನಿಗಿದೆ ನಮಗಿಲ್ಲ, ಅವನಿಗಿದೆ ನಮಗಿಲ್ಲ, ಇದಕ್ಕೆ ಕರಬಹುದು ಅಂತ ಕರೀತು. ಕರಬಹುದು ಹೊಟ್ಟೆ ಕಿಚ್ಚು ಪಡೋದು ಅಸೂಯೆ ಮಾಸ್ತರ್ಯ ಅಂದ್ರಿದೆ. ದುರ್ಯೋಧನ ಇದನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೇನೆ ಇವನು ಹೊಟ್ಟೆಯಲ್ಲಿದ್ದಾಗ ಗಾಂಧಾರಿಗೇನೆ, ಅಯ್ಯೋ ಮೊದಲು ಗರ್ಭಿಣಿಯಾಗಿದ್ದು ನಾನು, ಕುಂತಿ ಮಗು ಹುಟ್ಟು ಬಿಡ್ತಲ್ಲ ಅಂತ ಹೊಟ್ಟೆ ಕಿಚ್ಚು ಬಂದು ಹೊಟ್ಟೆ ಯಾಟ್ ಕೊಡ್ಕೊಂಡು ಅಂದ್ರೆ, ಇಂಥ ಹೊಟ್ಟೆ ಕಿಚ್ಚು ಕೊಡೋ ಮಕ್ಕಳು ಹೊಟ್ಟೆಯಲ್ಲಿ ಕೂತಿದ್ದೇ ಕೇವಳಿಗೆ, ಹಾಗಾಗಿ ಗರ್ಭದಲ್ಲಿ ಕೂತಿದ್ದರ ಫಲ ಅವಳ ಬುದ್ಧಿನೇ ಕೆಟ್ಟಿತ್ತು ಪಾಪ. ಯಾವಾಗ ಅವಳು ಹೊಡ್ಕೊಂಡು ಇವಳು ಕೆಳಗೆ ಬಿದ್ದ ಅಲ್ಲಿಗೆ ಬುದ್ಧಿ ತಿಳಿಯಾಗಿ. ಇದು ದುರ್ಯೋಧನ ದುರಂತ. ಆದ್ರಿಂದ ಇದನ್ನೇ ಭಾಗವತ ಪುರಾಣ ಹೇಳು, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಸಜ್ಜನರಿಗೆ ಭಾಗವತ ತಿಳಿಯುತ್ತೆ, ಸಜ್ಜನರು ಅಂತ ಹಲಿಮೆ ಬೋರ್ಡ್ ಹಾಕಿರೋದಿಲ್ಲ. ಸಜ್ಜನರು ಅಂದ್ರೆ ಯಾರು ಗೊತ್ತೇನು? ಮಾತ್ಸರ್ಯ ಯಾವನಿಗಿಲ್ಲಲ್ಲ, ಅಪ್ಪ ನನಗದು ಬೇಕು ಅಂತ ಐಶ್ವರ್ಯ ಇದೆ, ಅದು ಕೊಡಗ್ತಾ ಇದ್ದೆ. ನನಗಿಲ್ಲ ಅಂತಲ್ಲ, ಅವ್ರಿಗಿದೆ ಅಂತ ಕೊರಗ್ತಾ ಇದ್ದೆ. ಅದಕ್ಕೇನಾಗಬೇಕು? ಅದು ನನಗೆ ಬೇಕು, ಅದು ನಾನು ಬರಬೇಕು ಅಂತ. ಇದೇ ನನ್ನ ದುಃಖದ ಕಾರಣ. ಮೊದಲು ತಂದೆಯ ಬಗ್ಗೆ ಹೇಳೋದಕ್ಕೆ ಹೋಗಿದ್ದು ಯಶಸ್ವಿ ಆಗಲಿಲ್ಲ, ಅವನು ಮನೆಗೆ ಈ ದಾರಿಗೆ ಬಂದ. ಸಾಧ್ಯ ಇಲ್ಲ, ನನಗದು ಐಶ್ವರ್ಯ ಬೇಕೇ ಬೇಕು, ತರಿಸ್ಕೊಡೋ ಜವಾಬ್ದಾರಿ ಹಿಡಿದ್ರು. ಆಗ ಧೃತರಾಷ್ಟ್ರನಿಗೆ ಅರ್ಥವಾಯಿತು, ಓಹೋ ಇವನಿಗೆ ಬಂದಿರೋ ರೋಗ ಈ ರೋಗನೇ ಹೊರತು ಆ ರೋಗ ಅಲ್ಲ, ವಿವರಣಂ ಹರಿಣಂ ಕೃಷ್ಯಮಂದ್ರ ಅದಲ್ಲ ಅಂತ ಗೊತ್ತಾಯ್ತು. ದುರ್ಯೋಧನ ಎಷ್ಟು ತಪ್ಪು ಮಾಡ್ತಾ ಇದ್ದಿ, ಹೀಗೆಲ್ಲ ಅಸೂಯೆ ಪಡಬಾರದು. ಅವರಲ್ಲಿ ಎಂಥವ್ರು ಗೊತ್ತಾ, ಸ್ವಬಾಹು ವೀರ್ಯಾಪ್ತ ಮಹಾಶ್ರೀಯೋ ಹಿತೆ. ಹೇಗಾಗೋ ಸಂಪಾದನೆ ಮಾಡಿಲ್ಲಯ್ಯ, ಬಹಳ ಕಷ್ಟಪಟ್ಟಿದ್ದಾರೆ, ತಮ್ಮ ಸ್ವಂತ ಶಕ್ತಿಯಿಂದ ಸಂಪಾದನೆ ಮಾಡಿದ್ದಾರೆ, ತುಂಬಾ ಧರ್ಮಿಷ್ಠರು. ಅವ್ರ ಬಗ್ಗೆ ನೀನು ವಿರೋಧ ಎಷ್ಟು ಚಿಂತನೆ ಮಾಡ್ತೀಯ ಅಂದ್ರೆ, ವಿರೋಧಿ ಧರ್ಮಸ್ಯ ವಿನಾಶ ಕಾರಣಂ. ಧೃತರಾಷ್ಟ್ರನ ಮಾತಿದೆ, ವಿರೋಧಿ ಧರ್ಮಸ್ಯ ವಿನಾಶ ಕಾರಣ. ಧರ್ಮಕ್ಕೆ ವಿರುದ್ಧವಾಗಿ, ಧರ್ಮರಾಜಾದಿಗಳಿಗೆ ವಿರುದ್ಧವಾಗಿ ನೀನು ಯೋಚನೆ ಮಾಡ್ತೀಯ ಅಂದ್ರೆ, ನಿನ್ನ ವಿನಾಶದ ದಾರಿ ಕಾಣ್ತಾ ಇದೆ ನೋಡು, ನಿನಗೀಗ ಹಾಳಾಗ್ತಿ ಎಚ್ಚರ ಅಂತ ಹೇಳ್ತಾನಪ್ಪ. ಧೃತರಾಷ್ಟ್ರ ಇನ್ನೂ ಸ್ವಲ್ಪ ಸರಿಯಾಗಿದ್ದ ಕಾಲ ಇತ್ತು, ಎಚ್ಚರಿಸ್ತಾರೆ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ, ತುಂಬಾ ತಪ್ಪು ಮಾಡ್ತಾ ಇದ್ದಿ, ಇದರಿಂದ ಎಂದೂ ಒಳ್ಳೇದಾಗೋದಿಲ್ಲ, ನಿನ್ನ ಮನಸ್ಸು ಕೆಟ್ಟ ಹೋಗಿಬಿಟ್ಟಿದೆ, ಈ ರೀತಿ ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ. ಅಪ್ಪ ಅದೆಲ್ಲ ನನ್ನ ಉಪದೇಶ ನನಗೆ ಬೇಕಿಲ್ಲ, ಇದು ಅವನು ವಾದ. ನನ್ನ ಉಪದೇಶ ಬೇಕಿಲ್ಲ, ನಾನು ತೀರ್ಮಾನ ಮಾಡಿ ಆಗಿದೆ ಇಲ್ಲ, ಐಶ್ವರ್ಯ ಬೇಕೇ ಬೇಕು, ತಂದ್ಕೊಡೋ ಜವಾಬ್ದಾರಿ ನಿಂದು ಅಂತ ಹೇಳಿದ್ರು. ಆ ಹೇಳ್ತಾರೆ, ಅಲ್ಲಯ್ಯ ಐಶ್ವರ್ಯ ಹಾಗೆ ಬೇಕು ಬೇಕು ಅಂತ ಹೇಳ್ತೀಯಲ್ಲ, ಪಾಂಡವರು ಯಾರು ಗೊತ್ತಾ, ಎಷ್ಟು ಶಕ್ತಿ ಇದೆ ಗೊತ್ತಾ ಅವರಿಗೆ, ಅವರಿಂದ ಐಶ್ವರ್ಯ ತರಲಿಕ್ಕೆ ಸಾಧ್ಯ ಉಂಟಾ? ನಿನ್ನ ಕೈಲಿ ಅದು ಬೇಕಾದ್ರೆ ಒಂದು ಕೆಲಸ ಮಾಡು, ಪಾಂಡವರಿಗೆ ಹೇಳ್ತೇನೆ, ನಿನ್ನ ಸಹಾಯ ಮಾಡ್ತಾರೆ, ನೀನು ಗೆದ್ಕೊಂಬ ಅಂತ ಹೇಳಿದ್ನು. ಇವನಿಗೂ ಅದು ಅಂತ ಜನ್ಮದಲ್ಲಿ ಅಂತ ಮಾರ್ಗ ಉಂಟಾ, ದುಡ್ಡು ಬೇಕು ಅಂತ ನಿನ್ನ ಮುಂದೆ ಕೆಲಸ ಕೊಡ್ತಾರೆ ಮಾಡು ಅಂದ್ರೆ ಅವೆಲ್ಲ ಸಾಧ್ಯ ಇಲ್ಲ, ಕೂತಲ್ಲೇ ಬಿಡಬೇಕೇ ಹೊರತು ಕೆಲಸ ಕೊಡಿಸ್ತಾರೆ ಮಾಡು ಅಂದ್ರೆ ಮಾಡಕ್ ತಯಾರಿಲ್ಲ. ನೀನು ಸಹ ಹೇಳ್ತೇನೆ, ಅವೆಲ್ಲ ನನಗೆ ಬೇಕಿಲ್ಲ, ಪಾಂಡವರ ಐಶ್ವರ್ಯ ಬೇಕು, ನಿನ್ನ ಶಕ್ತಿ ಇಲ್ಲ, ಹೇಗಯ್ಯ ತರೋದು ಹಾಗಿದ್ರೆ? ಶಕ್ತಿ ಇಲ್ಲ, ಆಸೆ ಬಿಟ್ಟಿಲ್ಲ ನೀನು, ಅಂದ್ಮೇಲೆ ತರೋದು ಹೇಗೆ ಸಾಧ್ಯ ಅಂದ್ರೆ, ಅಪ್ಪ ಅದಕ್ಕೆ ನಾನು ಬಂದಿರೋದು, ಒಂದು ಯೋಚನೆ ಮಾಡ್ಕೊಂಡು ಬಂದಿದ್ದೇವೆ, ನೀನು ಹೂ ಅಂತ ಹೇಳಬೇಕಷ್ಟೇ, ನಿನ್ನ ಕೆಲಸ ಹೂ ಅಂತ ಹೇಳೋದಷ್ಟೇ, ಉಳಿದಲ್ಲ ಯೋಚನೆ ಮಾಡಿಬಿಟ್ಟು ಆಗಿದೆ ಅಂತ ಹೇಳಿದ್ದೀನಿ. ಅದೇ ಮಾತಾಡ್ಕೊಂಡ್ಬಿಡ್ತು ಹೇಳ್ಬೇಕು ಅವನು. ಹುಡುಗರ ಅಷ್ಟರಿಗೆ ಏನು ಗೊತ್ತಿಲ್ಲ ಪಾಪ, ಅದೇನು ಯೋಚನೆ ಮಾಡ್ಕೊಂಡು ಬಂದಿದ್ದೀರಿ ಹೇಳು ಅಂತ ಕೇಳುತ್ತಾರೆ. ಆಗ ಅವನು ಹೇಳಕ್ ಶುರು ಮಾಡ್ತಾನೆ. ದೊಡ್ಡ ಘಟ್ಟ, ಧೃತರಾಷ್ಟ್ರನ ಹೇಗೆ ಚೇಂಜ್ ಮಾಡ್ತಾನೆ ನೋಡ್ಬೇಕು. ಧೃತರಾಷ್ಟ್ರನ ದುರ್ಯೋಧನ ಹೇಗೆ ಚೇಂಜ್ ಮಾಡ್ತಾನೆ, ತನ್ನ ಮಾರ್ಗಕ್ಕೆ ಎಡಿತಾನೆ ಅನ್ನೋದು ತಿಳ್ಕೋಬೇಕಾದ ಅಂಶ ಇದು. ಅದು ಬಹಳ ಅಪೂರ್ವವಾದ ಮಾತು, ನಾನು ಮೊದಲೇ ಹೇಳಿದ್ದೇನೆ. ಇದನ್ನ ಯಾರು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ, ಯಾಕೆಂದ್ರೆ ವಿಶ್ಲೇಷಣೆ ಮಾಡೋ ಮನಸ್ಸೇ ಅನೇಕರಿಗಿಲ್ಲ. ತುಂಬಾ ಜನಕ್ಕೆ ಮಹಾಭಾರತ ಮೂಲವನ್ನು ಓದಿರೋದಿಲ್ಲ, ಆದ್ರಿಂದ ಅವ್ರಿಗೆ ಏನ್ ನಡೀತು ಅಂತ ಸರಿಯಾಗಿ ಗೊತ್ತಿರೋದಿಲ್ಲ. ಆದ್ರಿಂದ ತಲೆ ತೋಚಿದ ಕಲ್ಪನೆ ಮುಂದೆ ಬಿಟ್ಟುಬಿಡ್ತಾರೆ. ಮುಂದೆ ಏನ್ ನಡೀತಾ ಇದೆ, ಹೇಗೆ ಪಾಂಡವರು ಬರಬೇಕಾದ ಪ್ರಸಂಗ ಬಂತ ಅಲ್ಲಿಗೆ, ಯಾವ ರೀತಿ ದ್ಯೂತ ಇತ್ಯಾದಿ ನಡೆಯುತ್ತೆ ಅನ್ನೋದು ಮಹಾಭಾರತ ದೊಡ್ಡ ಒಗಟದ ಒಂದು. ಅದನ್ನು ಬಿಡಿಸಿದ ಶ್ರೇಯಸ್ಸು ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದ್ದು ಶ್ರೀಮದ್ ಆಚಾರ್ಯರು. ಅದನ್ನ ನಾಳೆ ನೋಡೋಣ ಅಂತ ಹೇಳುತ್ತಾ ಒಂದು ಪ್ರಕಟಣೆ. ಶ್ರೀರಂಗ ಕ್ಷೇತ್ರ 8 ಸ್ವಯಂಭಕ್ತ ಕ್ಷೇತ್ರಗಳಲ್ಲಿ ಒಂದು. ಶ್ರೀ ರಂಗನಾಥನ ಕ್ಷೇತ್ರ ಅಪೂರ್ವವಾದ ಕ್ಷೇತ್ರ. ಅಂತ ಕ್ಷೇತ್ರದಲ್ಲಿ ಶ್ರೀ ವಟ್ಟಂಗಳ ಹರಿಯಾಚಾರ್ಯ ದೊಡ್ಡ ಒಬ್ಬ ವಿದ್ವಾಂಸರಿದ್ದಾರೆ. ನಮ್ಮ ಶ್ರೀ ವ್ಯಾಸಮಂತ ಸಂಶೋಧನಾ ಪ್ರತಿಷ್ಠಾನದಿಂದ ಅವರಿಗೆ ಶ್ರೀ ವ್ಯಾಸಮಂತ ಪುರಸ್ಕಾರ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು 500 ರೂಪಾಯಿಗಳ ಒಂದು ಮಾಸಿಕ ಗೌರವಧನವನ್ನು ಕೊಡ್ತಾ ಇದ್ದೆ. ವೃದ್ಧರು, 80 ವರ್ಷ ದಾಟಿದವರು. ಅವರು ಈ ವಯಸ್ಸಿನಲ್ಲೂ ಕೂಡ ಅನೇಕ ವರ್ಷಗಳಿಂದ ಆ ಊರಲ್ಲಿ ಪ್ರಾಣದೇವರ ಸನ್ನಿಧಾನದಲ್ಲಿ ಮಧ್ವನುವೆ ಉತ್ಸವ ಆಚರಣೆ ಮಾಡ್ಕೊಂಡು ಬಂದಿದ್ದರು. 10 ದಿವಸಗಳ ಕಾಲ ಮಾಘಮಾಸದ ಪಾಡ್ಯದಿಂದ ಹಿಡಿದು ದಶಮಿಯವರೆಗೆ ಬಹಳ ವೈಭವದಿಂದ ಉತ್ಸವವನ್ನು ಮಾಡ್ತಾರೆ. ಅವರು ಶುದ್ಧ ವೈದಿಕರೇ ಹೊರತು ಯಾವ ವೃತ್ತಿ ಯಾವುದರಲ್ಲಿ ಇದ್ದವರಲ್ಲವರು. ರಥ ಮಾಡಿಸಿದ್ದಾರೆ, ಅದಕ್ಕೋಸ್ಕರ ಉತ್ಸವಕ್ಕೆ ರಥ ಎಲ್ಲ ಮಾಡಿಸಿ 100 ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಬಾರಿ ಮಧ್ವರು ಉತ್ಸವವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಪವಮಾನ ಹೋಮ, ಋತಿ ಸಹಸ್ರ ಹೋಮ ಮತ್ತು ಋಗ್ವೇದ ಮೊದಲಾದವಳ ಪಾರಾಯಣ, ಸುಬದ್ಧ ವಿಜಯ ಪಾರಾಯಣ, ವಿದ್ವಾಂಸರಿಂದ ಪ್ರವಚನ, ಅವರಿಗೆ ಸನ್ಮಾನ ಮೊದಲಾದ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಪ್ರತಿನಿತ್ಯದಲ್ಲೂ ಅನ್ನದಾನ ಇಷ್ಟೆಲ್ಲ ವ್ಯವಸ್ಥೆ ಇಟ್ಟಿದ್ದಾರೆ. ಅದಕ್ಕೆ ಪಾಲ್ಗೊಳ್ಳತಕ್ಕಂಥ ಸೇವಾಕರ್ತರು, ಸಹಾಯ ಸಲ್ಲತಕ್ಕ ಸೇವಾಕರ್ತರು ಅವಶ್ಯ ಸಲ್ಲಿಸಬಹುದು ಅಂತ ಹೇಳಿ ತಮ್ಮ ಶಿಷ್ಯನ್ನು ಕಳಿಸಿಕೊಟ್ಟಿದ್ದಾರೆ. ಅವರಿಲ್ಲಿ ಬಂದಿದ್ದಾರೆ ಪಾರ್ಥಸಖ, ಅವರ ಹೆಸರು ಪಾರ್ಥಸಖ ಅಂತ ಕಳಿಸಿಕೊಟ್ಟಿದ್ದಾರೆ. ಇವರು ನಾಳೆನು ಇಲ್ಲಿ ಬರ್ತಾರೆ. ಅವರಿಗೆ ತಮಗೆ ಸಾಧ್ಯವಾದಷ್ಟು ಅದರಲ್ಲಿ ಪಾಲ್ಗೊಳ್ತಕ್ಕಂಥ ಆಸಕ್ತರೆಲ್ಲ ಅವಕಾಶ ಉಪಯೋಗಿಸಿಕೊಳ್ಬೇಕು ಅಂತ ಹೇಳ್ತಾ ನಾಳಿನ ಪ್ರವಚನ ಎಂದಿನಂತೆ ಸಕಾಲ ಪ್ರಾರಂಭವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದಭೂಚಮಹಂತೇನ ದೀಯತಾಂ ಕಮಲಾನ್.